प्राणान्नमो भगवते पुरुषाय तुभ्यं यस्माद् ब्रह्मेन्द्र रुद्रादि देवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं मुनिगृन्थति वाणिते करवाण्यम्बा चरणौ हृदि सर्वदा मद्वाक्यसरणिर्भूयात् श्रीमदाचार्यभावदा हराय भजकारिष्टहराय पुरवैरिणि भवाय भवते भूयात् शिवाय सिरसा नमः उमेशाद्या सुरावोहं ईडे चेतो हिमानिनः यूयं सर्वे प्रकुरुता मनो मे मध्वभावः श्रीमध्वः कल्पवृक्षस्तु जयार्यः कामधुत्स्मृतः चिन्तामणिस्तु व्यासार्यः मुनित्रयमुदाहृतं वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्मि पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम श्रीगुरुभ्यो नमः हरिः ॐ श्रीमन्मध्वमते हरिः परतरः सत्यं जगत्तत्त्वतो भेदः जीवगणा हरेरणुचराः नीचोच्चभावङ्गताः मुक्तिर्नैजसुखानुभूतिः अमला भक्तिश्च तत्साधनम् यक्षादित्रितयं प्रमाणम् अखिलां नायकवेद्यो हरिः श्रीमदाचार्यर सिद्धान्त ಮೋಕ್ಷವನ್ನೇ ಕೊಡಿಸ್ತಕ್ಕಂಥ ಸಿದ್ಧಾಂತ ಜಗತ್ತಿನಲ್ಲಿ ಎಲ್ಲ ಸಿದ್ಧಾಂತದ ಒಂದು ಮುಖ್ಯ ಗುರಿ ಎಂದರೆ ಸಮಸ್ಯೆಗೆ ಪರಿಹಾರ. ನಮ್ಮೆಲ್ಲ ಸಮಸ್ಯೆಗಳಲ್ಲೂ ಅತಿ ದೊಡ್ಡ ಸಮಸ್ಯೆ ಎಂದರೆ ಈ ಸಂಸಾರ. ಸಂಸಾರದ ಅರ್ಥ ಅಂದರೆ ಸುಖ ದುಃಖಗಳ ಒಂದು ಮಿಶ್ರಣ. ಅದನ್ನು ನಾವು ದಾಟಬೇಕು, ಪಾರಾಗಬೇಕು ಅಂತಿದ್ದರೆ ಯಾವ ದಾರಿಯನ್ನು ಹಿಡಿಬೇಕು, ಯಾವ ಮಾರ್ಗವನ್ನು ಹಿಡಿಬೇಕು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಅನೇಕ ಮತಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ಪರಿಹಾರವನ್ನು ಕೊಡಲಿಕ್ಕೆ ಬಂದರು. ಅದನ್ನೆಲ್ಲ ಭಗವಂತ ಗೀತೆಯಲ್ಲಿ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ಅವ್ಯವಸಾಯಿನ, ಬಹುಶಾಖ ತಲೆಗೆ ತೋಚಿದ ನೂರಾರು ಮತಗಳನ್ನು ಹೇಳ್ತಕ್ಕಂತಹ ಮತಗಳು ಬಂದವು. ನಿಜವಾದ ಮತ ಯಾವುದು ಜನ ಗೊತ್ತಿಲ್ಲದೆ ಹೋದಾಗ ವ್ಯವಸಾಯಾತ್ಮಿಕ ಬುದ್ಧಿ ಏಕೇ ಗುರುನಂದನ. ಅತ್ಯಂತ ವ್ಯವಸಾಯ ಅಂದ್ರೇನು? ಪ್ರಮಾಣಗಳಿಂದ ಪರಿಷ್ಕೃತವಾದಂಥ ಸಿದ್ಧಾಂತ ಬೇಕಾಗಿತ್ತು. ಅಂಥ ಸಿದ್ಧಾಂತವನ್ನು ಕೊಟ್ಟ ಗುರುಗಳು ಅಂದರೆ ಶ್ರೀಮದ್ ಆಚಾರ್ಯರು. ಅದಕ್ಕೆ ಅವರ ಮತಕ್ಕೆ ಶ್ರೀಮನ್ಮಧ್ವಮತ ಅಂತ ಹೆಸರಾಯಿತು. ನಿನ್ನೆ ಅದನ್ನು ನೋಡಿದ್ದೇವೆ, ಶ್ರೀಮನ್ಮಧ್ವಮತೆ ಹರಿಹಿ ಪರತರಹ. ಈ ಮತ ಶಬ್ದವನ್ನು ನಾವು ಸಿದ್ಧಾಂತ ಅನ್ನರ್ಥರು ಉಪಯೋಗಿಸ್ಬೋದ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಭಗವದ್ಗೀತೆಯಲ್ಲೇ ಉತ್ತರ ಇದೆ. ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಹ ಶ್ರದ್ಧಾವಂತೋ ಅನಸೂಯಂತೋ ಮುಚ್ಚಂತೆ ತೇಪಿ ಕರ್ಮವಿ. ತನ್ನ ಮತ ಅಂತ ಕೃಷ್ಣ ಸ್ಪಷ್ಟ ಪದವನ್ನು ಉಪಯೋಗಿಸ್ತಾರೆ, ತನ್ನ ಮತ. ಅದೇ ರೀತಿ ಆಚಾರ್ಯರ ಸಿದ್ಧಾಂತ ಮೊದಲೇ ಹೇಳಿದಂಥ ಹರಿಯ ಮತ, ಅದೇ ಹನುಮಾನ ಮತವಾದ್ದರಿಂದ ಶ್ರೀಮನ್ಮಧ್ವಮತೆ ಅನ್ನೋದಕ್ಕೆ ಅದು ಹರಿಯ ಮತವೂ ಹೌದು, ವಾಯುದೇವರ ಮತವೂ ಹೌದು. ವಿಶೇಷವಾಗಿ ವ್ಯಾಸರೂಪದ ಹರಿಯ ಮತ, ಅಷ್ಟೇ ಮಧ್ವರೂಪದ ವಾಯುದೇವರ ಮತ. ಪರಮಾತ್ಮ ಎಲ್ಲ ರೂಪಗಳಿಂದಲೂ ಬಂದ ಸಂದೇಶ ಒಂದೇ. ಆದರೆ ಲೋಕಕ್ಕೆ ಜ್ಞಾನ ಕಾರ್ಯದ ವಿಶೇಷವಾದ ರೂಪ ಅಂದರೆ ದತ್ತ ವ್ಯಾಸಾದಿ ರೂಪೇಶು ಜ್ಞಾನ ಕಾರ್ಯ ತಥಾ ಪ್ರಭು. ದತ್ತಾತ್ರೇಯ ವೇದವ್ಯಾಸಾದಿ ರೂಪಗಳಿಂದ ಭಗವಂತ ಜ್ಞಾನ ಕಾರ್ಯವನ್ನು ಮಾಡಿ ತೋರಿಸಿದ್ದಾನೆ. ಅದರಲ್ಲೂ ವೇದವ್ಯಾಸ ರೂಪದಿಂದ ಅಗಾಧವಾದ ವಾಂಗ್ಮಯ ಪ್ರಪಂಚವನ್ನು ಈ ಕಪಿಲಾದಿ ರೂಪಗಳಿಂದ ಉಪದೇಶವನ್ನು ಮಾಡಿದ್ದಾನೆ. ವ್ಯಾಸರೂಪದಿಂದ ಉಪದೇಶ ಮತ್ತು ಗ್ರಂಥ ರಚನೆ ಎಲ್ಲವನ್ನು ಮಾಡಿರೋದ್ರಿಂದ ಅಲ್ಲೂ ಕೂಡ ವಿಶೇಷ. ಪರಮಾತ್ಮ ರೂಪರೂಪಗಳಿಗೆ ಭೇದ ಇಲ್ಲ, ಆದರೆ ವಿಶೇಷವನ್ನು ಒಪ್ತೇವೆ ನಾವು. ವೇದವ್ಯಾದ ಜ್ಞಾನ ಕಾರ್ಯದ ರೂಪ, ಬಲಕಾರ್ಯದ ರೂಪ, ವಿಶೇಷ ಜ್ಞಾನ ಕಾರ್ಯದ ರೂಪ ಇವೆಲ್ಲ ತಿಳ್ಕೊಂಡಾಗ ವ್ಯಾಸೋಚ್ಛಿಷ್ಟಂ ಜಗತ್ಸರ್ವ. ವೇದವ್ಯಾಸರು ಹಿಡದೇ ಇರತಕ್ಕಂಥ ವಿಚಾರಗಳೇ ಇಲ್ಲ. ಸಮಗ್ರವಾದ ಪರಿಷ್ಕೃತವಾದ ಸಕಲ ಶಾಸ್ತ್ರಸಮ್ಮತವಾದ ಅಭಿಪ್ರಾಯವನ್ನು ಸಮ್ಮತ, ತನ್ನದೇ ಮತ, ತನ್ನ ಮತನೇ ಸಮ್ಮತ. ಸಮ್ ಅಂದರೆ ನಾರಾಯಣ ಅಂತ ಹೇಳ್ತಾರೆ. ಆಕಾಯಾವಿ ಪ್ರವಿ ಸಂಭೂಮ ಸಖಃ ವಿಷ್ಣುವಾಚಕಃ. ತಮ್ಮನದು ವಿಷ್ಣು ಅಂತ ಹೇಳಿದರು. ಸಮ್ಮತ ಅಂದರೆ ವಿಷ್ಣು ಮತ ಅಂತ. ಹೀಗಾಗಿ ಸಕಲ ವೇದ ಸಮ್ಮತ ತನ್ನ ಮತವನ್ನು ರೀತಿಯಲ್ಲಿ ಹೇಳಿದ, ಕೃಷ್ಣ ರೂಪದಿಂದ ಭಗವದ್ಗೀತೆಯಲ್ಲೂ ತನ್ನ ಮತವನ್ನು ಹೇಳಿದ. ಅದನ್ನು ಆಚಾರ್ಯ ಗೀತಾಭಾಷ್ಯಾದಿಗಳಲ್ಲೇ ಹೇಳಿದರು, ಉಳಿದೆಲ್ಲ ಗ್ರಂಥಗಳಲ್ಲೂ ತಿಳಿಸಿದರು. ಅದಕ್ಕೆ ಶ್ರೀಮನ್ ಮಧ್ವಮತೆ ಹರಿಹಿ ಪರತರಹ, ಹರಿಯನ್ನು ಸರ್ವೋತ್ತಮ ಅಂತ ಪ್ರತಿಪಾದನೆ ಮಾಡಿದ ಮತ ಮಧ್ವಮತ. ಈ ಮತಕ್ಕೆ ಹೋಲಿಸಿದಾಗ ಬೇರೆ ವಿಚಾರ ಮಾಡಿದ್ದೀವಿ. ನಾಸ್ತಿಕರಿದ್ದಾರೆ, ಅವರು ಏನನ್ನೂ ಒಪ್ಪೋದಿಲ್ಲ, ಪ್ರತ್ಯಕ್ಷ ಬಿಟ್ಟರೆ ಬೇರೆ ಏನೋ ಒಪ್ಪೋದೇ ಇಲ್ಲ. ಇನ್ನು ಹರಿಪರತರ ಅಂತ ಹೇಳೋ ಚಾನ್ಸೇ ಇಲ್ಲ. ನಾಸ್ತಿಕರು ಅಂತ ಹೇಳಿದರೆ ನಾಸ್ತಿಕ ಶಬ್ದಕ್ಕೆ ಅರ್ಥ ಏನು ಗೊತ್ತೇ ಇಲ್ಲ. ವಾದಿರಾಜ ಸ್ವಾಮಿಗಳು ತಮ್ಮ ಮಹಾಭಾರತ ತಾತ್ಪರ್ಯ ಭಾವ ಪ್ರಕಾಶಿಕೆಯಲ್ಲಿ ಆಸ್ತಿಕ ಶಬ್ದದ ಅರ್ಥವನ್ನು ಹೇಳ್ತಾರೆ. ಅಸ್ಥಿ ಪರದೇವತ, ಅಸ್ಥಿ ಪರಲೋಕ ಅಂತ ತಿಳ್ಕೊಂಡಿರ್ತಾನೆ ಅವನು ಆಸ್ತಿಕ ಅಂತ ಹೇಳ್ತಾರೆ. ಅಸ್ಥಿ 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 ಅಂತ ಹೇಳಿದರೆ ಆಸ್ತಿಕ. ಇನ್ನೂ ಸಿಂಪಲ್ಲಾಗಿ ಹೇಳೋದಾದರೆ, ನಮಗೆ ಕಣ್ಣಿಗೆ ಕಾಣದ್ದು ಇದೆ ಅಂತ ಒಪ್ಕೊಂಡ್ರೆ ಆಸ್ತಿಕ, ನಮಗೆ ಕಣ್ಣಿಗೆ ಕಂಡಿದ್ದು ಅಷ್ಟೇ ಅಂತ ತಿಳ್ಕೊಂಡ್ರೆ ನಾಸ್ತಿಕ. ಚಾರ್ವಾಕ ಹಾಗೆ ತಿಳ್ಕೊಂಡ, ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ, ನಮಗೆ ಕಣ್ಣಿಗೆ ಕಂಡದ್ದು ಅಷ್ಟೇ ಜಗತ್ತು ಅಂದರೆ ಕಣ್ಣು ಎಷ್ಟು ದೂರ ನೋಡೋದು ನೋಡಿ ನಮಗೆ ಸ್ಟಾಪ್ ಆಗುತ್ತೆ ಕಣ್ಣು. ಅಂದರೆ ಚಾರ್ವಾಕ ಮತ್ತು ಲಿಮಿಟೆಡ್ ಅನ್ನು ಹೇಳೋದು ಮಾತ್ರ, ಪ್ರತ್ಯಕ್ಷಕ್ಕೆ ತುಂಬ ಲಿಮಿಟೇಷನ್ ಇದೆ. ಎಷ್ಟೇ ಕ್ಲಾರಿಟಿ ಇದ್ದರೂ ಕೂಡ ಲಿಮಿಟೇಷನ್ ಇದೆ, ಅದರ ಆಚೆ ಇದೆ. ಇವತ್ತು ನಾವು ಇಲ್ಲಿ ಕೂತ್ರೆ ಮನೆಯೇ ಕಾಣೋದಿಲ್ಲ ನಮಗೆ, ಮನೆ ನಾಸ್ತಿ ಅಂತ ಹೇಳೋಕ್ಕೆ ಬರುತ್ತೆ. ಈಗ ಇವತ್ತು ಇಲ್ಲಿ ಕೂತ್ಕೊಂಡಿದ್ದೇವ ಮನೆ ಕಾಣಿಸೋದೇ ಇಲ್ಲ, ಕಂಡಿದ್ದಷ್ಟೇ ಸತ್ಯ ಆದರೆ ಉಳಿದವರೆಲ್ಲ ಸುಳ್ಳಾಗಿಬಿಡ್ತಾರೆ. ಆಗಿತ್ತು ಚಾರ್ವಾಕ ಮತ್ತು ಹೈಲಿ ಲಿಮಿಟೆಡ್ ಆಯಿತು. ಇನ್ನು ದೇವ್ರನ್ನೊಪ್ಪ ಚಾನ್ಸೇ ಇಲ್ಲ, ದೇವರನ್ನೇ ಒಪ್ತೋದ್ರೆ ಪರತರಹದ ಪ್ರಶ್ನೆಯೇ ಬರೋದಿಲ್ಲ. ಬೌದ್ಧ ಮತ ಜೈನ ಮತಗಳೆಲ್ಲ ಅವೈದಿಕ ಮತಗಳು, ವೇದನೂ ಒಪ್ಪೋದಿಲ್ಲ ದೇವರನ್ನೂ ಒಪ್ಪೋದಿಲ್ಲ. ವೇದ ದೇವರು, ಈ ಕಡೆಯಿಂದ ಓದಿದರೆ ವೇದ, ಆ ಕಡೆಯಿಂದ ಓದಿದರೆ ದೇವ. ಯಾರು ವೇದವನ್ನು ಒಪ್ಪೋದಿಲ್ಲ, ದೇವರನ್ನೊಪ್ಪೋದು ಚಾನ್ಸೇ ಇಲ್ಲ. ಯಾಕೆ? ದೇವರು ಸದಾಗಮೈಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರ, ದೇವರು ತೋರಿಸೋ ಕಣ್ಣೇ ಶಾಸ್ತ್ರ ಅಂದಮೇಲೆ ಶಾಸ್ತ್ರವನ್ನೇ ಒಪ್ಪೋದಿಲ್ಲ ಅಂದರೆ ಇನ್ನು ದೇವರನ್ನೊಪ್ಪ ಚಾನ್ಸೇ ಇಲ್ಲ. ಕುರುಡನಿಗೆ ರೂಪದ ಜ್ಞಾನ ಬರೋ ಚಾನ್ಸೇ ಇಲ್ಲ. ರೂಪದ ಜ್ಞಾನ ಕೊಡೋದು ಕಣ್ಣು, ಕಣ್ಣು ಒಪ್ತಾ ಇದ್ದವರಿಗೆ ರೂಪಜ್ಞಾನ ಹೇಗಿಲ್ವೋ, ದೇವರ ಜ್ಞಾನ ಕೊಡೋ ಶಾಸ್ತ್ರ ವೇದ. ವೇದ ಒಪ್ಪದೆ ಹೋದರೆ ದೇವರ ಜ್ಞಾನ ಬರೋದೇ ಇಲ್ಲ. ಅದರಿಂದಾಗಿಯೇ ಪಾಖಂಡ ಮತಗಳಿಂದ, ವೇದ ವಿರೋಧಿ ಮತಗಳಿಂದ ಎಂದೂ ನಾವು ದೇವರನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಸರ್ವೋತ್ತಮತ್ವ ಪ್ರಶ್ನೆ ದೂರ. ಅದರಲ್ಲೂ ಕೂಡ ಮುಂದೆ ವೈದಿಕ ಮತಗಳು ಕೆಲವು ಬಂದವು, ಸಾಂಖ್ಯ ಯೋಗ ನ್ಯಾಯ ವೈಶೇಷಿಕ ವೈದಿಕ ಮತಗಳೇ. ಆದರೆ ವೇದವನ್ನು ಅಲ್ಟಿಮೇಟ್ ಅಂತ ಒಪ್ಪೋದಿಲ್ಲ. ವೇದವೂ ಪ್ರಮಾಣ, ನೀವೂ ಬನ್ನಿ ಅಂದರೆ ಹಾಗೋ ಹಾಗೆ, ನೀವೇ ಬರಬೇಕು ಅಂದಾಗಿರೋ ಪ್ರೀತಿ ಆಧಾರಗಳು ನೀವು ಬನ್ನಿ ಅಂದಾಗ ಹೋಗಿಬಿಡುತ್ತೆ. ಆಗಮೋಪಿ ಪ್ರಮಾಣ, ಅವರು ಆಗಮವೂ ಪ್ರಮಾಣ ಅಂದರೆ ಹೊರತು ಆಗಮನೇ ಪ್ರಮಾಣ ಅಂತ ಒಪ್ಪಲಿಲ್ಲ. ಅಲ್ಟಿಮೇಟ್ ಆಗಬೇಕು. ಒಂದು ಉದಾಹರಣೆ, ಸ್ವಲ್ಪ ವ್ಯತ್ಯಾಸ ನೋಡಿ, ನಾವು ಬ್ಯಾಕ್ಟೀರಿಯಾ ನೋಡಬೇಕೀಗ, ಅದಕ್ಕೆ ಮೈಕ್ರೋಸ್ಕೋಪೂ ಬೇಕು ಅಂತೇವ, ಮೈಕ್ರೋಸ್ಕೋಪೇ ಬೇಕು ಅಂತೀವಿ. ಎಷ್ಟು ಡಿಫರೆನ್ಸ್ ಇದೆ? ಮೈಕ್ರೋಸ್ಕೋಪು ಬೇಕು ಅಂದರೆ ಅದು ಇಲ್ದರೂ ನೋಡೋಕ್ಕೆ ಬರುತ್ತೆ ಅಂತ ಅರ್ಥ ಆಗುತ್ತೆ. ಮೈಕ್ರೋಸ್ಕೋಪೇ ಬೇಕು. ಹೇಗೋ ದೇವರು ನೋಡೋಕ್ಕೆ ಶಾಸ್ತ್ರವೇ ಬೇಕು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತ. ಓಂ ಶಾಸ್ತ್ರ ಯೋನಿತ್ವ, ಶಾಸ್ತ್ರದಿಂದಲೇ ಭಗವಂತ ಗಮ್ಯ. ತುಂಬ ಜನ ದೇವ್ರನ್ನ ಒಪ್ಪೋದಿಲ್ಲ ಅಂತ ಇವತ್ತು ಹೇಳಿದರೆ ಆಶ್ಚರ್ಯ ಇಲ್ಲ. ಅವರು ಶಾಸ್ತ್ರ ಎಂದು ಬಿಟ್ಟರು ದೇವ್ರನ್ನ ಅವತ್ತು ನೋಡೋದು ಕಳ್ಕೊಂಡ್ರು ಅಂತ. ಎಂದು ಕಣ್ಣು ಹೋಯ್ತೋ ರೂಪಜ್ಞಾನ ಅವತ್ತೇ ಹೋಯ್ತು, ಎಂದು ಕಿವಿ ಹೋಯ್ತೋ ಅವತ್ತೇ ಶಬ್ದ ಕೇಳಿಸೋದು ಹೋಯ್ತು, ಎಂದು ಶಾಸ್ತ್ರ ಬಿಟ್ಟರೋ ಅವತ್ತೇ ದೇವ್ರ ಜ್ಞಾನ ಹೋಯ್ತು. ಇದನ್ನು ಅರ್ಥ ಮಾಡಿಕೊಂಡ್ರೆ ಶಾಸ್ತ್ರಕ್ಕೂ ದೇವರಿಗೆ ಎಷ್ಟು ನಂಟಿದೆ. ಇವತ್ತು ಆಗ್ತಿರೋ ಅನಾಹುತ ಅದು, ಶಾಸ್ತ್ರ ಸಂರಕ್ಷಣೆ ಆಗಬೇಕು. ಧ್ಯಾನ ಪ್ರವಚನಾಭ್ಯಾಚ ಯಥಾಯೋಗ ಉಪಾಸನ, ಆಚಾರ್ಯ ಹೇಳಿದ್ದಾರೆ. ಎಂದು ಬಿಡ್ತೇವೋ ನಾವು ದೇವರಿಂದ ದೂರ ಬಿಡ್ತೇವೋ, ಆದ್ದರಿಂದ ಕಣ್ಣು ಮುಚ್ಚಿದ ತಕ್ಷಣ ಕಣ್ಣಿದೆ ರೂಪ ಕಾಣುತ್ತೆ, ಕಣ್ಣಿಲ್ಲ ರೂಪ ಕಾಣಲಿಲ್ಲ, ಕಣ್ಣಿದೆ ಮುಚ್ಚಿದ್ದಾನೆ ಆದರೂ ಕಾಣೋದಿಲ್ಲ. ಇವತ್ತು ಶಾಸ್ತ್ರ ಇದೆ ಓದೋದಿಲ್ಲ, ಶಾಸ್ತ್ರ ಮುಚ್ಚೋದು ಕಣ್ಣು ಮುಚ್ಚೋದು ಹೇಗೋ ಹಾಗೆ. ಕಣ್ಣು ಮುಚ್ಚಿದರೆ ಹೇಗೆ ನಮಗೆ ಕಣ್ಣಿದ್ರೂ ಪ್ರಯೋಜನ ಇಲ್ವೋ, ಶಾಸ್ತ್ರ ಇಟ್ಕೊಳ್ಳದೆ ಹೋದರೂ ಅಷ್ಟೇ, ಇಟ್ಕೊಂಡು ಓದದೆ ಹೋದರೂ ಅಷ್ಟೇ, ಆ ದೃಷ್ಟಿಯಲ್ಲಿ ಅದು ಹೋದಂತೆ ಇದೆ. ಆಚಾರ ಅವತಾರಕ್ಕಿಂತ ಮುಂಚೆ ಶಾಸ್ತ್ರಗ್ರಂಥ ಕಡೆ ಇಲ್ಲದಂತೆ ಆಗಿತ್ತು, ಈಗ ಇದ್ದು ಓದ್ದಂತೆ ಆಗಿದೆ, ಅಷ್ಟೇ ಡಿಫರೆನ್ಸ್. ಅವಾಗ ಇರಲಿಲ್ಲ, ಹಾ ಅಂತ ಹಾಹಾಕಾರ ಮಾಡ್ತಿದ್ರು, ಇಲ್ಲ ಅಂತ ಹಾಹಾಕಾರ ಮಾಡ್ತಿದ್ರು, ಇವೇ ಹಾಹಾಕಾರ ಮಾಡೋಕ್ಕಾಗಿದೆ ಅಷ್ಟೇ. ಇದೆಲ್ಲ ಓದಬೇಕು ಅಂತ ತಿಳ್ಕೊಂಡ್ರೆ ಕಣ್ಣಿದೆ ನೋಡಬೇಕು ಅಂದರೆ ಹೇಗೋ ಹಾಗೆ, ಕಣ್ಣಿರೋದೇ ನೋಡಲಿಕ್ಕೆ ಹೇಗೋ, ಶಾಸ್ತ್ರ ಇರೋದೇ ಓದಲಿಕ್ಕೆ, ಅದರಿಂದ ದೇವರನ್ನ ತಿಳಿಲಿಕ್ಕೆ. ಕಣ್ಣಿಂದ ಶಬ್ದ ಕೇಳಿಸಿದ್ರೆ ಕಣ್ಣಲ್ಲ, ರೂಪ ಕಂಡ್ರೇ ಕಣ್ಣು. ದೇವರಿಂದ ಏನು ಜ್ಞಾನ ಬಂದರೂ ಅದು ಜ್ಞಾನ ಅಲ್ಲ, ಬ್ರಹ್ಮಜ್ಞಾನ ಬಂದ್ರೇ ಜ್ಞಾನ. ಉಳಿದವರು ವೇದವನ್ನು ಒಪ್ಪಿದ ಅನೇಕರು ದೇವರನ್ನು ಬಿಟ್ಟು ಕರ್ಮ ಕಾಣಲಿಕ್ಕೆ ಶುರು ಮಾಡಿದರು. ಅದರಲ್ಲಿ ಅದನ್ನೆಲ್ಲ ಸರಿ ಮಾಡಿದ ಶ್ರೀಮದ್ ಆಚಾರ್ಯರು. ಶ್ರೀಮನ್ ಮಧ್ವಮತೆ ಅನ್ನೋ ಮಾತಿಗೆ ಎಷ್ಟು ಒತ್ತಿದೆ ಅಂದರೆ, ಸಕಲ ಶಾಸ್ತ್ರಾರ್ಥಗಳನ್ನು ಕೂಡ ಕರತಲಾಮಲಕಾಳ ಮಾಡಿಕೊಂಡ ಗುರುಗಳು ಶ್ರೀಮದ್ ಆಚಾರ್ಯ. ಅದಕ್ಕೆ ಅವರ ಮತ ಅಂದರೆ ಹೈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಂದರೆ ಎಷ್ಟಿದೆ, ಕೋರ್ಟ್ ಜಡ್ಜ್ಮೆಂಟ್, ಹೈಕೋರ್ಟ್ ಜಡ್ಜ್ಮೆಂಟ್. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಂದರೆ ಅಲ್ಟಿಮೇಟ್. ಆಚಾರ್ಯರ ಮಾತು ಅಂದರೆ ಅಂತೇ ಸಿದ್ಧಸ್ತು ಸಿದ್ಧಾಂತ ಮಧ್ವಶ್ಯಾಗಮಯೇ ವಹಿ. ಈ ಮಾತಿನ ಒಂದು ಒತ್ತನ್ನು ತಿಳ್ಕೊಂಡ್ರೆ ನೀವು ಎಷ್ಟು ಶ್ರದ್ಧೆಯಿಂದ ಇಡೀ ಶಾಸ್ತ್ರದ ಪ್ರಪಂಚಕ್ಕೆ ಗೌರವ ಕೊಡಬೇಕು ಅಂತ ಅರ್ಥ ಮಾಡಿಕೊಡೋದಕ್ಕೆ ಶ್ರೀಮನ್ ಮಧ್ವಮತೇ ಅನ್ನೋ ಪದ ಮುಖ್ಯ. ಹರಿಹಿ ಪರತರಹ, ಇದನ್ನು ನೋಡಿದ್ದೇವೆ. ಹರಿಹಿ ಪರತರಹ, ಹರಿಯು ಸರ್ವೋತ್ತಮ. ಪರತಮ, ಪರತರಹ ಅಂದರೆ ಪರತಮ ಅಂತ ಅರ್ಥ. ಸೂಪರ್ಲೆಟಿವ್ ಹೌದು, ಕಂಪ್ಯಾರಿಟಿವ್ ಹೌದು. ಶ್ರೀಹರಿಯೇ ಸರ್ವೋತ್ತಮ. ಅಲ್ಲಿ ಪರಹ ಅಂತಿದೆ, ಉತ್ತಮ ಅಂತ ಅರ್ಥ ಎಲ್ಲಿದೆ ಅಂದರೆ ಕೋಶಗಳಲ್ಲೇ ಪರಶಬ್ದಕ್ಕೆ ಉತ್ತಮ ಅಂತ ಅರ್ಥ ಇದೆ. ಶ್ರೇಷ್ಠ ಅಂದರೆ ಪರ ಅಂದರೆ ಶ್ರೇಷ್ಠ, ಪರ ಅಂದರೆ ಉತ್ತಮ, ಪರತರ ಸರ್ವಶ್ರೇಷ್ಠ ಸರ್ವೋತ್ತಮ. ಶ್ರೀ ಹರಿದೇವ ಪರಹ ಅಂದರು ಬಂದೆ, ಹರಿ ಪರತರಹ ಅಂದರು ಬಂದೆ, ಹರಿಯೇ ಸರ್ವೋತ್ತಮ ಅಂದರು. ಹರಿಯೂ ಸರ್ವೋತ್ತಮನಾಗಿಲ್ಲ. ಬ್ರಹ್ಮದೇವರು ಜೀವೋತ್ತಮರು, ವಾಯುದೇವರು ಜೀವೋತ್ತಮರು, ವಿರೋಧ ಇಲ್ಲ. ಬ್ರಹ್ಮದೇವರು ಜೀವೋತ್ತಮರು ಸರಿ, ವಾಯುದೇವರು ಜೀವೋತ್ತಮರು ಸರಿ, ಹಾಗೆ ಹರಿ ಬಗ್ಗೆ ಹೇಳೋದಕ್ಕೆ ಬರೋದಿಲ್ಲ. ಹರಿಯೇ ಸರ್ವೋತ್ತಮ, ಇನ್ನೊಬ್ಬರು ಸರ್ವೋತ್ತಮರಲ್ಲ. ಆಗ ನಮಗೆ ಹರಿರೇವ ಪರಹ, ಹರಿರೇವ ಗುರು, ಹರಿರೇವ ಜಗತ್ ಪಿತೃ ಮಾತೃಗತಿ. ಹರಿರೇವ ಅಂತ ಹೇಳಿದ್ರಿಂದ ಎಷ್ಟರ್ಥ ಬಂತು. ಹರ ಅಲ್ಲ ಆ ಅರ್ಥ ಬಂತು, ಹರ ಸರ್ವೋತ್ತಮನಲ್ಲ. ಪಾಶುಪತ ಮತ ಹೋಯ್ತಾರೆ, ಪಾಶುಪತ ಮತ ಸರಿಯಲ್ಲ ಅಂತ. ಪಾಶುಪತ್ಯರ ಆರಾಧನೆ ಮಾಡೋ ಜನ ಇದ್ದಾರೆ ಅಂದರೆ, ಜನ ಇದ್ದಾರೆ ಅನ್ನೋ ಮಾತ್ರಕ್ಕೇ ಒಂದು ಸಿದ್ಧಾಂತ ಸಿದ್ಧಾಂತ ಆಗೋದಿಲ್ಲ. ಸಾವಿರ ಜನ ಕುರುಡರು ಹಿಡಿದ್ರು ಕೂಡ ರೂಪಜ್ಞಾನಕ್ಕೆ ಅವರ ಅಥಾರಿಟಿ ಅಲ್ಲ. ಸಾವಿರ ಜನ ಕುರುಡರು ಕೂಡ ಒಬ್ಬ ಕುರುಡನೇ ಕಾಣೋದಿಲ್ಲ, ಇಬ್ಬರಿಗೆ ಕಾಣೋದಿಲ್ಲ. ನೂರು ಜನ ಕಾಣಬಹುದಾ ಅಂದರೆ, ಒಬ್ಬ ಕುರುಡ ಕುರುಡ ಹೇಗೋ ನೂರು ಜನ ನೂರು ಜನ ಕುರುಡರೇ ಆಗ್ತಾರೆ ಹೊರತು ಕಣ್ಣಿರೋರಾಗೋದಿಲ್ಲ. ಅದರಿಂದ ಅಂದರೆ ಕಣ್ಣಿಲ್ಲದವರ ಸಂಖ್ಯೆ ಎಷ್ಟಿದ್ರೂ ಕೂಡ ಕುರುಡ್ರ ಸಂಖ್ಯೆ ಬೆಳೆಯುತ್ತೆ ಹೊರತು ಕಣ್ಣಿರೋನಾಗೋದಿಲ್ಲ. ಅದೇ ರೀತಿ ಇವತ್ತು ಹರಿರೇವ ಪರಹ ಅಂತ ಹೇಳಬೇಕಾದ್ರೆ ರುದ್ರಾದಿ ದೇವತೆಗಳು ಸರ್ವೋತ್ತಮರಾಗ ಸಂಭವ ಇಲ್ಲ. ಯಾತಕ್ಕೆ ಉತ್ತರ ಅಲ್ಲೇ ಇದೆ, ಪರತರಹ. ಇವರು ಅವರು ಪರತರರಲ್ಲ, ಅದಕ್ಕೆ ಅವರು ಆಗಲಿಗೆ ಸಾಧ್ಯ ಇಲ್ಲ. ಪರ ಸಂಪೂರ್ಣ ಗುಣಂ ನಿನ್ನ ಹೇಳಿದೆ, ಪರಹ ಸಂಪೂರ್ಣ ಗುಣ. ಅವರು ಗುಣವಂತರಲ್ಲ. ಪತ್ಯುರ ಅಸಾಮಂಜಸ್ಯ ಅಂತ ಬ್ರಹ್ಮಸೂತ್ರ. ರುದ್ರಾದಿ ದೇವತೆಗಳಲ್ಲಿ ಅಸಾಮಂಜಸ್ಯ ಇದೆ, ಸರ್ವಜ್ಞತ್ವ ಇಲ್ಲ, ಸ್ವಾತಂತ್ರ್ಯ ಇಲ್ಲ. ಆದ್ದರಿಂದನೇ ಅವರು ಸರ್ವೋತ್ತಮರಾಗ ಚಾನ್ಸಸ್ ಇಲ್ಲ. ಈ ಅರ್ಥ ಪದದಲ್ಲೇ ಅರ್ಥ ಇದೆ, ಪರತರಹ. ಯಾತಕ್ಕೆ ಪೂರ್ಣನಾಗಿದ್ದರೆ ಪರತರ. ಹೇತುಗರ್ಭ ಪದ ಅಂತ ಕರೀತಾರೆ. ಹೇತುಗರ್ಭವಾದ ಪದ ಅಂದ್ರೇನು? ಅವನು ಶ್ರೀಮಂತ ಕೊಡ್ತಾನೆ, ಶ್ರೀಮಂತನಾಗಿದ್ದಕ್ಕೆ ಕೊಡ್ತಾನೆ ಅಂತ ಅರ್ಥ. ಇಲ್ಲಿಂದ ಕೊಡ್ತಾ ಶ್ರೀಮಂತನಾಗಿದ್ದಕ್ಕೆ ಕೊಡ್ತಾನೆ, ತಿಳಿದವರು ಹೇಳ್ತಾನೆ. ಯಾಕೆ ಹೇಳ್ತಾರೆ? ತಿಳಿದಿದ್ದಕ್ಕೆ ಹೇಳ್ತಾನೆ. ಅದಕ್ಕೆ ಇವತ್ತು ಹರಿ ಪರತರ ಯಾತಕ್ಕೆ ಅಂದರೆ ಸಂಪೂರ್ಣ ಗುಣನಾಗಿರೋದೆ ಸರ್ವೋತ್ತಮ. ಉಳಿದವರು ಸಂಪೂರ್ಣ ಗುಣವಂತರಲ್ಲ, ಆದ್ದರಿಂದ ಸರ್ವೋತ್ತಮರಲ್ಲ. ಈ ಮಾತು ಅರ್ಥ ಮಾಡ್ಕೊತಾ ಹೋಗಬೇಕು. ರುದ್ರಾದಿ ದೇವತೆಗಳಲ್ಲಿ ಇದೆಯಾ ಅಂದರೆ ಇಲ್ಲ. ಅವರು ಅವತ್ತು ಹುಟ್ಟುತ್ತಿರಲಿಕ್ಕೆ ಕಂಡಿರೋ ಗುಣ ರೋದನಾದ ರುದ್ರ ಉಚ್ಚತೆ. ರೋದನಾದ ರುದ್ರ ಹುಟ್ಟುತ್ತಿರಲಿಕ್ಕೆ ಹತ್ರ, ಅದಕ್ಕೆ ರುದ್ರ ಅಂತ ಹೆಸರಾಯಿತು. ಭಾಗವತ ಪುರಾಣದಲ್ಲಿ ಕೇಳಿದ್ದೇನೆ, ಯದರೋದೀಹಿ ಸುರಶ್ರೇಷ್ಠ ಸೋದ್ವೇಗ ಇವ ಬಾಲಕ ತತಸ್ತ್ವಾಭಿಧಾಸ್ಯಂತಿ ನಾಮ್ನ ರುದ್ರ ಇತಿ ಪ್ರಜಾ. ಹುಟ್ಟಿದ ತಕ್ಷಣ ರುದ್ರದೇವರು ಕೇಳಿದರು, ನನಗೆ ಹೆಸರಿಡಬೇಕು ಅಂತ ಕೇಳಿದ ತಕ್ಷಣ ಇದೇನು ಮಾಡಿದ್ದೀಯಲ್ಲ ಅದೇ ಹೆಸರಾಗಲಿ ಅಂದರು. ರೋದನಾತ್ ರುದ್ರ ಅಸಾಮಂಜಸ್ಯ ಬಂತು. ವಿಷ್ಣುವಿಗೆ ಉಂಟ ಅದೇ ಭಾಗವತ ಕೇಳ್ತೀರಿ, ಕೃಷ್ಣ ಅವತಾರವಾಯಿತು ಅಷ್ಟು ದಿನಾರು ಕೇಳಿದ್ದಾರಲ್ಲಿ. ತವದ್ಭುತಂ ಬಾಲಕ ಮಂಬುಜೆ ಕ್ಷಣಂ ಚತುರ್ಭುಜಂ ಶಂಖ ಗದಾರ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋದ ಸೌಭಗಂ. ಎಷ್ಟು ಕಂಪೇರ್ ಮಾಡಿ ನೋಡೋಣ, ಧಾರಣ ಅವತಾರ ಹೇಗಾಗಿದೆ, ಅವತಾರ ಆಗ್ತಿರಲಿಕ್ಕೆ ಏನಾಯಿತು, ಕೃಷ್ಣನ ಅವತಾರ ಆಯಿತು ಆಗ್ತಿರಲಿಕ್ಕೆ ಏನಾಯಿತು, ನರಸಿಂಹಾವತಾರ ಅವಳದ ನೋಡಿದವ್ರ ಹತ್ರ ಪರಮಾಂತ ಅವಳ ಪ್ರಸಂಗನೇ ಇಲ್ಲ, ಇಡೀ ಜಗತ್ತು ತಲ್ಲಣಿಸಿ ಹೋಯಿತು. ಅತ್ಯದ್ಭುತ ಆ ಸಮಯಕ್ಕೆ ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪ ಉದ್ವಹನ್ ಸ್ತಂಭೇ ಸಭಾಯಾಮ್ ನ ಮೃಗಂ ನ ಮಾನುಷಂ. ಅವಳ ಪ್ರಶ್ನೆ ಇದೆ ಅಲ್ಲಿ, ಇಲ್ವೇ ಇಲ್ಲ. ಅದಕ್ಕೆ ಪರಹ ಪರತರಹ ಪರಮಾತ್ಮನಾಗಿದ್ದಾನೆ. ರುದ್ರಾದಿ ದೇವತೆಗಳು ಹಾಗಲ್ಲ, ರುದ್ರದೇವರೇ ಹಾಗಲ್ಲ ಅಂದಮೇಲೆ ಇನ್ನು ಜಡಗಳೆಲ್ಲ ಹೊರಟೋದ್ರಲ್ಲಿ ಕಾಳಿ ಶಕ್ತಿಯಾಗಬಹುದು ಅಂದರೆ ಇಲ್ಲ. ಉತ್ಪತ್ತಿ ಸಂಭವ ಸಂಪೂರ್ಣ ಗುಣತ್ವ ಇಲ್ಲ. ಯಾಕೆ? ಸ್ವಾತಂತ್ರ್ಯನ ಸೃಷ್ಟಿ ಮಾಡೋ ಶಕ್ತಿನೇ ಅವರಿಗಿಲ್ಲ. ಬ್ರಹ್ಮಸೂತ್ರ ಹೇಳಿರ್ತಾರೆ, ಬರೀ ಸ್ತ್ರೀಯಿಂದ ಸೃಷ್ಟಿ ಎಂದೂ ಸಾಧ್ಯ ಇಲ್ಲ. ಸೊ ಶಕ್ತಿ ಶಾಕ್ತ ಮತ ಹೊರಟೋಗಿದ್ದಾರೆ. ಇನ್ನು ಗಣೇಶ ಸ್ಕಂದ ಅವರೆಲ್ಲ ತಗೊಂಡ್ರೆ ಅವರೆಲ್ಲ ಕೂಡ ಸಂಪೂರ್ಣ ಕೊಡರಲ್ಲ, ಅವರ ಅಪ್ಪನೇ ಸಂಪೂರ್ಣ ಕೂಡ ಅಲ್ಲ ಅಂದ ಮೇಲೆ ಅವರ್ಯಾರು ಸಂಪೂರ್ಣ ಕೊಡರಲ್ಲ. ಆದ್ದರಿಂದನೇ ಅವರ್ಯಾರು ಕೂಡ ಪರತರರಲ್ಲ. ಅವರು ಹರಿಹಿ ಪರತರ ಅನ್ನೋ ಮಾತಿನೊಳಗೆ ಎಷ್ಟರ್ಥ ತುಂಬಿಸಿದ್ದಾರೆ. ಇನ್ನೂ ಸ್ವಲ್ಪ ಯೋಚನೆ ಮಾಡಬೇಕು. ನಿನ್ನೆ ನೋಡಿದ್ದೇವೆ, ಪರ ಅಂದರೆ ಸಂಪೂರ್ಣ, ಸಂಪೂರ್ಣ ಗುಣ ಅಂದರೆ ಎಲ್ಲ ಗುಣ, ಎಲ್ಲ ಗುಣ ಪೂರ್ಣವಾಗಿರೋದು, ಪೂರ್ಣ ಗುಣಗಳು ಒಂದೊಂದು ಗುಣನೂ ಪೂರ್ಣವಾಗಿರೋದು ಅಂತ ಹೇಳಿದ್ದೇವೆ. ಇದೆಲ್ಲ ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯದ ಲಯದಲ್ಲಿ ವಿಸ್ತಾರ ಮಾಡ್ತಾ ಹೋಗ್ತಾರೆ. ನಿರ್ದೋಷ ಪೂರ್ಣ ಗುಣ ವಿಗ್ರಹ ಆತ್ಮತಂತ್ರ ನಿಶ್ಚೇತನಾತ್ಮಕ ಶರೀರ ಗುಣೈಶ್ಚ ಆನನರಪಾದ ಮುಖೋದರಾದಿ ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ. ದೇವರ ಮಹಿಮೆ ಎಕ್ಸ್ಟೆಂಡ್ ಮಾಡಿದ್ರು ದೇವರ ಡೆಫಿನೇಷನ್ ಅದಿಷ್ಟು ಪಡೋದು. ನಿರ್ದೋಷ ಪೂರ್ಣ ಗುಣ ವಿಗ್ರಹ ಆತ್ಮತಂತ್ರ ನಿಶ್ಚೇತನಾತ್ಮಕ ಶರೀರ ಗುಣೈಶ್ಚ ಹೀನ ಆನಂದ ಮಾತ್ರ ಕರಪಾದ ಮುಖೋದರಾದಿ ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ. ಈ ಶ್ಲೋಕದೊಳಗೆ ಎಷ್ಟು ಮಹಿಮೆ ಹೇಳ್ತಾರೆ ದೇವರ ಮಹಿಮೆನ. ಅದಿಷ್ಟು ಕೂಡ ಪರ ಶಬ್ದ ಒಂದರಿಂದನೇ ಬಂದು ಹೋಗಿಬಿಡೋದು. ಪರ ಅನ್ನೋ ಒಂದೇ ಶಬ್ದ ಅಷ್ಟೆಲ್ಲ ಹೇಳೋದ್ರಿಂದನೇ ಪರತರಹ ಅನ್ನೋ ಪದದಲ್ಲಿ ಇದು ಒತ್ತು ಕೊಟ್ಟು ಹೇಳಿದ ಮಾತಾಯಿತು. ಎಲ್ಲ ಅವತಾರಗಳು ಅದಕ್ಕೆ ಸಾಕ್ಷಿ, ಎಲ್ಲ ಕಾರ್ಯಗಳು ಸಾಕ್ಷಿ. ಮತ್ತೆ ಪರಮಾತ್ಮನ ಪ್ರತಿಯೊಂದು ಅವತಾರವೂ ಕೂಡ ಅಷ್ಟೇ ಪರತರವಾದ ಅವತಾರ. ರುದ್ರದೇವರ ಮೂಲ ರೂಪ ಪರತರ ಅಲ್ಲ, ಬಿಟ್ಟುಬಿಡಿ. ಅವತಾರ ರೂಪ ಅದಕ್ಕಿಂತ ಕಡಿಮೆ ಆಯಿತು. ಮತ್ತೆ ಮೂಲ ರೂಪ ಪರತರ ಅಲ್ಲ, ಅವತಾರ ರೂಪ ಇನ್ನೂ ಕಡಿಮೆ ಆಯಿತು. ಪರಮಾತ್ಮನ ಹಾಗಿಲ್ಲ, ಮೂಲ ರೂಪನೂ ಪರತರ ರೂಪ, ಅವತಾರ ರೂಪಗಳೆಲ್ಲ ಪರತರ ಅವತಾರಗಳೇ. ಮಚ್ಚ, ಕೂರ್ಮ, ವರಾಹ, ನರಸಿಂಹ, ವಾಮನ, ಯಾವ ರೂಪ ಬೇಕಾದರೂ ತಗೊಳ್ಳಿ, ಎಲ್ಲದರಲ್ಲೂ ಎಲ್ಲ ಕಾರ್ಯವನ್ನು ಪರಮಾತ್ಮ ಎಲ್ಲ ಕಾಲಕ್ಕೂ ಮಾಡ್ತಾನೆ. ಎಷ್ಟು ಅದ್ಭುತವಾದ ಮಹಿಮೆ ದೇವರನ್ನು. ಈ ರೀತಿ ಯೋಚನೆ ಮಾಡಿದರೆ ದೇವರ ಮಹಿಮೆ ಇನ್ನೊಂದು ಮುಖ ಗೊತ್ತಾಯಿತು. ಹರಿ ಸರ್ವೋತ್ತಮ ಅನ್ನೋ ಪದ ಅವರು ಜೋರಾಗಿ ಹರ ಅಂತಾರೆ, ನಾವು ಜೋರಾಗಿ ಹರಿ ಅಂತೀವಿ ಅಂತ ತಿಳ್ಕೊಂಡ್ರೆ ಅರ್ಥ ಇಲ್ಲ. ಅರ್ಥ ಇದ್ದು ಹೇಳೋದು ಬೇರೆ, ಅರ್ಥ ಇಲ್ಲದೆ ಹೇಳೋದು ಬೇರೆ. ಜೋರಾಗಿ SSLC ಅಂತ ಕೂಗಿದ, ಜೋರಾಗಿ ಕೂಗಿದ, ನಾಲ್ಕು ಅಕ್ಷರ ಇರೋಬ್ರೆ MA ಅಂತ ಹೇಳ್ಕೊಂಡ. ಯಾರು ದೊಡ್ಡವರಾಗ್ತಾರೆ ಯೋಚನೆ ಮಾಡಿ. ಕೂಗಿದ ಮಾತ್ರಕ್ಕೆ ದೊಡ್ಡವರಾಗಲಿಲ್ಲ, ಅದರ ಅರ್ಥ ಇರಬೇಕಂದ್ರೆ. ಹರಿಹಿ ಪರತರಹ, ಹರಿರೇವ ಪರಹ ಅನ್ನೋ ಮಾತಿನ ವಿವರಣೆಯಾಗಿ ಬಂತು. ಉಳಿದ ರೂಪ ರುದ್ರಾದಿ ದೇವತೆ ಮೂಲ ರೂಪದಲ್ಲಿ ಹಾಗಿದ್ದಾರೆ. ಅಶ್ವತ್ಥಾಮ ರೂಪ ರುದ್ರದೇವರದೇನೆ, ಅಶ್ವತ್ಥಾಮ ರೂಪ ಅವ್ರು ನೋಡಿ. ಕೃಷ್ಣ ಎಷ್ಟು ಹಾಲು ಕುಡ್ದ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ನವನೀತ ಚೋರ ಗೋಪಿಜಾರ ಯಾರ ಅಂತಾರೆ ಹೇಳ್ತಾರೆ, ಎಷ್ಟು ಹಾಲು ಅಂದರೆ ಲೆಕ್ಕನೇ ಇಲ್ಲ. ಎಲ್ಲರ ಮನೆಯ ಹಾಲು ಕೂಡ ಕುಡಿದು ಧಾರ ಕ್ಷೀರಸಾಗರ ಶಾಯಿ ಜೊತೆಗೆ ಅದೇ ರುದ್ರದೇವರಿಗೆ ಅಶ್ವತ್ಥಾಮರಿಗೆ ಹಾಲು ಬೇಕಾಯಿತು, ಹಾಲು ಸಿಗಲಿಲ್ಲ. ಕೃಪಿದೇವಿಯನ್ನು ದಿವಸ ಕೇಳಿದ, ಅಮ್ಮ ಹಾಲು ಬೇಕು ಅಂತ ಕೇಳಿದಾಗ ಆಯಿತು ಕೊಡ್ತೇನೆ ಅಂಥೇಳಿ ಪಿಷ್ಟ ಮಾಲೋಡ್ಯ ಮಾತ ಹಿಟ್ಟನ್ನು ಕಲಸಿ ಹಾಲು ಕೊಟ್ಟರು. ತಮಾಷೆ ನೋಡಿದ, ಎಷ್ಟು ಹಾಲು ಕುಡಿತಾರೆ ಪರಮಾತ್ಮ, ಇವರಿಗೆ ಒಂದು ಲೋಟ ಹಾಲು ಸಿಗದೆ ಹೋಗಿ ಅವರಿಗೆ ಪಿಷ್ಟ ಮಾಲೋಡ್ಯ ಮಾತ ಹಿಟ್ಟನ್ನು ಕಲಿಸಿಕೊಟ್ರು. ಎಷ್ಟೊತ್ತಂತ ಹೇಳಿದ್ದೇನೆ, ಫಸ್ಟ್ ಪೌಡರ್ ಮಿಲ್ಕ್ ಶುರು ಮಾಡಿದ್ದೆ ಹಾಕಿ ಅಂತೇಳಿ. ಕೃಪಿದೇವಿಯಿಂದ ಪೌಡರ್ ಮಿಲ್ಕ್ ಶುರುವಾಯಿತು. ಅದನ್ನು ಅವ್ರು ಕುಡಿದ್ರು, ನಾವು ಕುಡಿತೇವಲ್ಲ ಹಾಗೆ ಕುಡಿದ್ರು. ಏನಂತ, ನಿಜವಾದ ಹಾಲು ಉತ್ತರೇ ಕುಡಿದ್ರು. ಮರುದಿವಸ ದುರ್ಯೋಧನ ಕುಡಿಸಿ ತೋರಿಸಿದ ನಿಜವಾದ ಹಾಲನ್ನ, ಮರುದಿವಸದನ್ನು ಕೊಟ್ಟರು. ಆಗ ಜೋರಾಗಿ ಕೂಗಿದ್ರು, ನೇದ ಮುಖಿ ರಂಬಿತ್ಯಾರು ರಾವ, ಸರ್ವಜ್ಞತ್ವನೂ ಇಲ್ಲ ಸರ್ವಶಕ್ತತ್ವನೂ ಇಲ್ಲ, ಒಂದು ಲೋಟ ಹಾಲು ಕುಡಿಯಲಕ್ಕೆ ಸಿಗಲಿಲ್ಲ ಅಂತ ಹೇಳಿದರೆ ಅಸಾಮಂಜಸ್ಯ ಅನ್ನೋದು ಕ್ಲಿಯರಾಗಿ ಕಾಣುತ್ತೆ. ಮಹಾಭಾರತ ಕಥೆಯಾಗಲಿಲ್ಲ, ಆಗ ದೊಡ್ಡ ತತ್ವಶಾಸ್ತ್ರವಾಗ್ತದೆ ಅವರಿಗೆ. ನಮಗೆ ನಮಗೆ ಯೋಚನೆ ಮಾಡಬೇಕು, ಅವ್ರು ಬೇಕಾದ ಹಾಲು ಕೊಡುತ್ತೆ ನಂದಿನಿ ಹಾಲು ಅಂತ ತಿಳ್ಕೊಂಡು ಕಾರಣ ಇಲ್ಲ. ರುದ್ರದೇವರ ಸ್ಥಿತಿ ಬೇರೆ, ಆಹಾರನು ಕುಡಿಯಬಲ್ಲ ಮಹಾನುಭಾವರವರು. ಅವ್ರ ಬಗ್ಗೆ ಅವಜ್ಞೇಯ ಮಾತುಗಳಲ್ಲ ಇವು, ಭಾಳ ದೊಡ್ಡವರು ರುದ್ರದೇವರ ಬಗ್ಗೆ ಮಾತಾಡಾಗಿಲ್ಲ. ಆದರೆ ದೇವರಿಗೆ ಹೋಲಿಸಿದಾಗ ಭಾಳ ಕಡಿಮೆ. ಚಂದ್ರನ ಪ್ರಕಾಶ ಎಷ್ಟೇ ಇರಬಹುದು, ಸೂರ್ಯನ ಮುಂದೆ ಅಲ್ಲ ಅಂತೀವಲ್ಲ, ಅದರರ್ಥ ಚಂದ್ರ ಬೆಳಕು ಕೊಡೋದಿಲ್ಲ ಅಂತಲ್ಲ. ಸೂರ್ಯನ ಬೆಳಕು ಕೊಡೋ ಶಕ್ತಿ ಅದಕ್ಕಿಲ್ಲ, ಸ್ವಂತ ಕೊಡೋ ಶಕ್ತಿನೂ ಇಲ್ಲ. ಸೂರ್ಯನ ಬೆಳಕು ಬಿದ್ದರೆ ಮಾತ್ರ ಹೇಗೆ ಬೆಳಕ್ತಾರೋ ಹಾಗೆ ರುದ್ರಾದಿ ದೇವತೆಗಳ ಹಿರಿವೆ ಏನಿದ್ರು ಕೂಡ ಹರಿಯ ಅನುಗ್ರಹಕ್ಕೆ ಪಾತ್ರರಾಗಿದ್ದಕ್ಕೆ ಬಂದಿದ್ದೆ ಹೊರತು ಸ್ವಂತ ಅಲ್ಲ. ಹರಿಹಿ ಪರತರಹ. ಅಷ್ಟೇ ಅಲ್ಲ, ಅವ್ರ ಮುಂದೆ ಕೃಷ್ಣ ಅಷ್ಟಾಲು ಮೊಸರು ತಗೊಳ್ಳುತ್ತಿದ್ದ, ಪ್ರತಿನಿತ್ಯ ಕುಡಿತಿದ್ದ, ಪ್ರತಿ ಮನೆಯಲ್ಲೂ ಕುಡಿತಿದ್ದ, ಸಾಕು ಅಂತ ಇಲ್ಲೇ ಇಲ್ಲ. ವಸ್ತು ಕಡಿಮೆ ಆಗ್ತೈತೆ ಹೊರತು ದೇವರಿಗೆ ಸಾಕು ಅನ್ನಿಸ್ತಿರಲಿಲ್ಲ. ಇವರು ಒಂದು ಲೋಟ ಹಾಲು ಕುಡಿದ್ರು ದುರ್ಯೋಧನ ಕೊಟ್ಟಿದ್ದಿನ, ಆ ಜೀರ್ಣಾಲಕ್ಕೆ ಎಷ್ಟು ದಿವಸಬೇಕು ಅಂತ ಆಯ್ತಾ, 100 ವರ್ಷ ಬೇಕಾಯ್ತು ಚಿಕ್ಕ 100 ವರ್ಷ ಒಂದು ಲೋಟ ಹಾಲು ಕುಡಿದ್ರೆ ಅರ್ಥ ಆಯ್ತಾ. ಕೆಲವು ಪಾಯ್ಸನ್ ಫುಡ್ ಪಾಯ್ಸನ್ ಆದಾಗ ಎಷ್ಟು ಲಾಂಗ್ ಎಫೆಕ್ಟ್ ಇರುತ್ತಲ್ಲ, ಫುಡ್ ಪಾಯ್ಸನ್ ಕೇಸ್ ಅವ್ರದ್ದು. ದುರ್ಯೋಧನ ಬುಟ್ಟಿ ಕೊಟ್ಟನಲ್ಲ, ಹೆಸರಿಗೆ ಹಾಲು, ಹಾಲಾಹಲ ಆಯಿತು, ದಿನಿಸ್ಕೊಳ್ಳೋಕ್ಕಾಗಲೇ ಇಲ್ಲ. ಆದರೆ ಕೃಷ್ಣನ್ ನೋಡಿ, ಪೂತನಿ ವಿಷನೇ ಕೊಡ್ತಾಳೆ ಡೈರೆಕ್ಟಾಗಿ, ಹಾಲಲ್ಲ ವಿಷನೇ ಕೊಡ್ತಾಳೆ ಕೃಷ್ಣ, ಅವಳನ್ನೇ ಕೊಂದು ಬಿಡ್ತಾರೆ. ಕೃಷ್ಣ ಕೊಟ್ಟಿದ್ದು ಕೃಷ್ಣನಿಗೆ, ಹಾಗೆ ಹೀಗಾಗಬೇಕಾಗಿ ದುರ್ಯೋಧನ ಹಾಲು ಕೊಟ್ಟ, ದುರ್ಯೋಧನ ಸಾಯ್ಬೇಕಾಗಿತ್ತು. ಅಶ್ವತ್ಥಾಮರಿಗೆ ದುರ್ಯೋಧನ ಹಾಲು ಕೊಟ್ಟ, ಯಾರು ಸಾಯ್ಬೇಕಾಗಿತ್ತಾಗ? ದುರ್ಯೋಧನ ಸಾಯ್ಬೇಕಾಗಿತ್ತು, ಸಾಯಲಿಲ್ಲ. ಇವರು 100 ವರ್ಷ ಹಿಂಸೆ ಪಡಿಸ್ತೇವೆ. ಆದರೆ ಪೂತನಿಗೆ ಕೊಟ್ಟಲು, ಕೊಟ್ಟಷ್ಟು ಸ್ಪಾಟ್ ಡೆತ್, ಸತ್ಯ ಹೋದವು. ಅಂದರೆ ದೇವರು ವಿಷವನ್ನು ಅರಗಿಸಿಕೊಳ್ಳಬಲ್ಲ, ಕೊಟ್ಟವರಿಗೆ ವಾಪಸ್ಸು ಕೊಡಬಲ್ಲ. ಇನ್ನೊಂದು ತೋರಿಸ್ತೇವೆ, ಮತ್ತೆ ವಾಪಸ್ಸು ಕೊಡಬಲ್ಲ, ತಕ್ಷಣ ಕೊಂದು ಹಾಕಬಲ್ಲ. ಅದು ವಾಪಸ್ ಕೊಡ್ಲಿಕ್ಕಾಗಲಿಲ್ಲ. ಎಲ್ಲಿವರೆಗೆ ಹೋಯ್ತು ಗೊತ್ತಾಗ ಮನೆಗೆ. ಅಂತ್ಯಕಾಲದ ದುರ್ಯೋಧನ ಸಾಯ್ತಾ ಹೇಳ್ತಾನೆ, ಉಚ್ಛಿತ್ಯ ಸಂತತಿಂ ಪಾಂಡೋ ಕೃತ್ವಾ ಸ್ವಕ್ಷೇತ್ರ ಸಂತತಿ. ಪಾಂಡರಾಜರ ವಂಶ ನಿರ್ವಂಶವಾಗಬೇಕು, ನನ್ನ ವಂಶ ಬೆಳಿಬೇಕು ಅಂದ್ರೆ ಹೂ ಒಂದು ಬಿಡ್ತಾರೆ. ಎಷ್ಟು ಆಶ್ಚರ್ಯ ಅಂದರೆ, ಅವನ ಮಾತು ಕೇಳೋಷ್ಟರ ಮಟ್ಟಿಗೆ ಆಯಿತು, ಅವ್ರ ಮಾತನ್ನು ಕೇಳೋಷ್ಟರ ಮಟ್ಟಿಗೆ ನಡೆದು ಅಂತ ತಿಳ್ಕೊಂಡ್ರೆ ಏನು ಆಶ್ಚರ್ಯ. ಅದೇ ಕೃಷ್ಣ ಇದ್ದಾನೆ, ಇಷ್ಟು ಹಾಲು ಕೊಡ್ತೀನಿ ಕೇಳಿದ್ದೇವೆ, ಜೀರ್ಣ ಮಾಡ್ಕೊಂಡಿದ್ದು ಕೇಳಿದ್ದೇವೆ. ಆ ಕೃಷ್ಣನ ಕಟ್ಟಲಕ್ಕೆ ಅಂತ ಹೋದ, ಬರೀ ಹಾಲು ಕುಡಿಸಿ ಕಟ್ಟಿದ್ದೆ ಅಶ್ವತ್ಥಾಮರನ್ನು. ಆದರೆ ಕೃಷ್ಣನನ್ನು ಸ್ವಲ್ಪ ತೊಗೊಂಡು ಬೇರೆ ಕಟ್ಟಲಿಕ್ಕಾಗೋದಿಲ್ಲ, ಏನು ಮಾಡಲಿ ಕಟ್ಟಕ್ಕಾಗೋದಿಲ್ಲ. ಅಷ್ಟೇ ಅಲ್ಲ, ಅವನೇ ಬಂಧನಕ್ಕೆ ಒಳಗಾದ ಮನೆಗೆ. ಕೃಷ್ಣ ನಗನಗತ ದಾಟ್ತಾನೆ ಅದೃಷ್ಟು ಕೂಡ. ಕಲಿ ದುರ್ಯೋಧನ ಅವನು ಮುಟ್ಟಿದ ಹಾಲನ್ನೇ ಜೀರ್ಣಿಸ್ಕೊಳ್ಳೋಕ್ಕಾಗಲಿಲ್ಲ, ಆದರೆ ಅವನನ್ನೇ ಸದೆ ಪಡೆದಿದ್ದು ಕೃಷ್ಣ. ನೋಡು ನನ್ನ ವಿಶ್ವರೂಪ ನೋಡು ಅಂತ ತೋರಿಸಿದಾಗ ದುರ್ಯೋಧನ ನೋಡ್ಲಕ್ಕೂ ಆಗಲಿಲ್ಲ ರೂಪವನ್ನು. ಇದೆಲ್ಲ ಯಾತಕ್ಕೆ ಕೇಳ್ತಾರೆ, ಹರಿ ಪರತರ ಅಂತ ಹೇಳಿದಾಗ ಎಷ್ಟು ಹಿರಿಮೆ ದೇವರಲ್ಲಿದೆ. ಎಲ್ಲ ಗುಣಗಳ ಖಡಿ ಭಗವಂತ, ಯಾವುದೇ ಗುಣ ಮನಸ್ಸಲ್ಲಿ ಯೋಚನೆ ಮಾಡಿ, ದೇವರಲ್ಲಿ ಇರಲೇಬೇಕು. ಹೀಗೆ ಮಹಾಭಾರತದಲ್ಲಿ ಇರೋದೇ ಬೇರೆ ಕಡೆ ಇದೆಯೋ, ಅದಿಲ್ಲದ ಎಲ್ಲೂ ಇಲ್ವೋ, ದೇವರಲ್ಲಿ ಇಲ್ಲದೆ ಇರತಕ್ಕಂಥ ಗುಣ ಅಂತ ಒಂದಿಲ್ಲ. ಮತ್ತು ಅವನಲ್ಲಿ ಇರೋ ಗುಣ ಯಾರೂ ಇಲ್ಲ, ಮತ್ತೆ ಅವನಲ್ಲಿ ಇಲ್ಲದೆ ಇರೋ ಗುಣ ಇಲ್ಲ, ಅವನ ಗುಣ ಯಾರಲ್ಲೂ ಇಲ್ಲ, ಎವರೆಷ್ಟು ಇದ್ದಿರಲ್ಲ ಸಾಧ್ಯನೇ ಇಲ್ಲ. ಆ ರೀತಿ ಕಂಪೇರ್ ಮಾಡ್ತಾ ಹೊರಟ್ರೆ ಆಗ ನಮಗೆ ಹರಿಸರ್ವತೋತ್ವ ಅನ್ನೋದು ಅನೇಕ ದೇವತೆಗಳ ಮಧ್ಯೆ ಹರಿಯುವ ಒಬ್ಬ ದೇವತೆ, ಅವರವರಿಗೆ ಅವರು ಸರ್ವೋತ್ತಮರು, ನಮಗೆ ಹರಿ ಸರ್ವೋತ್ತಮ ಅಂತ ತಿಳ್ಕೊಂಡ್ರೆ ಅಲ್ಲ. ಅದು ಯಾರಿಗೂ ಹರಿಯೇ ಸರ್ವೋತ್ತಮನೇ ಹೊರತು ಒಬ್ಬೊಬ್ಬರಿಗೂ ದೇವರು ಅಂತಿಲ್ಲ. ಸಿಂಪಲ್ ಅದು. ಚೀಫ್ ಮಿನಿಸ್ಟರ್ ಯಾರು ಅಂತ ಕೇಳಿದರೆ, ಯಾವ ಪಕ್ಷದ ಚೀಫ್ ಮಿನಿಸ್ಟರ್ ಅಂತಾರೆ, ಯಾವ ಕಮ್ಯುನಿಟಿ ಚೀಫ್ ಮಿನಿಸ್ಟರ್ ಅಂತಾರ? ಇಡೀ ರಾಜ್ಯಕ್ಕೆ ಒಬ್ಬನೇ ಚೀಫ್ ಮಿನಿಸ್ಟರ್, ಯಾವುದೇ ಕಮ್ಯುನಿಟಿ ಇದ್ದರೂ ಕೂಡ ಅವನೊಬ್ಬನೇ. ದೇಶಕ್ಕೆ ಒಬ್ಬನೇ ಪರಮೇಶ್ವರ್, ಇಬ್ಬರು ಮುಜಾನೆ ಇದ್ರೆ ಅರ್ಥನೇ ಇಲ್ಲ. ಅವರವ್ರ ಪಾರ್ಟಿಯ ಪ್ರೆಸಿಡೆಂಟ್ ಪರಮೇಶ್ವರ್ ಮಾಡಿಕೊಂಡ ಕಾಲ ಬಂದಿಲ್ಲ ಇನ್ನೂ ಕೂಡ. ನಮ್ಮ ನಮ್ಮ ಪಾರ್ಟಿ ನಾವೇ ಪರಮೇಶ್ವರ್ ಯಾರೂ ಇಲ್ಲ. ತಪ್ಪು ಕೇಳಬೇಕು ಮಾತನ್ನು, ಬೇರೆ ದಾರಿನೇ ಇಲ್ಲ. ಇಡೀ ವಿಶ್ವಕ್ಕೆ ಒಬ್ಬನೇ ದೇವರು. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರ, ಏಕೋ ನೈಕಃ ಸವಃ ಕಃ ಕಿಂ ಯತ್ತತ್ ಪದ ವದೋತ್ತಮ. ಏಕಃ ಅನ್ನೋ ಪದ ವಿಷ್ಣು ಸಹಸ್ರನಾಮದ ಪದ. ಏಕೋ ನಾರಾಯಣ ಆಸೀತ್ ಅನ್ನೋದಕ್ಕೆ ಅರ್ಥ ಇನ್ನೊಬ್ಬ ನಾರಾಯಣ ಅಂತಿಲ್ಲ. ಇನ್ನೂ ಯೋಚನೆ ಮಾಡಿ, ಇನ್ನೂ ಬಹಳಷ್ಟು ಅರ್ಥ. ಹರಿ ಪರತರಹ. ಯಾತಕ್ಕೆ ರುದ್ರದೇವರು ಎಷ್ಟು ಜನ ಇದ್ದಾರೆ ಗೊತ್ತಾ? ಒಬ್ಬ ರುದ್ರದೇವರು ಹೀಗಿದ್ದಾರೆ, ಇಂಥ ರುದ್ರದ ಅನಂತ ರುದ್ರದೇವರಿದ್ದಾರೆ. ಬ್ರಹ್ಮದೇವರು ಹಾಗಿದ್ದಾರೆ, ಅನಂತ ಬ್ರಹ್ಮದೇವರಿದ್ದಾರೆ. ಮುಕ್ತರಾದ ಅನಂತ ಬ್ರಹ್ಮದೇವರು ಯಾರು ಮುಕ್ತಿಯಲ್ಲಿ ಇದ್ದುಬಿಟ್ಟಿದ್ದಾರೆ ಆಗಲೇ, ಇನ್ನು ಅನಂತ ಬರಲಿಕ್ಕಿದ್ದಾರೆ. ಅನಂತ ಮುಕ್ತ ಬ್ರಹ್ಮರಿದ್ದಾರೆ, ಅನಂತ ಬ್ರಹ್ಮರು ಬರಲಿಕ್ಕಿದ್ದಾರೆ. ರುದ್ರದೇವರು ಅನಂತ ರುದ್ರಪದೇವರು ಬರೋರಿದ್ದಾರೆ. ಶ್ರೇಷ್ಠದೇವರಾಗಿ ಮುಕ್ತಿಗೆ ಹೋದರೆ ಅನಂತ ಇದ್ದಾರೆ. ಇವತ್ತು ಎಲ್ಲರೂ ಅನಂತ ಅನಂತ ಅನಂತಾನೆ. ಇವತ್ತು ನಮ್ಮಲ್ಲೇ ತಗೊಳ್ಳಿ, ಈ ಸ್ಟ್ರೀಮ್ ಹೋಗ್ತಾ ಇದೆ. ಕಾಲೇಜ್ ಪ್ರಿನ್ಸಿಪಾಲ್ಗಳು ಬರ್ತಾರೆ ಹೋಗ್ತಾರೆ, ಡಿ ಸಿ ಬರ್ತಾನೆ ಹೋಗ್ತಾರೆ, ಗವರ್ನರ್ ಬರ್ತಾನೆ ಹೋಗ್ತಾರೆ. ಎಷ್ಟೇ ಚೀಫ್ ಮಿನಿಸ್ಟರ್ ಅಂತ ಕೇಳಬೇಕು, ಎಷ್ಟೇ ಪ್ರೈಮ್ ಮಿನಿಸ್ಟರ್ ಅಂತ ಕೇಳಬೇಕು, ಎಷ್ಟೇ ಬ್ರಹ್ಮದೇವರು ಕೇಳಬೇಕು, ಎಷ್ಟೇ ವಿಷ್ಣು ಅಂತ ಕೇಳೋರಿದ್ದಾರ? ಎಷ್ಟೇ ವಿಷ್ಣು ಬರ್ತಾರೆ? ಇಲ್ಲೇ ಇಲ್ಲ, ಒಬ್ಬನೇ ವಿಷ್ಣುನೇ ಹೊರತು ನೋ ಚೇಂಜ್. ಅದು ಭಾರಿ ಭಾರಿ ತಪಸ್ ಮಾಡಿ ಬ್ರಹ್ಮಪದವಿ ಬರ್ತಾರೆ ವಾಯುದೇವರು. ಆದರೆ ಯಾವ ತಪಸ್ ಮಾಡಿ ವಿಷ್ಣು ಪದವಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ರುದ್ರಪದವಿ ಬರಲಿಕ್ಕೆ ಕೃತ್ಯವಾಸನೆ ಹಿಂದೆ ನೀ 40 ಕಲ್ಪ ಸಮೀರ ನಳಿ ಶಿಷ್ಯತ್ವ ವಹಿಸಿ ಅಖಿಳಾಗಮರ್ಥಗಳೋದಿ ಜಲಧಿಯೊಳು 10 ಕಲ್ಪದೆ ತಪವಗೈದ ಆದಿತ್ಯರೊಳಗೆ ಉತ್ತಮ ದಿನಿಸಿ ಪುರುಷೋತ್ತಮನ ಪರ್ಯಂಕ ಪದ ವೈದಿದೆಯೋ ಮಹಾದೇವ. ಪುರುಷೋತ್ತಮನ ಪರ್ಯಂಕ ಪದ ಬರಲಿಕ್ಕೆ ಎಷ್ಟು ಬೇಕು? ಇದು ಪುರುಷೋತ್ತಮ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ದಿನ ನೋಡಿದ್ದೇವೆ, ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮ. ಪುರುಷೋತ್ತಮ ಒಬ್ಬನೇ ಹೊರತು ಹೆಚ್ಚು ಜನ ಇಲ್ಲ. ಇದೆಲ್ಲ ನಮ್ಮ ಜನ ಅರ್ಥ ಮಾಡಬೇಕು, ಯೋಚನೆ ಮಾಡಬೇಕಿದೆ. ಎಷ್ಟೋ ಜನ ಎಲ್ಲೆಲ್ಲೋ ವ್ಯಾಶ್ ಕೋರ್ಸ್ ಓದಿರ್ತಾರೆ, ಈ ಚಿಂತನೆ ಬರೋದಿಲ್ಲ ಅವರಿಗೆ. ಹರಿಸರ್ವೋತ್ತಮತ್ವ ಜ್ಞಾನ ಬಂದಿರೋದಿಲ್ಲ. ಅನೇಕರ ಮಧ್ಯೆ ನಮ್ಮ ದೇವರೊಬ್ಬರು ಅಂತ ತಿಳ್ಕೊಂಡ್ರೆ ಅದಕ್ಕಿಂತ ಒಂದು ಅನ್ಯಾಯ ಮತ್ತೊಂದು ಇರೋದಿಲ್ಲ. ಅದು ಅರ್ಥ ಮಾಡಿಕೊಂಡು ವಿಷ್ಣು ಪದವಿ ಕಾನ್ಸೆಪ್ಟೇ ಇಲ್ಲ ನೆನಪಿರಲಿ. ವಿಷ್ಣು ಪದವಿ ಅಂತ ವಿಷ್ಣು ಪದವಿ ಒಂದೇ, ಆದರೆ ಬ್ರಹ್ಮಾದಿಗಳು ಹಾಗಲ್ಲ. ಬ್ರಹ್ಮ ಪದವಿ ಇದ್ದಾರೆ, ಬ್ರಹ್ಮದೇವರು ಬರ್ತಾರೆ. ವಾಯು ಪದವಿ ಇದ್ದರೆ ವಾಯುದೇವರು ಅಲ್ಲಿ ಪದವಿ ಬರುತ್ತಾರೆ. ವಿಷ್ಣು ಹಾಗಿಲ್ವೇ ಇಲ್ಲ. ಗಂಡಸರಲ್ಲಿ ವಿಷ್ಣು ಒಬ್ಬನೇ, ಹೆಂಗಸರಲ್ಲಿ ಮಹಾಲಕ್ಷ್ಮಿ ಒಬ್ಬರೇ, ಇನ್ನೊಬ್ಬ ಮಹಾಲಕ್ಷ್ಮಿ ಅಂತಿಲ್ಲ. ಇದ್ರೆ ಅಲಕ್ಷ್ಮಿ ಇದ್ದಾಳಷ್ಟೇ, ಕ್ವೈಟ್ ಆಪೋಸಿಟ್ ಅವಳು. ಮಹಾಲಕ್ಷ್ಮಿ ಆಗೋದಿಲ್ಲ, ಆಪೋಸಿಟ್ಟೇ ಹೊರತು ಈ ಗುಂಪಿ ಬರೋದೇ ಇಲ್ಲ. ಅದಕ್ಕೆ ಅವರಿಬ್ಬರು ನಿತ್ಯ ಮುಕ್ತಳು ಶ್ರೀರಾಮ, ಶ್ರೀಹರಿಯ ರೀತಿಯೇ ಬೇರೆ. ಇದೆಲ್ಲ ಸುಮ್ಮನೆ 4-6 ಬೀದಿಯಲ್ಲಿ ಕೇಳಿದಾಗ ಅರ್ಥ ಆಗೋದಿಲ್ಲ, ಶಾಸ್ತ್ರಾರ್ಥ ನೋಡಿದಾಗ ಗೊತ್ತಾಗುತ್ತೆ. ಶಾಸ್ತ್ರಾರ್ಥದಲ್ಲಿ ಶ್ರೀಮನ್ ಬಂಧೋಪತ್ಯ ಸಕಲ ಶಾಸ್ತ್ರಗಳನ್ನು ಅವಲೋಕನ ಮಾಡಿದಾಗ, ಅವಲೋಕನ ಮಾಡಿದವರ ಮಾತನ್ನು ಕೇಳಿದಾಗ, ಆಗ ನಮಗೆ ಪರತರಹ ಹರಿಹಿ ಪರತರಹ ಅನ್ನೋ ಮಾತು ಸ್ಪಷ್ಟ ಗೊತ್ತಾಗುತ್ತೆ. ಅಲ್ಲಿ ಇನ್ನೊಂದು ಮಾತನ್ನು ಹೇಳಿದ್ದಾರೆ, ನಿನ್ನೆ ಹೇಳಿದೆ, ಪರತರಹ ಅನ್ನೋ ಪದದಲ್ಲಿ ತುಂಬ ಸ್ವಾರಸ್ಯ ಇದೆ, ಭಗವದ್ಗೀತೆಯ ಪದ ಅಂತ ಹೇಳಿದೆ. ಮತ್ತ ಪರತರಂ ನಾಣ್ಯತ ಕಿಂಚಿದಸ್ತಿ ಧನಂಜಯ. ಅಲ್ಲಿ ಗೀತೆಯಲ್ಲಿ ಅರ್ಥ ಹೇಳ್ತಾರೆ ಆಚಾರ್ಯ, ಅದಿಷ್ಟು ಇಲ್ಲಿ ಸೇರಿಸ್ಕೋಬೇಕು ನಾವು. ಪರತರ ಅಂದರೆ ಏನು ವಿಭಾಗ ಮಾಡ್ತಾರೆ ಆಚಾರ್ಯ? ಪರ, ಪರತರ, ಪರಾಭಾಸ, ಅವರ, ಅವರ ತರ, ಹೀಗೆಲ್ಲ ಕ್ಲಾಸಿಫಿಕೇಷನ್ನು. ಕ್ಲಾಸ್ನಲ್ಲಿ ಪರಿಶ್ರಮ ಕೇಳಿದ ತಕ್ಷಣ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅರ್ಥ ಆಗುತ್ತೆ, ಪಾಸ್ ಆಫ್ ಫೇಲೋ ಅರ್ಥ ಆಗುತ್ತೆ. ಆ ಟೈಪ್ ಪರ ಅನ್ನೋದು ಶಾಸ್ತ್ರೀಯವಾದ ಪದ. ಅದು ಈ ದುರ್ಜೀವಿಗಳಿದ್ದಾರೆ, ಅವರನ್ನೆಲ್ಲ ಅವರ ತರರು ಅಂತ ಕರೀತಾರೆ. ಅವರರು ಅಂದರೆ ಕಡಿಮೆ, ಅವರಳೆನಿಪಡು ಅನಂತ ಗುಣದಿಂದ, ಅವರಳು ಅಂದರೆ ಕಡಿಮೆ. ದುರ್ಜೀವರೆಲ್ಲ ಭಾರಿ ದುಷ್ಟರು, ತಮೋಯೋಗ್ಯರು, ಅವನ್ನೆಲ್ಲ ಅವರ ತರರು ಅಂತ ಕರೀತಾರೆ. ಅವರ ತರರು ಸುಜೀವಿಗಳನ್ನು ಅವರರು ಅಂತ ಕರೀತಾರೆ, ಸುಜೀವಿಗಳು ಅವರರು. ಇನ್ನು ಮುಕ್ತರನ್ನು ಪರಾಭಾಸರು ಅಂತ ಕರೀತಾರೆ, ಪರಾಭಾಸರು. ಮಹಾಲಕ್ಷ್ಮೀ ದೇವಿ ಪರಾ ಅಂತ ಹೆಸರು, ನಾರಾಯಣ ಪರತರ ಅಂತ ಕರೀತಾರೆ. ಇಷ್ಟು ಕ್ಲಾಸಿಫಿಕೇಷನ್ನು, ಅವರ ತರರು, ಅವರರು, ಪರಾಭಾಸರು, ಪರಳು, ಪರತರ. ಇನ್ನೊಬ್ಬ ಪರತರ ಇಲ್ಲ, ಅದಕ್ಕೆ ಪರತರ ಇಸಿಕೊಂಡು ಪರತಮ. ಈ ಐದು ಕ್ಲಾಸಿಫಿಕೇಷನ್ ತಿಳ್ಕೊಂಡ್ರೆ ಈ ಒಂದು ಮಾತಿಗೆ ಅರ್ಥ ಆಗಬೇಕಾದ್ರೆ ಅಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಇದೆ. ಬರೀ ಪರತಮ ದೃಷ್ಟಿ ಯೋಚನೆ ಮಾಡಲಿಕ್ಕೆ ಬರ್ತಿದ್ದಿಲ್ಲ, ಭಗವದ್ಗೀತೆ ರೆಫರ್ ಮಾಡಿಕೊಳ್ಳಿ ಅಂತ ಹೇಳೋದಕ್ಕೋಸ್ಕರ ಪರತರ ಅಂತ ಉಪಯೋಗಿಸಿದಾಗ ಸಿಂಪಲಾಗಿ ಅರ್ಥ ಆಗುತ್ತೆ. ನಿನ್ನ ಹೇಳಿದಂತೆ ಯತ್ರೋಭಯೋ ಪ್ರಯೋಗೋನ ತತ್ರ ಏಕಾರ್ಥವು ತರಂ ತಮೋ, ಒಂದೇ ವಾಕ್ಯದೊಳಗೆ ತರಂ ತಮಪ್ ಮೋರ್ ಮೋಸ್ಟ್ ಅಂತ ಉಪಯೋಗಿಸ್ತೇ ಹೋದರೆ ತರಪ್ ಅಂದರೆ ತಮಪ್ ಅಂತೂ ಅರ್ಥ, ಮೋರ್ ಅಂದರೆ ಮೋಸ್ಟ್ ಅಂತ ಅರ್ಥ, ಮೋಸ್ಟ್ ಅಂದರೆ ಮೋರ್ ಅಂತೂ ಅನ್ನೋದು ಎರಡು ಬೇಕಾದ್ರೂ ಮಾಡ್ಕೊಳ್ಳೋಕೆ ಬರುತ್ತೆ. ಹರಿಹಿ ಪರತಮಃ ಅನ್ನೋ ಸಿದ್ಧಾಂತವಾಯಿತು. ಮತ್ತೆ ಹರಿ ಅಂತ ಪದದಲ್ಲೇ ಸ್ವಾರಸ್ಯವನ್ನು ತೋರಿಸ್ತಾರೆ. ಹರಿ ಅನ್ನೋದು ಭಗವಂತನ ಹೆಸರು, ಅಲ್ಲೊಂದು ಯೋಚನೆ ಮಾಡಬಹುದು. ನಾರಾಯಣ ಅಂತ ಪದ ಇಡಬಹುದಾಗಿತ್ತು, ರಾಮ ಅಂತ ಇಡಬಹುದಾಗಿತ್ತು, ಕೃಷ್ಣ ಅಂತ ಇಡಬಹುದಾಗಿತ್ತು, ಬ್ರಹ್ಮ ಅಂತ ಪದ ಉಪಯೋಗಿಸ್ಬೋದು. ಎಲ್ಲ ಬಿಟ್ಟು ಹರಿ ಅಂತಲೇ ಯಾಕೆ ಇಡ್ತಾರೆ? ಅದೊಂದು ಗಮನಿಸಬೇಕಾದ ಅಂಶ. ಆ ಯೋಚನೆ ಮಾಡಿದಾಗ ಹರಿಕಥಾಮೃತ ಸಾರ ನೆನಪಾಗುತ್ತೆ. ನಾರಾಯಣ ಕಥಾಮೃತ ಸಾರ ಅಂತ ಇಡಲಿಲ್ಲ, ಅದಕ್ಕೆ ಕೃಷ್ಣ ಕಥಾಮೃತ ಅಂತ ಇಡಲಿಲ್ಲ, ರಾಮ ಕಥಾಮೃತ ಇಲ್ಲ, ಹರಿಕಥಾಮೃತ ಅಂತ ಹೇಳಬೇಕಾ? ಇನ್ನೂ ಕೂಡ ಕರಿಬೇಕಾದರೆ ಕೃಷ್ಣನ ಕಥೆ ಹೇಳ್ತಾರೆ, ಹರಿಕಥೆ ಹೇಳ್ತಾರೆ ಅಂತ ಹೇಳ್ತಾರೆ. ಹರಿಕಥೆ ಹೇಳೋದು ಕೃಷ್ಣನ ಕಥೆ ಹರಿಕಥೆ, ರಾಮನ ಕಥೆ ಹರಿಕಥೆ, ಮತ್ತೆ ಎಲ್ಲರಿಗೂ ಒಂದೇ ಹೆಸರು ಹರಿಕಥೆ ಅಂತಾರೆ. ಯಾಕೆ ಬದಲಾಯಿಸಬಾರ್ದು ನಾರಾಯಣ ಕಥೆ ಅಂತ? ಯಾಕೆ ತಮಾಷೆ ಅಂದರೆ ವಾಯುದೇವನ ಕಥೆ ಹೇಳ್ತಾರೆ, ಅದು ಹರಿಕಥೆ ಅಂತಲೇ ಹೆಸರು. ಮತ್ತೆ ಇವತ್ತು ಶಿವರಾತ್ರಿ ಪ್ರವಚನ ಮಾಡಿ ಹರಿಕಥೆ ಹೇಳ್ತಾರೆ ಅಂತ ಹೇಳಬೇಕು. ಮತ್ತೆ ಅಲ್ಲ, ಶಿವ ಹೇಗಾಗ್ತಾರೆ? ಹರಿಯ ಮಹಿಮೆ ಹೇಳೋದ್ರಿಂದ ಹರಿಕಥೆನೇ ಅಷ್ಟೇ. ಹರಿಭಕ್ತರ ಮಹಿಮೆ ಕೂಡ ಹರಿಮಹಿಮೆಯಲ್ಲಿ ಎಂಡಾಗೋದ್ರಿಂದ ಅದು ಹರಿಕಥೆನೇ. ಸರಿ, ಹರಿಯನೇ ಅಂತ ಯಾಕೆ ಉಪಯೋಗಿಸ್ತಾರೆ? ಅದು ವಿಶೇಷವಾದ ಪ್ರಶ್ನೆ. ಈ ಪ್ರಶ್ನೆ ಉತ್ತರ ತೊಡ ಹರಿಕಥಾಂಶ ಕೂಡ ಅರ್ಥ ಆಗಿಬಿಡುತ್ತ. ಹರಿ ಅನ್ನೋದು ನಾವು ದೇವರನ್ನು ಆರಾಧನೆ ಮಾಡಬೇಕು. ಒಂದು ಆರಾಧನೆ ಯಾವುದನ್ನು ಮಾಡಬೇಕು ಅಂದರೆ ಬಿಂಬರೂಪವನ್ನು ಮಾಡಬೇಕು. ಬಿಂಬರೂಪ ಆರಾಧನೆಯೇ ಮೋಕ್ಷಕ್ಕೆ ಸಾಧನ. ಬೇರೆ ರೂಪದ ಆರಾಧನೆಯಿಂದ ಮೋಕ್ಷ ಸಾಧನಕ್ಕೆ ಹೆಲ್ಪ್ ಆಗುತ್ತಷ್ಟೇ, ಬಟ್ ಡೈರೆಕ್ಟ್ ಮೋಕ್ಷ ಸಾಧನ ಆಗಬೇಕಾದ್ರೆ ಬಿಂಬರೂಪಾಸನೆ ಮಾಡಬೇಕು. ನಾವು ಬಿಂಬರೂಪ ಗೊತ್ತಿಲ್ಲ, ಈಗ ನಾವೇನು ಮಾಡ್ತೇವೆ? ಆಗ ಉಪಾಸನೆ ಬಿಟ್ಟುಬಿಟ್ರೆ ಆಯ್ತಲ್ಲ, ಗೊತ್ತಾಗೋರಿಗೆ ತಿಳ್ಕೊಬಿಟ್ರೆ ಹೇಗಿರ್ತದೆ? ಬಿಂಬರೂಪ ಗೊತ್ತಾಗೋವರಿಗೆ ಉಪಾಸನೆ ಮಾಡೋದಿಲ್ಲ, ಉಪಾಸನೆ ಮಾಡೋರು ಗೊತ್ತಾಗೋದಿಲ್ಲ, ಕೊನೆಗೆ ಎರಡೂ ಇಲ್ಲ ಅಂತಾಯ್ತು. ಬಿಂಬರೂಪಾಸನೆ ಗೊತ್ತೂ ಆಗಲಿಲ್ಲ, ಉಪಾಸನೆ ನಿರ್ಧಾರತೆ ಆಗಲಿಲ್ಲ. ಅದಕ್ಕೊಂದು ಉಪಾಯ ಮಾಡಿದ್ದಾರೆ. ಏನು ಉಪಾಯ ಅದು? ಯೋಚನೆ ಮಾಡಬೇಡಿ. ಬಿಂಬರೂಪ ಗೊತ್ತಾಗೋವರೆಗೂ ಕೂಡ ಒಂದು ಕಾಮನ್ ಇಟ್ಕೊಳ್ಳಿ, ಹರಿ ಅಂತ ಇಟ್ಕೊಂಡ್ರೆ ಬಿಂಬರೂಪಕ್ಕೆ ಅನ್ವಯ. ಹರಿ ಅಂದರೆ ಬಿಂಬರೂಪ, ಬಿಂಬರೂಪದ ಚಿಂತನೆ ಹರಿ ಅನ್ನ ಪದ ಉಪಯೋಗಿಸಿದ್ರೆ ಆಯಿತು. ಅನುವ್ಯಾಖ್ಯಾನದಲ್ಲೂ ಶ್ರೀಮದ್ ಆಚಾರ್ಯರು ಪ್ರಾದುರ್ಭೂತೋ ಹರಿ ಸಾಕ್ಷಾತ್ ಅಂತ ಹರಿ ಶಬ್ದ ಉಪಯೋಗಿಸ್ತಾರೆ. ಬಿಡಿ, ನಾವಿನ್ನ ನ್ಯಾಯಸುಧಾಕ್ಕೆ ಬಂದರೆ ಸುಧ ಓದ್ದವರಿಗೂ ಸುಧಾ ಗೊತ್ತು, ಓದ್ದಿದ್ದವರಿಗೂ ಗೊತ್ತು, ಓದ್ದವ್ರಿಗೆ ಓದಿದ್ದೇವೆ ಅಂತ ಗೊತ್ತು, ಓದದೇ ಇದ್ದರೆ ಓದಿಲ್ಲ ಅಂತಲೂ ಗೊತ್ತಿರುತ್ತಲ್ಲ. ಹಾಗೆ ಸುಧ ಇಬ್ಬರಿಗೂ ಗೊತ್ತಿದೆ. ಅದರ ಮೊದಲ ಪದ್ಯ ಹೇಗಿದೆ ಗೊತ್ತೇನು? ಶ್ರೀಯಪತ್ತೆ ನಿತ್ಯಾಗಡಿತ ಗುಣ ಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾ ಸೋಪಹತ ಸಕಲಾಬದ್ಯ ತಮಸೆ ಜಗಜ್ಜನ್ಮ ಸ್ಥೇಮ ಪ್ರಳಯ ರಚನಾ ಶೀಲ ಬಪುಷೆ ನಮೋ ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಅವರು ಹರಯೇ ಶಬ್ದ ಉಪಯೋಗಿಸಿದ್ದಾರೆ. ಹರಯೇ ಬೆಂದರೆ ಬಂದಿರೋದು. ಹರಿಯ ನೆನೆಸಿದ ದಿವಸ ಶುಭ ಮಂಗಳ, ಹರಿಯ ನೆನೆಸದ ದಿವಸ ಅವಮಂಗಳ. ವಿಜಯದಾಸರು ಸುಳಾದಿ ಅದು ಭಾಗವತಲ್ಲಿ ಹೇಳ್ತಾರೆ. ನೀವು ಹೇಳಲಿ ಕೂಡಲಿ ಏನೇ ಆಗಿರಲಿ, ತಕ್ಷಣ ಏನು ಇರಲಿ, ಹರೆಯೇ ನಮಃ ಅಂತ ಬಿಡಿ ಅಂತ ಹೇಳ್ತಾರೆ. ಹರೆಯೇ ನಮಃ ಅಂತ ಹೇಳಿಬಿಟ್ರೆ ಎಲ್ಲ ಇದಕ್ಕೂ ಪರಿಹಾರ. ಹರಿಶಬ್ದ ಎಲ್ಲೆಲ್ಲಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಕೇಳ್ಕೊತಾ ಹೊರಟ್ರೆ ಅದೇ ಒಂದು ದೊಡ್ಡ ವಿಶೇಷವಾದ ಅಧ್ಯಯನ ಆಗಿಬಿಡುತ್ತದು. ಎಲ್ಲೆಲ್ಲಿ ಹರಿಶಬ್ದ ಬಂದಿದೆ, ಅದನ್ನು ಯೋಚನೆ ಮಾಡಿದಾಗ ಎಲ್ಲ ಬಿಟ್ಟು ಯಾತಕ್ಕೆ ಉಪಯೋಗಿಸಿದ್ದಾರೆ, ಹರಿಹಿ ಪರತರಹ ಅಂದರೆ ಬಿಂಬರೂಪಿ ಪರಮಾತ್ಮನ ಚಿಂತನೆಯೇ ಆಗಬೇಕು ಅಂತ ಹೇಳೋದಕ್ಕೋಸ್ಕರ ಪದ ಉಪಯೋಗಿಸಿದೆ. ಬಿಂಬರೂಪ ಏನು ಮಾಡುತ್ತೆ? ಹರಿಹಿ ಹರತಿ ಇತಿ ಹರಿಹಿ, ಹರತಿ ಇತಿ ಹರಿಹಿ, ಹರಣ ಮಾಡುತ್ತೆ. ಏನು ಹರಣ ಮಾಡುತ್ತೆ ಅಂತ ಕೇಳಿದರೆ ಸಂಸಾರದ ಬಂಧನವನ್ನೇ ಹರಣ ಮಾಡುತ್ತೆ, ಸಂಸಾರದ ನೋವನ್ನೇ ಪರಿಹಾರ ಮಾಡುತ್ತೆ. ಅದಕ್ಕೆ ಹರಿ ಅನ್ನ ಹೆಸರು ಬಂತು. ಈಗ ಹರ ಹರಿ, ಹರನೂ ಹರಣ ಮಾಡ್ತಾನೆ, ಹರಿನೂ ಹರಣ ಮಾಡ್ತಾನೆ. ಹರ ಹರಣ ಮಾಡಲು ನಿನ್ನೆ ಕೇಳಿದ್ದೇವೆ, ಶಕ್ರೋಗ್ರ ದೀತಿ ಹಿಮಾಕರ ಸೂರ್ಯ ಸೂನು ಪೂರ್ವಂ ನಿಹತ್ಯ ನಿಖಿಲಂ ಯದಮಾಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ ಶ್ರೀಧತ್ಕಟಾಕ್ಷ ಬಲವತಿ ಅಜಿತಂ ನಮ. ಅಂದರೆ ಲಯವನ್ನು ಮಾಡ್ತಾರೆ, ಇಂಥ ಹರಣವನ್ನು ಅವ್ರು ಮಾಡ್ತಾರೆ. ಅಂದರೆ ಕೊಲ್ಲೋದು ಬೇರೆ, ಕೊಲ್ಲೋದು ಬೇರೆ, ಉದ್ಧಾರ ಮಾಡೋದು ಬೇರೆ. ಎರಡು ನೆನಪಿರಲಿ. ಅವರು ಕೊಲ್ತಾರೆ, ಆದರೆ ಹರಿ ಹಾಗಲ್ಲ. ಇವನು ಹರತೀತಿ ಹರಿಯೇನೇ, ಮತ್ತೆ ಹರತೀತಿ ಹರಹ ಹರತೀತಿ ಹರಿಹಿ ಎರಡು ಹರತಿನೇ. ಆದರೆ ವ್ಯತ್ಯಾಸ ಏನು ಗೊತ್ತಾ? ಹರ ಹರಿ ಎರಡರಲ್ಲಿ ಯಾರು ದೊಡ್ಡವರು ಅಂದರೆ ಆಚಾರ್ಯರು ಮಹಾವ್ಯಾಕರಣದ ಒಂದು ನಿಯಮವನ್ನು ಹೇಳ್ತಾರೆ. ಮಹಾವ್ಯಾಕರಣದ ನಿಯಮವನ್ನು ಅಪ್ಲೈ ಮಾಡ್ತಾ ತೃತೀಯೋ ಅತಿಶಯೇ, ತೃತೀಯೋ ಅತಿಶಯೇ, ಒಂದು ಅಕ್ಷರದ ಮುಂದೆ ಒಂದು ಅಕ್ಷರದ ಜಾಗದೊಳಗೆ ಅದರ ಮೂರನೇ ಅಕ್ಷರ ಬಂದರೆ ಭಾರಿ ಶ್ರೇಷ್ಠ ಅಂತ ಅರ್ಥ. ಹರ ಹರಿ, ಹರ ಆ ಹರಿ ಇ ಆ ಇ ಮೂರನೇ ಅಕ್ಷರ. ಅದಕ್ಕೋಸ್ಕರ ಹರಿ ಅಂತೇಳಿದರೆ ಅತಿಶಯೇನ ಹರಹ, ಅತಿಶಯೇನ ಹರತೀತಿ ಅಂದ್ರೇನು? ಸಂಸಾರವನ್ನೇ ಹರಣ ಮಾಡ್ತಾರೆ. ರುದ್ರದೇವರಿಗೆ ಅದಿಲ್ಲ, ಅವರೇ ಹೇಳಿಬಿಡ್ತಾರೆ. ಘಂಟಾಕರಣ ಕರ್ಣ ಇವರೆರಡು ಪಿಶಾಚಿಗಳು ರುದ್ರದೇವರು ಪೂಜೆ ಮಾಡ್ತಾ ಇದ್ದಾರೆ. ಹರಿವಂಶರಿಗೆ ಕೇಳಿರ್ತೀವಿ ಎಲ್ಲ ಕೂಡ, ಪೂಜೆ ಮಾಡ್ತಿರ್ತಾರೆ, ರುದ್ರದೇವರು ಪ್ರತ್ಯಕ್ಷರಾಗ್ತಾರೆ. ಅವರು ಎರಡು ಕೆಲಸ ಮಾಡ್ತಿದ್ದರು. ಒಂದು, ರುದ್ರದೇವರು ಭಾರಿ ಭಕ್ತಿ, ವಿಷ್ಣುವಿನಲ್ಲಿ ಭಾರಿ ದ್ವೇಷ, ಅದು ಬೇರೆ. ಜೊತೆ ಈ ಶೈವರ ಒಂದು ಟೆಂಡೆನ್ಸಿ, ವಿಷ್ಣು ವೈಷ್ಣವರು ಶಿವದ್ವೇಷ ಮಾಡೋದಿಲ್ಲ. ಶೈವರು ಶೈವನ ಪೂಜೆ ಮಾಡ್ತಾರೋ ಬಿಡ್ತಾರೋ, ವಿಷ್ಣು ಪೂಜ್ವೇಷ ಮಾತ್ರ ಮಾಡೇ ಮಾಡ್ತಾರೆ. ಆ ಥರ ಬೇರೆ ಎಲ್ಲ ದೇವತೆಗಳ ಭಕ್ತರು ಕೂಡ ವಿಷ್ಣು ದ್ವೇಷ ಮಾಡೋದು, ವೈಷ್ಣವರು ದ್ವೇಷ ಮಾಡೋದು ಕಾಮನ್. ಹಿರಣ್ಯಕಶಿಪು ಸಾಕ್ಷಿ, ಬ್ರಹ್ಮದೇವರ ಭಕ್ತ, ವೈಷ್ಣವರ ಗಂಡ್ರ ಆಗ್ತಿದ್ದಿಲ್ಲ. ಬ್ರಹ್ಮದೇವರ ಭಕ್ತ, ವೈಷ್ಣವರ ಗಂಡ್ರ ಆಗ್ತಿರಲಿಲ್ಲ. ಆದರೆ ವೈಷ್ಣವರು ಮಾತ್ರ ಯಾರ ದ್ವೇಷಗಳು ಅಲ್ಲ, ಇದು ಭಾರಿ ಇಂಪಾರ್ಟೆಂಟ್. ಅವರವ್ರನ್ನೇ ದ್ವೇಷ ಮಾಡ್ಕೋತಾರೆ, ಆ ವಿಚಾರ ಬೇರೆ, ಅದು ಸೆಕೆಂಡರಿ, ಬೇರೆ ಬೇರೆ ಅಲ್ಲ, ಅದು ನಿಜವಾದ್ದಲ್ಲ, ಗಲಾಟೆಗೆ ಅಷ್ಟೇ. ಆದರೆ ವೈಷ್ಣವರು ಯಾವ ದ್ವೇಷವನ್ನು ಮಾಡೋದಿಲ್ಲ. ಅದಕ್ಕೇ ಬಾಂಧವ ವಿಷ್ಣು ಭಕ್ತ ಅಷ್ಟೇ ಅಂತ ಕರೀತಾರೆ. ವಿಷ್ಣು ಭಕ್ತರು ಅಂದರೆ ಹೈಲಿ ರಿಲಯಬಲ್ ಅಂತ ಅರ್ಥ. ಗೌರ್ಮೆಂಟ್ ಸರ್ವರ್ ಮೋಸ ಮಾಡೋ ಚಾನ್ಸ್ ಇಲ್ಲ ಅಂತ ಅರ್ಥ. ಗೌರ್ಮೆಂಟ್ ಬ್ಯಾಂಕಿಂಗ್ ಇದೆ, ಅದು ಬೇರೆಯವರಂದ್ರೆ ಕೈ ಕೊಡೋ ಚಾನ್ಸ್ ಇದೆ. ನ್ಯಾಷನಲ್ ಬ್ಯಾಂಕ್ ಅಂದರೆ ಸೇಫ್ ಅಂತಾರಲ್ಲ, ಹಾಗೆ ಎಂದೂ ಕೂಡ ವಿಷ್ಣು ಭಕ್ತರು ಮೋಸ ಮಾಡೋದಿಲ್ಲ. ವಿಷ್ಣುವಿಗೆ ಸತ್ಯ ಸಮಾತ್ಮ ಸಮಃ, ಸತ್ಯದ ಸ್ವರೂಪ ಭಗವಂತ. ವಾಯುದೇವರೇ ಮೋಸ ಮಾಡೋದಿಲ್ಲ. ನಮೇ ಋಷಿಕಾಣಿ ಪಸಂತೆ ಸತ್ಪತೆ, ವಿಷ್ಣುನು ಮಾಡೋದಿಲ್ಲ. ಅದರಿಂದಾಗಿ ವಿಷ್ಣು ಭಕ್ತರು ಮೋಸ ಮಾಡೋದಿಲ್ಲ. ಹೀಗಾಗಿ ಹರಿ ಸರ್ವೋತ್ತಮತ್ವ ನಮಗೆ ಸ್ಪಷ್ಟ ಅರ್ಥ ಆಗತ್ತೆ, ಅರ್ಥ ಮಾಡ್ಕೋಬೇಕು. ಅಂತ ಹರಿಹಿ ಪರತರಹ ಅನ್ನೋ ಮಾತಿನಲ್ಲಿ ಸಂಸಾರವನ್ನು ಹರಣ ಮಾಡ್ತಾನೆ. ರುದ್ರದೇವರು ದೇಹ ನಾಶ ಮಾಡಬಹುದೇ ಹೊರತು ಅಜ್ಞಾನ ನಾಶ ಮಾಡೋ ಶಕ್ತಿ ಅವರಿಗಿಲ್ಲ. ಯಾಕೆ ಅವರ ಸಂಸಾರನೇ ದೇವರು ನಾಶ ಮಾಡಬೇಕು. ಅವರ ಸಂಸಾರ ಪರಿಹಾರಕ್ಕೂ ಕೂಡ ಲಕ್ಷ್ಮೀನಾರಾಯಣ ಅನುಗ್ರಹ ಬೇಕು, ವಾಯುದೇವರ ದಯೆ ಬೇಕು ಅವರಿಗೆ. ಆದರೆ ವಿಷ್ಣು ಹಾಗಲ್ಲ, ಸ್ವಾತಂತ್ರ್ಯನ ಸಂಸಾರವನ್ನು ಪರಿಹಾರ ಮಾಡ್ತಾನೆ ಮತ್ತು ಅಬ್ಸಲ್ಯೂಟ ಮಾಡ್ತಾನೆ, ಮತ್ತೆ ಅಬ್ಸಲ್ಯೂಟ್ ಸರಿಸ್ತಾನೆ. ಅದನ್ನೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಬೇರೆ ಲೋಕಕ್ಕೆ ಹೋಗ್ಬೋದು ನೀವು, ಆದರೆ ಅದು ಪೂರ್ಣ ಅಲ್ಲ, ವ್ಯವಸ್ಥಿತಿ ಅಲ್ಲ. ಮಾಮಪೇತ್ಯತ ಕೌಂತೆಯ ಪುನರ್ಜನ್ಮ ನವೀತ್ಯತೆ, ಪರಮಾತ್ಮನನ್ನು ಆರಾಧನೆ ಮಾಡಿದರೆ ಮಾತ್ರ ಮೋಕ್ಷ, ಮೋಕ್ಷ ಕೊಡೋ ದೇವರು. ಅದಕ್ಕೆ ಹರಿ ಸರ್ವೋತ್ತಮ ಅಂತ ಹೆಸರು ಸಾರ್ಥಕವಾಯಿತು. ಅದೇ ಮಾತನ್ನು ಹೇಳ್ತಾ ಭಾಗವತದ ಕೊನೆಗೂ ಆ ಮಾತನ್ನು ಹೇಳ್ತಾ ಹರಿ ಅಂತ ಮತ್ತೆ ಹೇಳ್ತಾರೆ. ನಾಮ ಸಂಕೀರ್ತನಂ ಪುಂಸಾಂ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತಮ್ನ ಮಾವಿ ಹರಿಂ ಪರಂ ಅಂತ ಪದ ಉಪಯೋಗಿಸ್ತಾರೆ. ಹರಿಂ ಪರಂ ಅಂತ ಹರಿಯನ್ನು ನಾಮಸ್ಮರಣೆ ಮಾಡಿದ್ರು ಸಾಕು ಹರತಿ. ಪರಮಾತ್ಮನ ಸಂಬಂಧಪಟ್ಟ ಎಲ್ಲವೂ ಕೂಡ ಸಂಸಾರ ಪರಿಹಾರಕ. ಪರಮಾತ್ಮ ಸಂಸಾರ ಪರಿಹಾರ ಮಾಡ್ತಾನೆ, ಅವನಿಗೆ ಸಂಬಂಧಪಟ್ಟ ಪ್ರತಿಯೊಂದು ಕೂಡ ಸಂಸಾರ ಪರಿಹಾರಕ್ಕೆ ದಾರಿಯಾಗಿಬಿಡುತ್ತೆ. ಇದನ್ನೊಂದು ಆಶ್ಚರ್ಯ. ಉಳಿದ ದೇವತೆಗಳು ಸಂಸಾರ ಪರಿಹಾರ ಮಾಡೋದಿಲ್ಲ. ಅದು ಸಾರೂಪಣವಾದ ವಸ್ತು ಕೂಡ ನಮಗೆ ಗ್ರಾಹ್ಯ ಅಲ್ಲ, ಅದು ಬಹಳ ಮುಖ್ಯ. ಅನ್ಯದೇವಸ್ಯ ನೈವೇದ್ಯಂ ಭುಕ್ತಾ ಚಂದ್ರಾಯಣಂ ಸರಿ, ಉಳಿದವರ ನೈವೇದ್ಯ, ಉಳಿದವರ ನಿರ್ಮಾಲ್ಯ, ಉಳಿದವರ ತೀರ್ಥ ತಗೊಂಡ್ರೆ ನಮಗೆ ಅದು ತಾರಕ ಅಲ್ಲ ಅಂತ ಹೇಳ್ತಾರೆ. ತಾರಕ ಅಲ್ಲ. ಕೃಷ್ಣಾಮೃತ ಮಹಾರಾಣದಲ್ಲಿ ಆಚಾರ್ಯ ಹೇಳ್ತಾರೆ, ಅನ್ಯದೇವಸ್ಯ ನೈವೇದ್ಯ ಭುಕ್ತಾ ಅನ್ಯದೇವಸ್ಯ ನೈವೇದ್ಯಂ ಚಾಂದ್ರಾಯಣಂ ಚರಿ, ಪಾವನಂ ವಿಷ್ಣು ನೈವೇದ್ಯಂ ಸುಭೋಜ್ಯಂ ಋಷಿಭಿಃ ಸ್ಮೃತಂ ಅನ್ಯದೇವಸ್ಯ ನೈವೇದ್ಯಂ ಭುಕ್ತಾ ಚಾಂದ್ರಾಯಣಂ ಚರಿ. ಅನ್ಯದೇವತೆಗಳ ನೈವೇದ್ಯವನ್ನು ತಗೊಂಡ್ರೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಅನ್ಯದೇವತೆಗಳ ನೈವೇದ್ಯವನ್ನು ತಗೊಂಡ್ರೆ ನಮಗೆ ಪುಣ್ಯ ಬರೋದಿಲ್ಲ, ಪಾಪ ಎಷ್ಟು ಬರುತ್ತೆ ಅಂದರೆ ಆ ಪಾಪ ಹೋಗಲಿಕ್ಕೆ ಚಾಂದ್ರಾಯಣ ವ್ರತ ಮಾಡಬೇಕಂತೆ. ಚಾಂದ್ರಾಯಣ ವ್ರತ ಅದು ಮಾಡಿಬಿಟ್ರಾಯ್ತು ಅಂತ ತಿಳ್ಕೊಂಡ್ಬಿಡ್ಬಿಡಿ, ಮತ್ತು ಬಲು ಕಷ್ಟ ಮಾಡೋದಕ್ಕೆ ಹೋದರೆ ಅದನ್ನು ಮಾಡಿಬಿಟ್ರಾಯ್ತಾರೆ. ಕಬ್ಬಿಣದ ಕಡಲೆ ತಿಂದುಬಿಟ್ರಾಯ್ತು ಅಂತ ತಿಂದ್ರೆ ಗೊತ್ತಾಗುತ್ತೆ ಏನಂತೆ, ಕಡಲೆ ತಿನ್ಬೋದು ಕಬ್ಬಿಣ ಕಡಲೆ ತಿನ್ನಕ್ಕಾಗತ್ತಾ? ಚಾಂದ್ರಾಯಣದ ಬಲು ಕಷ್ಟದ ವ್ರತ, ಒಂದ್ಸತಿ ಮಾಡುವತ್ತಿ ಇನ್ನೊಂದ್ಸತಿ ಮಾಡಬಾರ್ದು ಅನಿಸಿರುತ್ತೆ ಅಂತ ವ್ರತ. ಕೆಲವು ವ್ರತಗಳು ಹೇಗೆಂದ್ರೆ ಇನ್ನೊಮ್ಮೆ ಸಾಕೇ ಸಾಕು. ಈ ತಮಾಷೆ ನೋಡಿ, ಬೇರೆ ದೇವತೆಗಳ ಪ್ರಸಾದವನ್ನು ನೈವೇದ್ಯ ತಿಂದ್ರೇ ಚಾಂದ್ರಾಯಣ ವ್ರತ ಮಾಡಬೇಕಂತೆ. ಈ ಹೋಟ್ಲಲ್ಲಿ ತಿಂದ್ಬಿಡ್ತಾರಲ್ಲ ಅವ ಯಾವ ವ್ರತ ಮಾಡೋ ಯೋಚನೆ ಮಾಡಿ, ಎಲ್ಲೆಲ್ಲೋ ತಿಂತಾರೆ, ಏನೇನೋ ತಿಂತಾರೆ, ಹೋಗಿ ತಿನ್ನಬಾರ್ದು ಬೇರೆ ತಿಂತಾರೆ, ಎಷ್ಟು ಪಾಪ ಬರ್ಬೋದು. ಈ ಶ್ಲೋಕದಿಂದ ನಮಗೆ ಅನ್ಯ ದೇವತೆಗಳ ಬಗ್ಗೆ ಎಚ್ಚರ ಬರೋದಕ್ಕಿಂತ ಜಾಸ್ತಿ ಸಿಕ್ಕಲ್ಲಿ ತಿನ್ನಬಾರ್ದು ಎಚ್ಚರ ಬರಬೇಕು. ಅದೇ ವಿಷ್ಣು ಮಹಿಮೆಗೆ ಹೋಗಿ ಉಳಿದ ದೇವತೆಗಳ ನೈವೇದ್ಯವನ್ನು ತಿಂದರೆ ಚಾಂದ್ರಾಯಣ ವ್ರತ ಮಾಡಬೇಕು. ವಿಷ್ಣು ನೈವೇದ್ಯವನ್ನು ತಿಂದರೆ ಹೇಳ್ತಾರೆ, ಭುಕ್ ಸಿಕ್ತೇ ಸಿಕ್ತೇ ಲಭೇತ್ ಪುಣ್ಯಂ ಚಾಂದ್ರಾಯಣ ಶತಾಧಿಕಂ. ಒಂದೊಂದು ತುತ್ತು ವಿಷ್ಣು ನೈವೇದ್ಯ ತಿಂದರೂ ಕೂಡ ನೂರಾರು ಚಾಂದ್ರಾಯಣ ವ್ರತ ಮಾಡಿದ್ದಕ್ಕಿಂತ ಜಾಸ್ತಿ ಫಲ ಬರುತ್ತೆ. ಎಲ್ಲಿಂದೇನೆ ಡಿಫ್ರೆನ್ಸ್ ಅದು? ಇದು ನೋಡಿದ್ರೆ ಚಾಂದ್ರಾಯಣ ಮಾಡಷ್ಟು ಪಾಪ, ನೂರಾರು ಚಾಂದ್ರಾಯಣ ಮಾಡಷ್ಟು ಪುಣ್ಯ ಇಲ್ಲಿಂದ ಬರುತ್ತೆ. ಎಷ್ಟು ಆಶ್ಚರ್ಯ ಅಂದರೆ ವಿಷ್ಣುವಿನ ಮಹಿಮೆ ತಿಳಿದಷ್ಟು ಕೂಡ ಜಾಸ್ತಿ. ನಮ್ಮ ಮಠಗಳಿಗೆ ದೇವಸ್ಥಾನಕ್ಕೆ ಹೋದ ಊಟ ಜಾಸ್ತಿ ಕೊಡ್ತಾರೆ, ಯಾತಕ್ಕೆ ಗೊತ್ತೇನೋ, ನಿಮ್ಮ ಚೌಕೆ ಕೇಳಿರಬೇಕೆಲ್ಲೋ. ಇದನ್ನು ಜಾಸ್ತಿ ತೊಂತುತ್ತಿಗೆ ಇಷ್ಟು ಪುಣ್ಯ ಬರುತ್ತೆ, ಜಾಸ್ತಿ ತಿಂದರೆ ಜಾಸ್ತಿ ಪುಣ್ಯ ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಇದ್ದರೆ ಸರಿಯೇ, ಏನೂ ತಪ್ಪಲ್ಲ. ಅದು ವಿಷ್ಣು ಪ್ರಸಾದ ಎಷ್ಟು ತಿಂದರೂ ಕೂಡ ತಾರಕನೇ. ಆ ಸೈಕಾಲಜಿ ಭಾಳ ಇಂಪಾರ್ಟೆಂಟ್. ಔಷಧಿ ಡೋಸೇಜ್ ಕಡಿಮೆ ಆದರೂ ಕಷ್ಟ, ಹೆಚ್ಚಾದರೂ ಕಷ್ಟ. ವಿಷ್ಣು ನೈವೇದ್ಯ ಆಗಲ್ಲ, ಏನು ಮುಟ್ಟಿದ್ರೆ ಸಾಕು ವಾಸಿ ಮಾಡುತ್ತೆ ಅಂತ ಶಕ್ತಿ ಅದಕ್ಕೆ. ಇದು ದೇವರ ಮಹಿಮೆ. ಈ ರೀತಿ ಹೇಳೋದಕ್ಕೆ ಉದ್ಧವ ಹೇಳೋ ಮಾತು ಭಾಗವತ ಪುರಾಣದಲ್ಲಿ ಬರ. ದೇವರಿಗೆ ಕನೆಕ್ಟ್ ಆಯಿತು ಅಂದರೆ ಅದು ಮೋಟ್ರಿಗೆ ದಾರಿ ಆಗುತ್ತೆ ಅಂತ ಹೇಳ್ತಾರೆ. ಯಾವ ಬೋಗಿ ಬೇಕಾದರೂ ಕೂತೀರಿ, ಇಂಜಿನಿಗೆ ಕನೆಕ್ಟ್ ಆದರೆ ಮುಗಿದೋಯ್ತು ಅಷ್ಟೆ. ಎಷ್ಟೇ ಬೋಗಿ ಅಂತ ಕೇಳಬೇಕಾಗಿಲ್ಲ. ಲಾಸ್ಟ್ ಬೋಗಿಲಿ ನಿಧಾನ ಹೋಗ್ತಾರೆ, ಫಸ್ಟ್ ಬೋಗಿ ಬೇಗ ಹೋಗ್ತಾರೆ ಅಂತ ಹೇಳ್ಕೊಳ್ಳೋ ಕಾರಣ ಇಲ್ಲ. ಕನೆಕ್ಟ್ ಆಗಿಬಿಟ್ರೆ ಆಗೋಯ್ತಷ್ಟೆ. ವಿಷ್ಣುವಿ ಲಿಂಕ್ ಆದರೆ ಆಯಿತು. ಯಾವ್ಯಾವ ಲಿಂಕ್ ಆಗಬಹುದು? ತಯೋಬಹುಕ್ತ ಸ್ರಗ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಛಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂ ಜಯೇ ಮಹಿ. ಎಷ್ಟು ಒಳ್ಳೆ ಮಾತು. ತ್ವಯಾ ಉಪಭುಕ್ತ ಸ್ರಕ್ ಗಂಧ ವಾಸೋ ಅಲಂಕಾರ ಚರ್ಚಿತಾ. ನಿನಗೆ ಹಾಕಿದ ಬಟ್ಟೆ, ನಿನಗೆ ಹಾಕಿದ ನೀರು, ನಿನಗೆ ಮಾಡಿದ ನೈವೇದ್ಯ, ನಿನಗೆ ಹಾಕಿದ ಹಾರ, ನಿನಗೆ ಹಾಕಿದ ಹೂವು, ಅದೇನು ಎಷ್ಟು ದೊಡ್ಡದು ಅಂದರೆ ಸಂಸಾರ ಬಿಡುಗಡೆಗೆ ಕಾರಣ ಆಗುತ್ತೆ ಅಂತ ಹೇಳಿದ್ದಾರೆ. ಅದಿತ್ತು ಅಂದರೆ ಸಂಸಾರ ಎಷ್ಟು ಎಷ್ಟು ಕಾಂಟ್ರಾಸ್ಟ್ ಮಾಡ್ತಾ ಹೊರಟ್ರೆ ದೇವರ ಮಹಿಮೆ ಅಗಾಧವಾದದ್ದು. ಇವನ್ ಮಧ್ವಮತೆ ಹರಿಹಿ ಪರತರ ಅನ್ನೋ ಮಾತು ಎಲ್ಲೆಲ್ಲೂ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲದ ಮಹಿಮೆಯನ್ನು ಹೇಳಿದ್ದಾರೆ. ಇನ್ನು ಸ್ವಲ್ಪ ಯೋಚನೆ ಮಾಡಿ, ಈ ಸಾಲಿಗ್ರಾಮ ಇದೆ. ಸಾಲಿಗ್ರಾಮಕ್ಕಿಂತ ಪವಿತ್ರವಾದ ವಸ್ತು ಮತ್ತೊಂದಿಲ್ಲ. ಅದು ಎಷ್ಟು ಪವಿತ್ರ ಅಂದರೆ ಯಾರು ಮುಟ್ಟಿದ್ರೂ ಅಪವಿತ್ರ ಆಗೋದೇ ಇಲ್ಲ, ಅಷ್ಟು ಪವಿತ್ರ. ಕೆಲವು ಒಂದು ಪದಾರ್ಥ ಪ್ರತಿಮೆ ಇರುತ್ತೆ, ಭಾರಿ ಪ್ರತಿ, ಇನ್ನೊಬ್ಬರು ಮುಟ್ಟಿದ್ರೆ ಮೇಲಿಗೆ ಆಗುತ್ತೆ, ಮತ್ತು ಸನ್ನಿಧಾನ ಹೋಗಿಬಿಡುತ್ತೆ. ಆದರೆ ಸಾಲಿಗ್ರಾಮ ಹಾಗಲ್ಲ, ಯಾರು ಮುಟ್ಟಿದ್ರೂ ಸನ್ನಿಧಾನ ಹೋಗೋದೇ ಇಲ್ಲ. ಇದು ಯಾರು ಮುಟ್ಟಬಾರದು, ಮತ್ತೆ ಇವರಲ್ಲೂ ಸನ್ನಿಧಾನ ಹೋಗುತ್ತೆ, ಅದಕ್ಕೇನು ಆಗೋದಿಲ್ಲ. ಕರೆಂಟಿನ ಯಾರು ಬಿಟ್ಟರೂ ಕರೆಂಟ್ಗೇನು ಆಗೋದಿಲ್ಲ, ಬಡ್ಸ್ಕೊಂಡು ಸಾಯ್ತಾನಲ್ಲ ಹಾಗೆ. ಸಾಲಿಗ್ರಾಮ ಮುಟ್ಟಕ್ಕೂ ಅರ್ಹತೆ ಬೇಕು, ಆದರೆ ಯಾರೇ ಬಿಟ್ಟಿದ್ರು ಅದಕ್ಕೆ ಇದು ದೋಷ ಬರೋದಿಲ್ಲ. ಹೇಗೆ ಅಂದರೆ, ಯಾರೋ ಒಬ್ಬ ಮನೇಲಿ ಕೂತಿರ್ತೇವೆ, ಮಡಿಲೇ ಕೂತಿರುತ್ತೆ, ಯಾರೋ ಒಬ್ಬ ರೈತ ಬರ್ತಾನೆ ಅಂತ ತಿಳ್ಕೊಬೋದು. ಇದೇನೋ ಸಿಕ್ತು ಹೊಲದಲ್ಲಿ ತಗೊಳ್ಳಿ ಅಂತ ಕೊಡ್ತಾನೆ. ಒಳ್ಳೆ ಸಾಲಿಗ್ರಾಮ ಎಷ್ಟೋ ದಿನ ಹಾಗೆ ಇರುತ್ತೆ, ಅನ್ನದ ಸಾಲಿಗ್ರಾಮ ಇರುತ್ತೆ ಎಷ್ಟೋ ಸಲ, ಎಲ್ಲೋ ಬಿದ್ದೋಗಿರುತ್ತೆ, ಕೊಡ್ತಾನೆ. ಅವನು ಕೊಟ್ಟ ಅಂತ ಮೈಲಿಗೆ ಆಗಲಿಲ್ಲ, ಅದರಿಂದ ಏನು ಆಗ ಮಡಿಲಿ ಹಾಗೆ ಇಸ್ಕೊಂಡು ಹಾಗೆ ಹೋಗ್ಬೋದು, ಮೈಲಿಗೆ ಹೆಸರೇ ಇಲ್ಲ. ಅವನು ಮುಟ್ಟಿದ್ದಕ್ಕೆ ಮಡಿ ಮೈಲಿಗೆ ಇಲ್ಲ. ಅದಕ್ಕೆ ಪ್ರತಿಮೆ ಹಾಗಲ್ಲ, ಆವಾಹನೆ ಎಲ್ಲ ಆಗಬೇಕು, ಮತ್ತು ಸಾಂಗೋ ಆವಾಹನೆ ಆಗೋದ್ರೆ ಸಿದ್ಧಿ ಬರೋದಿಲ್ಲ. ಅದಕ್ಕೆ ಸಾಲಿಗ್ರಾಮ ಮೈಲಿಗೆನೇ ಇಲ್ಲ. ಈ ರೀತಿ ಮತ್ತೊಂದು ಜಗತ್ತಿನಲ್ಲಿ ಯಾವುದೂ ಇಲ್ಲ, ಸಾಲಿಗ್ರಾಮಕ್ಕೆ ಮಾತ್ರ ಇರೋದು. ಅಂದರೆ ದೇವರು ಪರತರ ಇರಲಿ, ಸಾಲಿಗ್ರಾಮನೇ ಪರತರ ಆಯ್ತಲ್ಲ. ಈಗ ಸಾಲಿಗ್ರಾಮನೇ ಹೈಯೆಸ್ಟ್ ಅಂತ ಹೇಳಿದ ಮೇಲೆ ಅದರಲ್ಲಿ ಭಗವದ್ ರೂಪ ಶ್ರೇಷ್ಠ ಅಂತ ಗೊತ್ತಾಯ್ತಲ್ಲ. ಇವತ್ತು ಬಂಗಾರದ ನಿಮಗೊಂದು ಸಂಪುಟ ಕೊಟ್ಟರೆ ಒಳಗೆ ಏನಿಟ್ಟಿರ್ಬೋದು? ಅದರೊಳಗೆ ಬಂಗಾರ ಸಂಪುಟದೊಳಗೆ ಏನಿಟ್ಟರು ಕೂಡ ಮಿನಿಮಮ್ ಬಂಗಾರ ಇರಬೇಕು, ಜಾಸ್ತಿ ಇರಬೇಕು. ವಜ್ರ ಇಡು ಕನೆಗೆ ಬೀಳಕ್ಕೆ ಸಾಧ್ಯ ಇಲ್ಲ. ಬಂಗಾರ ಸಂಪುಟ ಬೆಳ್ಳಿ ಯಾರು ಕೊಡ್ತಾರಾ? ಬೆಳ್ಳಿಯೊಳಗೆ ಬಂಗಾರ ಇಡ್ಬೋದು, ಬಂಗಾರದೊಳಗೆ ಬೆಳ್ಳಿ ಸಾಧ್ಯ. ಕವರೇ ಹಾಗಿದ್ರೆ ಒಳಗೆ ಆಗಿರ್ಬೋದು, ಯೋಚನೆ ಮಾಡಿ. ಅಂದರೆ ಇವ ಸಾಲಿಗ್ರಾಮನೇ ಹಾಗಿದ್ದರೆ ಒಳಗಿನ ಭಗವಂತ ಹೇಗಿರ್ಬೋದು? ಆ ಹಿನ್ನೆಲೆಯಲ್ಲಿ ದೇವರ ಮಹಿಮೆ ಊಹಿಲಕ್ಕೆ ಅಸಾಧ್ಯವಾದದ್ದು. ಸಾಲಿಗ್ರಾಮದಂಥ ಪ್ರತೀಕ ಇಲ್ಲ. ಎಂಥ ಶೈವರು ಕೂಡ ಸಾಲಿಗ್ರಾಮದ ಸನ್ನಿಧಾನವನ್ನು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಒಪ್ಕೊಂಡು ಬಿಡ್ತಾರೆ. ನಿಮಗೆ ಗೊತ್ತಿಲ್ಲ, ಶಂಕರ ಭಾಷ್ಯದಲ್ಲಿ ದೃಷ್ಟಾಂತ ಕೊಡಬೇಕಾದ್ರೆ ಸಾಲಿಗ್ರಾಮಾದಿಗಳಲ್ಲಿ ವಿಷ್ಣು ಸನ್ನಿಧಾನ ಹೇಗೋ ಹಾಗೆ ಅಂತ ಅವ್ರು ಬರೀತಾರೆ. ಸಾಲಿಗ್ರಾಮಾದಿ ವಿಷ್ಣು ಸನ್ನಿಧಾನ ಹೇಗೋ ಹಾಗೆ ಅಂತ ಎಕ್ಸಾಂಪಲ್ ಕೊಡ್ತಾರೆ. ಅಂದರೆ ಸಾಲಿಗ್ರಾಮದ ಸನ್ನಿಧಾನ ಒಂದು ಬಿಯಾಂಡ್ ಡೌಟ್ ಪ್ರಶ್ನಾತೀತವಾದ ಸನ್ನಿಧಾನ ಸಾಲಿಗ್ರಾಮದಲ್ಲಿದೆ. ಅದು ವಿಷ್ಣು ಪ್ರತೀಕ ಅಂದಮೇಲೆ ವಿಷ್ಣು ಸರ್ವೋತ್ತಮತ್ವಕ್ಕೆ ಸಾಕ್ಷಿಯಾಯಿತು. ಇನ್ನು ನಿತ್ಯ ಜೀವನದ ಕೆಲವು ದೃಷ್ಟಾಂತ ನೋಡಬಹುದು. ನ ಗಂಗಾ ಸದೃಶಂ ತೀರ್ಥಂ, ಗಂಗೆಗಿಂತ ಪವಿತ್ರವಾದ ತೀರ್ಥ ಇಲ್ಲ, ಮುಗಿದೋಯ್ತು. ಗಂಗೆಗಿಂತ ಪವಿತ್ರವಾದ ತೀರ್ಥ ಇಲ್ಲ, ಭಾರಿ ಖುಷಿಯಾಯಿತು. ತಮಾಷೆ, ಅದು ಯಾತಕ್ಕೊತ್ತ ಪವಿತ್ರ ಆಗಿದ್ದು? ಪರಮಾತ್ಮನ ಪಾದೋದಕ ಅಂತ ಪವಿತ್ರ ಆಯಿತು. ಯಾರು ದೊಡ್ಡವರಾದ್ರೆ ಈಗ ಗಂಗೆ ಪವಿತ್ರವಾಗಲಿಕ್ಕೆ ಕಾರಣ ಯಚ್ಚ ವಿಚಾರಿಸ್ತೃತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧತಿಧೃತೇನ ಶಿವಶಿವೋ. ಅದು ಪವಿತ್ರ, ಗಂಗೆ ಪವಿತ್ರವಾಯಿತು ವಿಷ್ಣುನುಪಾದ ಸ್ಪರ್ಶವಾಗಿದ್ದಕ್ಕೆ. ರುದ್ರದೇವರು ಪವಿತ್ರರಲ್ಲ, ಅನೇಕರಿಗೆ ಗೊತ್ತಿಲ್ಲ ಪವಿತ್ರರಲ್ಲ. ಯಾತಕ್ಕೊತ್ತಾ ವಾಸ ರುದ್ರಭೂಮಿ ಅವ್ರು ಮಾಡೋದು. ರುದ್ರಭೂಮಿ ಅಂದರೆ ಮೈಲಿಗೆ ಜಾಗ, ಅಲ್ಲಿ ಹೋಗಿ ಬಂದರೆ ಸ್ನಾನ ಮಾಡಬೇಕು. ಅಲ್ಲೇ ಇರ್ತಾರೆ ಅಂದಮೇಲೆ ಅಲ್ಲಿ ಹೋಗಿ ಬಂದರೆ ಸ್ನಾನ ಮಾಡಿದ್ರೆ ಎಂಟ್ರಿ ಇಲ್ಲ, ಬರೀ ಸ್ನಾನ ಮಾಡಿದ್ರೆ ಜೀವನಾರ ಮೇಲೆ ಬದಲಾಯಿಸ್ಬೇಕು. ಅದಕ್ಕೆ ಜನ ಹಾಕೊಂಬೋದಲ್ಲಿ ಬದಲಾಯಿಸ್ಬೇಕಾಗುತ್ತೆ ಅಂತೇಳಿ ಹಾಕೊಳ್ಳದೆ ಬಿಟ್ಬಿಡ್ತಾರೆ. ಹಾಗಾಗಬಾರ್ದು. ಪರಮಾತ್ಮ ಏನು ಮಾಡಿದ್ದಾನೆ ರುದ್ರ ಆದರೆ ಭಾರಿ ಪವಿತ್ರ ತಮಾಷೆ. ರುದ್ರದೇವರು ಭಾರಿ ಪವಿತ್ರ, ಟೆಕ್ನಿಕಲಿ ಆಗಬಾರ್ದಾಗಿತ್ತು ಅವ್ರು, ಭಾರಿ ಪವಿತ್ರ. ಯಾವುದು ಗೊತ್ತಾ? ಗಂಗಾಧರ. ಅವರು ತಲೆ ಮೇಲೆ ಗಂಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಚ್ಚವುಚ ನಿಸ್ತೃತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧತಿಧೃತೇನ ಶಿವಶಿವೋಹು. ರುದ್ರದೇವರು ಪವಿತ್ರರಾಗಲಿಕ್ಕೆ ರುದ್ರಭೂಮಿಯಲ್ಲಿ ಇದ್ದಾರೆ, ಮೈಲಿಗೆನೇ ಇಲ್ಲ ಅವರಿಗೆ. ಯಾತಕ್ಕೆ? ತಲೆ ಮೇಲೆ ಗಂಗಾ ಇದ್ದಾರೆ. ಗಂಗಾ ಸ್ನಾನ ಮಾಡಿದ್ರೇ ಪುಣ್ಯ ಬಿಡಿ. ಗಂಗಾ ಗಂಗೇತಿ ಯೋ ಬ್ರೂಯ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯ ವಿಷ್ಣುಲೋಕಂ ಸಗಚ್ಚತಿ. ಗಂಗಾ 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 ಅಂತ ಹೇಳ್ತಿದ್ರೇ ನೂರಾರು ಯೋಜನೆಗಳ ದೂರ ಇರೋರು ಕೂಡ ಪವಿತ್ರರಾಗಬೇಕಾದ್ರೆ ಗಂಗೆ ಡೈರೆಕ್ಟ್ ತಲೆ ಮೇಲೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಗಂಗಾಧರ ಅವರು ಗಂಗಾಧರನಾಗಿದ್ದಕ್ಕೆ ಕಾರಣ ವಿಷ್ಣು ಪಾದೋದಕ ಧರನಾಗಿರೋದಕ್ಕೆ. ಅಂದಮೇಲೆ ವಿಷ್ಣು ಎಷ್ಟು ಪವಿತ್ರ ಅಂತ ಗೊತ್ತಾಯ್ತಲ್ಲ. ಇವತ್ತು ಸಾಮಾನ್ಯ ಪಾದೋದಕ ಪವಿತ್ರ ಅಲ್ಲ. ಯಾವ ಪವಿತ್ರ? ದೊಡ್ಡವರಾಗಿದ್ದರೆ ವೈಷ್ಣವರ ಪಾದೋದಕ ಮಾತ್ರ ಪವಿತ್ರ. ನಮ್ಮ ಪಾದದೇನೇ ನಮಗೆ ಪವಿತ್ರ ಅಲ್ಲ, ಗೊತ್ತಾಯ್ತಾ? ನಮ್ಮ ಪಾದದೇ ನಮಗೆ ಪವಿತ್ರ ಅಲ್ಲ. ಅಂಥದ್ದು ಪರಮಾತ್ಮನ ಪಾದ್ಯರು ಜಗತ್ಭಾವನ ಆಯಿತು ಅಂದರೆ ಎಷ್ಟು ಗ್ರೇಟ್ ಇರಬೇಕು. ಆ ರೀತಿ ಜಗತ್ಭಾವನ ಮಾಡ್ತಕ್ಕಂಥ ತೀರ್ಥ ಪರಮಾತ್ಮನ ಪಾದೋದಕ ಒಂದೇ ಅಂದಮೇಲೆ ಹರಿ ಸರ್ವೋತ್ತಮತ್ವ ಅವೆಂತಲ್ಲ. ಇದನ್ನು ಹೇಳೋದಕ್ಕೆ ಅಷ್ಟಮಸ್ಕಂದ ಭಾಗವತ ಹೊರಡಿತು. ಪರಮಾತ್ಮ ಯಾವಾಗ ಒಂದು ಪಾದ್ಯದಿಂದ ಮೇಲೆ ಅಳದ ಎತ್ತಿದ ಆಗ ಬ್ರಹ್ಮದೇವರು ತೊಳೆದ್ರು, ಆ ಗಂಗಾ ನದಿ ಬಂತು. ಆ ಕಥೆ ಇದು ಎಕ್ಸ್ಪ್ಲನೇಷನ್ ಪೂರ್ತಿ ಕೂಡ. ಈ ರೀತಿ ನ್ಯಾರ ಪಾದೋದಕ್ಕೂ ಎಫೆಕ್ಟನ್ನು ಹೇಳಿಲ್ಲ, ವಿಷ್ಣು ಪಾದೋದಕ್ಕೂ ಮಾತ್ರ ಹೇಳಿದ್ದಾರೆ. ವಾದಿರಾಜ ಸ್ವಾಮಿಗಳು ಬಿಡಿಸ್ತಾರೆ ಅದನ್ನು. ಪಾದ ತೊಳೆದವನೊಬ್ಬ, ತೊಳೆಸಿಕೊಂಡವನೊಬ್ಬ, ಪದಜಲ ನಿರ್ಮಾಲ್ಯವನ್ನು ಮಸ್ತಕದಲ್ಲಿ ಧರಿಸಿದವನೊಬ್ಬ. ಪಾದ ತೊಳೆದಿದ್ದು ಬ್ರಹ್ಮದೇವರು, ಪಾದ ತೊಳೆಸಿಕೊಂಡಿದ್ದು ವಿಷ್ಣು, ಪಾದೋತಕ ಧರಿಸಿದ್ದು ಶಿವ. ಇನ್ನೇನು ತ್ರಿಮೂರ್ತಿಗಳಲ್ಲಿ ತಾರತಮ್ಯದ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಪಾದ ತೊಡೆದವರು ದೊಡ್ಡವರು, ತೊಳೆಸ್ಕೊಂಡವರು ದೊಡ್ಡವರು. ಮನೆ ಸ್ವಾಮಿಗಳು ಬಂದಿದ್ದರು ಪಾದ ಪೂಜೆ ಮಾಡಿಬಿಟ್ಟೆ ಅಂದರೆ ಯಾರು ದೊಡ್ಡವರಾಗ್ತಾರೆ? ಈಗ ಕಣ್ಣು ಸಿಂಬತ್ತೆ ಅರ್ಥ ಆಗುತ್ತದೆ. ಅಂದರೆ ಪಾದ ಪೂಜೆ ಮಾಡಿದವರು ಚಿಕ್ಕವರು, ಮಾಡಿಸ್ಕೊಂಡವರು ದೊಡ್ಡವರು. ಪಾದ ಪೂಜೆ ಮಾಡಿಸ್ಕೊಂಡ ವಿಷ್ಣು ಸರ್ವೋತ್ತಮ, ಮಾಡಿದವರು ಗ್ರೇಟ್, ಬ್ರಹ್ಮದೇವರು ಜೀವೋತ್ತಮರು. ತಲೆ ಮೇಲೆ ಹಾಕ್ಕೊಂಡಿದ್ದಾರೆ ತ್ರಿಮೂರ್ತಿಗಳಲ್ಲಿ ಕೊನೆಯವರು ಅವರೇನೆ. ಎಷ್ಟು ಸರಳವಾಗಿ ಬಂದಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಕಥೆಗಳಲ್ಲೇ ವಿಷ್ಣು ಸರ್ವೋತ್ತಮ ಅಂತ ಬಂದಿದೆ. ಕಥೆ ತತ್ವದ ಆವಿಷ್ಕಾರ ಅಷ್ಟೇ, ತತ್ವವನ್ನು ಹೇಳೋದಕ್ಕೆ ಕಥೆ ಉಪಯೋಗಿಸಿರೋದೇ ಹೊರತು ಅದು ತತ್ವದ ರಾಶಿನೇ ಕಥೆಗಳು. ಇನ್ನು ಮುಂದುವರಿಸಿ ಹೇಳುತ್ತಾರೆ. ಒಂದು ಸಾಲಿಗ್ರಾಮ ಅಂತ ಪ್ರತೀಕ ಇಲ್ಲ, ಒಂದು ಮುಖ್ಯವಾಗಿ ಗಂಗೋದಕ ಅದಕ್ಕಿಂತ ಸಮ ಇಲ್ಲ. ಇವತ್ತೆಲ್ಲಾದರೂ ಕೂಡ ಬಾವಿ ತೊಡ್ತಿರ್ತಾರೆ, ನೀರು ಬರುತ್ತೆ. ಯಾರು ನೀರು ಬಂತು ಅಂತ ಹೇಳೋದಿಲ್ಲ, ಗಂಗೆ ಬಂದು ಅಂತ ಕರೀತಾರೆ. ನೀರು ಬಂತು ಅಂತ ಕರೆದ್ರೆ ಅದು ಮಡಿ ಆಗೋದಾಗಲ್ಲ. ಗಂಗೆ ಬಂದು ಅಂದರೆ ಭಾರಿ ಪವಿತ್ರ, ನೀರು ಕಂಡ್ರೆ ಗಂಗಾ ಅಂತಲೇ ಹೆಸರು ಅದಕ್ಕೆ. ಇನ್ನೂ ನೀವು ಬಹಳ ಸ್ವಾರಸ್ಯ ಅಂದರೆ ಎಂಥವರು ಕೂಡ ಗಂಗಾ ಸ್ನಾನ ಅಂಬೋದು ಅಲ್ಟಿಮೇಟ್. ಅದು ಗಂಗಾ ಸ್ನಾನ ಜೀವನದ ಕೊನೆಯ ಗುರಿ. ಅದು ಅರ್ಥ ಏನು? ವಿಷ್ಣುಪಾದೋದಕದಲ್ಲಿ ಮೀಯೋದೇ ನಮ್ಮ ಜೀವನದ ಕೊನೆಯ ಗುರಿ ಅಂತ ಅರ್ಥ. ವಿಷ್ಣುಪಾದೋದಕದಲ್ಲಿ ಮೀಯೋದೇ ಅತಿ ಶ್ರೇಷ್ಠವಾದದ್ದು. ಇನ್ನು ಗಂಗೆಯ ಬಗ್ಗೆ ಪರೀಕ್ಷೆ ಮಾಡಿದವರು ಹೇಳ್ತಾರೆ, ಇವತ್ತು ಎಲ್ಲ ನೀರನ್ನು ಪರೀಕ್ಷೆ ಮಾಡಿ, ಗಂಗೆನೂ ಪರೀಕ್ಷೆ ಮಾಡಿ, ಗೊತ್ತಾಗುತ್ತೆ. ಎಲ್ಲ ನೀರನ್ನು ಮನೆಯಲ್ಲಿ ಇಟ್ಕೊಳ್ಳಿ. ಶಾಸ್ತ್ರ ಹೇಳುತ್ತೆ ಮೂರು ದಿವಸಕ್ಕೂ ಅಡಿ ಬರೋದಿಲ್ಲ, ಮೂರು ದಿವಸಕ್ಕೆ ಮುಗಿತು ಮಡಿ. ಅದು ಯಾತಕ್ಕೆ ಅಂದರೆ ನೀವೇ ನೋಡಿ ಗೊತ್ತಾ, ಹುಳ ಶುರುವಾಗಿರುತ್ತೆ. ನಾಲ್ಕನೇ ದಿವಸಕ್ಕೆಲ್ಲ ಆಗಲೇ ಕ್ರಿಮಿಗಳು ಬರಲು ಶುರುವಾಗುತ್ತೆ, ಆಮೇಲೆ ವಾಸನೆ ಬರುತ್ತೆ, ಕುಡಿಲಿಕ್ಕೆ ಸಾಧ್ಯ ಇಲ್ಲ, ಹೋಗಿಬಿಡುತ್ತೆ. ಆದರೆ ಮೂರು ದಿವಸದ ಮೇಲೆ ಎರಡನೇದಾಗಿ ಅದು ಪವಿತ್ರ ಇರೋದಿಲ್ಲ. ತುಂಬ ಹಾಗೆ ಇಟ್ಟುಬಿಟ್ರೆ ಯಾವ್ದಾದ್ರು ಲಾಂಗ್ ಟೂರ್ ಹೋಗಿ ಕೊಡ ತುಂಬ ಮನೆಯಲ್ಲಿ ನೀರಿಟ್ಟು ಹೋಗಿಬಿಡಿ, ಬರೋ ಹೊತ್ತಿಗೆ ಒಂದು ಹನಿ ನೀರಿರೋದಿಲ್ಲ, ಅದರಲ್ಲಿ ಒಂದು ಹನಿ ನೀರಿರೋದಿಲ್ಲ, ಯಾರೂ ಕುಡಿಬೇಕಾಗಿಲ್ಲ, ಅದೇ ಹೋಗಿಬಿಡುತ್ತೆ. ಮತ್ತು ಅದು ಅಟ್ಟುಕೊಂಡಿದ್ದ ಗುರುತು ಹಾಗೆ ಉಳ್ಕೊಂಡ್ಬಿಡುತ್ತೆ, ಅದು ಶುದ್ಧನೂ ಅಲ್ಲ, ನೀರು ಇರೋದೂ ಇಲ್ಲ. ಗಂಗೆ ಹಾಗಲ್ಲ, ಟೋಟಲಿ ಡಿಫರೆಂಟ್. ಅದು ಆತನ ಪಾದ ಹೇಗಿದೆ ಪರಮಾತ್ಮನ ಪಾದ ಅಂದರೆ ಆ ಗಂಗೋದಕನ ಯಾವುದೋ ಕಾಲಕ್ಕೆ ತಂದಿಟ್ಕೊಂಡಿರ್ತಾರೆ ಮನೆಯಲ್ಲಿ, ತಾತನ ಮುತ್ತಾತನ ಹರಿದ್ವಾರಕ್ಕೆ ಹೋಗಿರ್ತಾರೆ, ತಂದಿಟ್ಕೊಂಡಿರ್ತಾರೆ. ಇಟ್ಕೊಂಡ್ರೆ ಇವತ್ತಿಗೂ ಅದು ಶಬ್ದ ಮಾಡ್ತಿರುತ್ತೆ, ಯಾವ ಆಪರೇಟ್ ಆಗೋದಿಲ್ಲ. ಅದು ನೀವು ಮುಚ್ಚಿಡಲಿ ಮುಚ್ಚಿಡದೆ ಹೋಗಿ ಬೇರೆ ಯಾವ ಆಪರೇಟ್ ಆಗೋದಿಲ್ಲ, ಮತ್ತು ಹುಳ ಬೀಳೋದೇ ಇಲ್ಲ ಅದರೊಳಗೆ. ಇದು ಆಶ್ಚರ್ಯ ಅಂದರೆ ಎಷ್ಟು ಕೊಳಕು ನೀರು ತಂದರೂ ಗಂಗೆ ನೀರು ಪ್ಯೂರ್ ಆಗಿರುತ್ತೆ ಅಂದರೆ ಗಂಗೆಯ ಮಹಿಮೆ ಇನ್ನೇನದು? ಎಲ್ಲಿಂದ ಬಂತು ಮಹಿಮೆ? ವಿಷ್ಣುಪಾದ ಟಚ್ ಮಾಡಿದ್ದಕ್ಕಾಗಾಯಿತು ಅಂತ ಹೇಳ್ತಾರೆ. ವಿಷ್ಣುಪಾದ ಉದಕವಾಗಿದ್ದಕ್ಕೆ ಅಷ್ಟು ಗ್ರೇಟ್ ಆಗಿದೆ ಗಂಗಾ ನದಿ. ಯಾವ ಕಾಲಕ್ಕೂ ಅದಕ್ಕೆ ಕ್ರಿಮಿಕೀಟನೇ ಬರೋದಿಲ್ಲ, ಮೊದಲೇದ ಕ್ರಿಮಿಕೀಟನೇ ಬರೋದಿಲ್ಲ. ಎರಡನೇದಾಗಿ ಇದು ನೋಡಿ, ಈ ಗಂಗೆನ ಸಾಕಷ್ಟು ಕೊಳಕು ಮಾಡಿರೋ ಕಾಲ ಇತ್ತು. ಇಂಥ ಕಾಲದಲ್ಲೂ ಕೂಡ ಗಂಗೆ ಆಗಿರುತ್ತೆ ಅಂದರೆ ವಿಷ್ಣುಪಾದೋಕದ ಹೇಗಿರಬಹುದು? ಆ ಒಂದು ಕಾನ್ಸೆಪ್ಟ್ ಇನ್ನು ಯಾವ ನದಿಗೂ ಇಲ್ಲ. ಆ ಒಂದು ಚಿತ್ರಣ ಬೇರೆ ಯಾವ ನದಿಗಳಿಗೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಗಂಗೆಗೆ ವಿಷ್ಣುವಿಗೆ ಸಂಬಂಧಪಟ್ಟ ಸಾಲಿಗ್ರಾಮ, ವಿಷ್ಣುವಿಗೆ ಸಂಬಂಧಪಟ್ಟಂತಹ ಗಂಗಾ, ವಿಷ್ಣುವಿಗೆ ಸಂಬಂಧಪಟ್ಟಂತಹ ಎಲ್ಲವೂ ಆಯಿತು. ಇನ್ನೂ ತಗೊಂಡ್ರೆ ನೆಕ್ಸ್ಟ್ ತುಳಸಿ, ವಿಷ್ಣುವಿಗೆ ಸಂಬಂಧಪಟ್ಟ ತುಳಸಿ. ತುಳಸಿಗೆ ಸಮನಾದ ಮತ್ತೊಂದು ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಯಾತಕ್ಕೆ? ವಿಷ್ಣು ಪ್ರಿಯೆ ಅಂತ ಅದಕ್ಕೆ ಹೆಸರು. ಗಂಗೆ ವಿಷ್ಣುಪ್ರಿಯೆ ಮಗಳಾಗಿ ಬರ್ತಾಳೆ, ತುಳಸಿ ವಿಷ್ಣುಪ್ರಿಯೆ ವಿಷ್ಣುಪ್ರಿಯೆಯಾಗೇ ಬಿಟ್ಟಿದ್ದಾಳೆ. ಅದರಷ್ಟು ಪವಿತ್ರವಾದ ಮತ್ತೊಂದು ವಸ್ತು ಇಲ್ಲ. ಬೇರೆ ಯಾವುದೇ ಹೂವು ತಗೊಳ್ಳಿ, ಒಂದು ದಿವಸ ಮೇಲೆ ಉಪಯೋಗಿಸ್ಬಾರ್ದು, ಆಯುಷ್ಯ ಮುಗಿತದಂತೆ. ಒಂದು ಹೂವು, ಒಂದು ಇನ್ನೂ ಕೆಲವು ಹೂವುಗಳಂತೂ ಹಾಕಿದ ಮೇಲೆ ಅವತ್ತೇ ಹೆಚ್ಚಬೇಕು, ಅವತ್ತೇ ಇರಿಸ್ಬೇಕು, ಮುಗಿದೋಯ್ತು ಕತೆ. ಹಿಂದಿನ ದಿವಸ ಪೂಜೆ ಬರೋದಿಲ್ಲ, ಮರು ದಿವಸ ಪೂಜೆ ಬರೋದಿಲ್ಲ. ಹಿಂದಿನ ದಿವಸ ಅವತ್ತೇ ಬಿಡಿಸಿ ಆಚಾರ ಡಿಕಾರ ಹೇಳ್ತಾರೆ ಈ ಮಾತನ್ನು. ಪುಷ್ಪಾಣಿ ಅದ್ಯತನಾನಿ ಚ, ಪುಷ್ಪಗಳು ಅವತ್ತಿಂದೇ ಆಗಬೇಕು ಅಂತ ಟೀಕಾರಾಯಣ ಮಾತು. ತುಳಸಿ ಹಾಕಬೇಕಾಗಿಲ್ಲ, ತುಳಸಿ ಅದು ಕೆಡೋ ಪದ್ಧತಿನೇ ಇಲ್ಲ, ತುಳಸಿ ಕೆಡೋದೇ ಇಲ್ಲ. 10 ದಿವಸ ನಾರ್ಮಲಾಗೇ ಇರುತ್ತೆ, ಅದು 10 ದಿವಸ ಆಮೇಲೆ ಕೊಟ್ಟಾಗ ನಿಮಗೆ ಅದು ಅಕಸ್ಮಾತ್ ಒಣಗಿತು, ಯೋಚನೆ ಇಲ್ಲ, ಒಣಗಿದ ತುಳಸಿ ಆದರೂ ಬರುತ್ತೆ. ಅಕಸ್ಮಾತ್ ನಿಮಗೆ ಅದು ತುಳಸಿ ಸಿಗಲಿಲ್ಲ ಅಂತ ತಿಳ್ಕೊಂಬೋಣ. ತುಳಸಿ ಎಲೆ ಆದರೂ ಸಾಕು, ದಳ ಇಲ್ಲ, ತುಳಸಿ ಎಳೆ ಬಿದ್ದರೂ ಸಾಕು, ಅದು ಇಲ್ಲ ಅಂತ ತಿಳ್ಕೊಳ್ಳಿ. ತುಳಸಿ ಕಾಷ್ಟ ಆದರೂ ಆಯಿತು, ಕೆಲವು ತುಳಸಿ ಇಲ್ಲ ಅಂತ ಪೂಜೆ ಮಾಡೋದು ಬಿಟ್ಬಿಡ್ತಾರೆ, ಬಿಡೋಕ್ಕೆ ನೆಪ ಮಾಡ್ಕೋತಾರೆ ಅಷ್ಟೇ. ಪೂಜೆ ಇಲ್ಲ ತುಳಸಿ ಇಲ್ಲದೆ ಪೂಜೆ ಮಾಡಬಾರ್ದು ಅಂತಾರೆ, ತುಳಸಿ ಇಲ್ಲ ಅದರಿಂದ ಪೂಜೆನೇ ಕ್ಯಾನ್ಸಲ್ ಅಂತಾರೆ, ಹಾಗೆ ಮಾಡ್ಕೋಬೇಡಿ. ತುಳಸಿ ಕಾಷ್ಟ ಆಗಬಹುದು, ದೇವ್ರಿಗೆ ಕಾಷ್ಟದಿಂದ ಪೂಜೆ ಮಾಡಬಹುದು, ಕಾಷ್ಟದಿಂದ ಪೂಜೆ ಮಾಡಬೇಡಿ. ತುಳಸಿ ಹಾರ ಮಾಡಿಸ್ಬೇಡಿ, ದೇವರಿಗೆ ಒಂದು ಹಾಕ್ತಾ ಇರಿ ದಿವಸ. ತುಳಸಿ ಇಲ್ಲದ ಪೂಜೆನೇ ಆಗೋದಿಲ್ಲ ದೇವರಿಗೆ. ಯಾವಾಗಲೂ ತುಳಸಿ ಸರ ದೇವ್ರ ಕೊಳ್ಳಲ್ಲಿ ಒಂದು ಹಾಕಿಬಿಟ್ರೆ ನಿತ್ಯ ತುಳಸಿ ಪೂಜೆ ಮಾಡದಂತೆ ಆಗುತ್ತೆ. ಅದು ಇಲ್ಲ ಹೋದಲ್ಲೋ, ತುಳಸಿ ತುಳಸಿ ಎಂದು ಸ್ಮರಣೆಯಾದರೂ ಮಾಡಿ. ಪರಮ ಪೂಜ್ಯರಾದಂತಹ ಪೇಜಾವರ ಶ್ರೀಪಾದವರು ಆಗಮಿಸಿದ್ದಾರೆ. ಇಷ್ಟೊತ್ತು ಮಧ್ವಮತೆ ಹರಿ ಪರತರ ಅಂತ ಹೇಳ್ತಾ ಇದ್ದೆ. ಮಧ್ವಮತದ ವಿಶೇಷವಾದಂತಹ ಮಹನೀಯರಾಗಿ ಪರಮ ಪೂಜ್ಯರಾಗಿ ಪೇಜಾವರ ಶ್ರೀಪಾದವರು ಬಂದಿದ್ದಾರೆ ಅಂತ ಹೇಳಿದರೆ ಮಧ್ವ ಸಿದ್ಧಾಂತದ ಪ್ರವಚನ ಹರಿವಾಯುಗಳಿಗೆ ಮುಖ್ಯವಾಗಿ ಶ್ರೀಮದ್ ಆಚಾರ್ಯರಿಗೆ ಸಮ್ಮತವಾಗಿದೆ ಅಂತ ಅರ್ಥ. ಪರಮಾತ್ಮನ ವೈಭವವನ್ನು ಮತ್ತು ಹರಿ ಪರತರಹ ಒಂದೇ ಪದದಲ್ಲಿ ಎಷ್ಟು ಹೇಳಿದ್ದಾರೆ ವ್ಯಾಸರಾಜರು ಅನ್ನೋದನ್ನು ಅನೇಕ ಮುಖದಲ್ಲಿ ನೋಡ್ತಾ ಇದ್ದೇವೆ. ಆತನಿಗೆ ಆತು ಪರತರ ಅಷ್ಟೇ ಅಲ್ಲ, ಆತನ ಸಂಬಂಧಪಟ್ಟ ವಸ್ತುವೂ ಪವಿತ್ರ. ದೇವರಿಗೆ ಸಂಬಂಧಪಟ್ಟಂಥ ನೀರು ಗಂಗಾ ನದಿ ಆಯಿತು, ಆತನಿಗೆ ಸಂಬಂಧಪಟ್ಟ ಸಾಲಿಗ್ರಾಮ ಸರ್ವಶ್ರೇಷ್ಠವಾದ ಪ್ರತೀಕವಾಯಿತು, ಆತನಿಗೆ ಸಂಬಂಧಪಟ್ಟಂಥ ಗರುಡ ಹೈಯೆಸ್ಟ್ ವಾಹನ ಆದ. ಕೃಷ್ಣ ಯಾರ ವಾಹನ ಹೈಯೆಸ್ಟ್ ಅಲ್ಲ. ಈ ಹರಿಸರ್ವೋತ್ತಮತ್ವಕ್ಕೆ ಪುರಂದರದಾಸರ ದೇವರನಾಮ ನೂರಾರು ಗಂಟೆ ಪ್ರವಚನ ಮಾಡಿದರೂ ಮಾಡದೇ ಇದ್ದ ಪರಿಣಾಮನ ಮೂರು ನುಡಿಯಲ್ಲಿ ಪುರಂದರದಾಸರು ಮಾಡ್ತಾರೆ. ಈ ಪರಿಯ ಸೊಬಗಾವ ದೇವರಲ್ಲಿ ನಾಕಾಣೆ ಗೋಪೀ ಜನಪ್ರಿಯ ಗೋಪಾಲಗಲ್ಲದಲ್ಲಿ, ಒಂದು ಮಾತಿನಲ್ಲಿ ಬರೀ ಎರಡು ನಿಮಿಷ ಮುದುವೆ ಬಿಡುತ್ತೆ ಹಾಡೋದು. ಅದರ ಪರಿಣಾಮ ಜನ್ಮಪೂರ್ತಿ ಆದರೂ ಹೋಗೋದಿಲ್ಲ ಅಂಥ ಒಂದು ದೊಡ್ಡ ತತ್ವವನ್ನು ಪುರಂದರದಾಸರು ಅನಲೈಸ್ ಮಾಡ್ತಾರೆ. ಗಗನದಲ್ಲಿ ಸಂಚರಿಪ ಗರುಡದೇವನೇ ತುರಗ. ಇಲ್ಲೂ ಯೋಚನೆ ಮಾಡಿ, ಹರಿಸರ್ವೋತ್ತಮತ್ವಕ್ಕೆ ಸಿಂಪಲ್ ಅದು. ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನ ಇದ್ದಾರೆ. ಬ್ರಹ್ಮದೇವರದು ವಾಹನ ಹಂಸ, ರುದ್ರದೇವರದು ನಂದಿ, ವಿಷ್ಣುವಿನದು ಗರುಡ. ಇದರಲ್ಲೂ ವಿಚಾರ ಮಾಡಿದ ಹರಿಸರ್ವೋತ್ತಮ ಆಗ್ತಾನೆ ಅಂತ ಹೇಳ್ತಾರೆ. ರುದ್ರದೇವರದು ನಂದಿ ವಾಹನ, ಇವತ್ತು ಔಟ್ಡೇಟ್ ಹೆಚ್ಚು ಕಡಿಮೆ ಎತ್ತು ಉಪಯೋಗಿಸೋದಿಲ್ಲ, ಆ ಕಾಲ ಬಂದೋದಾಗಿ ಸ್ಲೋಯೆಸ್ಟ್ ಅದು. ನಂದಿ ಅಂದರೆ ವಾಹನ ಹೌದು, ಅತಿ ವಿಳಂಬವಾಗಿ ಹೋಗೋದು, ಭೂಮಿಯ ಮೇಲೆ ಮಾತ್ರ ಹೋಗೋದು ಎರಡು. ಹಂಸ ಸ್ವಲ್ಪ ವಾಸಿ, ಅದು ಮೇಲಕ್ಕೆ ಹರಡುತ್ತೆ, ಭೂಮಿ ಬಿಟ್ಟು ಹರಡುತ್ತೆ, ಫಾಸ್ಟಾಗಿ ಹೋಗುತ್ತೆ. ಬ್ರಹ್ಮದೇವರು ಜೀವೋತ್ತಮ, ಇವರಿಂದ ಮೇಲೆ ಹೋಗಿಬಿಟ್ರು. ಗರುಡ ವಾಹನ ಭಾರಿ ಹೈಯೆಸ್ಟ್, ಆದ್ದರಿಂದಾಗಿನೇ ಗರುಡನ ಮೇಲೆ ವಾಹನಗಳಲ್ಲಿ ಗರುಡ ಶ್ರೇಷ್ಠ. ಗರುಡ ವಾಹನ ಸರ್ವಶ್ರೇಷ್ಠ, ಸಿಂಪಲ್ ಅದು. ಗಂಗಾನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ ಅನ್ನೋ ಮಾತಿನಲ್ಲಿ ಎಷ್ಟು ಮಹತ್ವ ಹೇಳ್ತಾರೆ. ಭಾಗವತಲ್ಲೂ ಕೂಡ ನವಪತಂತಿ ಆತ್ಮಸಮಂ ಪತ ತ್ರಿಣಃ ತಥಾ ಸಮಂ ವಿಷ್ಣುಪದಂ ವಿಪಶ್ಚಿತ ಭೇಜೇ ಖಗೇಂದ್ರ ಧ್ವಜ ಪಾದ ಮೂಲಂ. ಈ ಮಾತಿನಲ್ಲಿ ಗರುಡನಂಥ ವಾಹನ ಏನು ಯಾರಿಗೂ ಇಲ್ಲ, ಅದರಿಂದಾಗಿನೇ ಸರಿನೇ. ಇವತ್ತು ಹಾಗೆಯೇ ನಡ್ಕೊಂಡು ಬರ್ತಾರೆ, ಸೈಕಲಲ್ಲಿ ಬರ್ತಾರೆ, ಸ್ಕೂಟ್ರಲ್ಲಿ ಬರ್ತಾರೆ, ಕಾರಲ್ಲಿ ಬರ್ತಾರೆ, ಇಂಪೋರ್ಟೆಡ್ ಕಾರಲ್ಲಿ ಬರ್ತಾರೆ, ಹೆಲಿಕಾಪ್ಟರ್ ಇಟ್ಕೊಂಡಿದ್ದಾರೆ. ಎಷ್ಟು ಶ್ರೀಮಂತರಾಗಿರಬೇಕು, ಪ್ಲೇನ್ ಪ್ಲೇನಲ್ಲಿ ಮ್ಯಾನೇಜ್ ಮಾಡ್ತಾರೆ ಅಂದರೆ ಭಾರಿ ದೊಡ್ಡವನಾಗಿ ಬಿಡ್ತಾರೆ. ಇವತ್ತು ಯಾವ ಪ್ಲೇನು ಗರುಡನಂತೆ ಇಲ್ಲ, ಇದು ಬರೀ ಆಕ್ಸಿಡೆಂಟ್ ಪ್ಲೇನ್ಗಳೇ ಜಾಸ್ತಿ. ಜೊತೆಗೆ ಆಕ್ಸಿಡೆಂಟ್ ಪ್ಲೇನ್ಗಳು ಜಾಸ್ತಿ, ಏನಾಗುತ್ತೋ ಗೊತ್ತು, ನಾಪತ್ತೆ ಆಗೋ ಪ್ಲೇನ್ಗಳು ಜಾಸ್ತಿ, ಎಲ್ಲ ಅನೇಕ ಆಗೋಗ್ಬಿಟ್ಟಿದೆ. ಆದರೆ ಗರುಡ ವಾಹನ ಅಂದರೆ ಗರುಡ ವಾಹನನೇ ಅಂತ ವಿಷ್ಣು ಇನ್ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ಗರುಡ ವಾಹನ ಅನ್ನೋ ಪದದಲ್ಲಿ ಭಾರಿ ಮಹತ್ವವನ್ನು ತುಂಬಿಸಿ ಹೇಳಿದ್ದಾರೆ. ಮತ್ತು ಪಾವನತ್ವದೇ ನೋಡಿ ಅಮರ ಗಂಗಾಜನಕ ಅದನ್ನು ಸೇರಿಸಿದ್ದು. ಲಾವಣ್ಯದಲ್ಲಿ ನೋಡಿ ಲೋಕಮೋಹಕನಯ್ಯ, ಎಲ್ಲ ಗುಣಗಳು ಗುಣಗಳೇ. ಲಾವಣ್ಯಕ್ಕೊಂದು ವಿಶೇಷ ಮಹತ್ವ ಇದೆ. ಲಾವಣ್ಯಕ್ಕೆ ಕ್ಲೈಮ್ಯಾಕ್ಸ್ ಅಂದರೆ ಕೃಷ್ಣ, ಸಾಕ್ಷಾನ್ ಮನ್ಮಥ ಮನ್ಮಥಃ, ಕೃಷ್ಣನ ಮಹಿಮೆ ಅದು. ಮನ್ಮಥ ಅಂತ ಸಾಮಾನ್ಯ ಮನ್ಮಥ ಅಂದ್ರೇ ಭಾರಿ ಫೈನ್ ಅಂತ ಅರ್ಥ. ಮನ್ಮಥನಿಗೂ ಮನ್ಮಥ ಅಂದರೆ ಬೆಸ್ಟ್ ಆಫ್ ಬೆಸ್ಟ್ ಅಂತ್ಯವಲ್ಲ, ಹಾಗೆ ಉತ್ತಮದಲ್ಲೇ ಉತ್ತಮ ಅಂತ ವಿಶ್ವ ಸೌಂದರ್ಯ ಅಂದರೆ ವಿಷ್ಣುವಿನ ಮಾತ್ರ ಇದೆ. ರುದ್ರಾದಿ ದೇವತೆಗಳು ಸೌಂದರ್ಯಕ್ಕೆ ಹೆಸರಾಗಿಲ್ಲ, ರುದ್ರಾದಿ ದೇವತೆಗಳು ಸೌಂದರ್ಯಕ್ಕೆ ಹೆಸರಾಗಿಲ್ಲ. ಕಾಳಿದಾಸನಂತ ಕವಿಯೂ ಹೇಳಿಬಿಡ್ತಾನೆ, ಉಟುವಿನ ವೇಷದಲ್ಲಿ ಪಾರ್ವತಿ ಹತ್ರ ಬರ್ತಾನೆ ಶಿವ ಕುಮಾರ ಸಂಭವದಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಅಂತ ಬಂದಿರ್ತಾನೆ. ಯಾರನ್ನು ಮೆಚ್ಚಿದ್ದಿ ಅಂತ ಕೇಳ್ತಾನೆ ಶಿವ ಅಂತ ಹೇಳಿದಾಗ, ಅಯ್ಯೋ ಅಯ್ಯೋ ಶಿವನ್ ಮೆಚ್ಚಿಬಿಟ್ಟಿದ್ದೀಯಾ ಅಂತ ಹೇಳ್ತಾನೆ. ಶಿವನ್ ಮೆಚ್ಚಿಬಿಟ್ಟಿದ್ದೀಯಾ, ಒಬ್ಬರು ವಿರೂಪಾಕ್ಷಂ ಅಲಕ್ಷ ಜನ್ಮತ ದಿಗಂಬರತ್ವೇನ ನಿವೇದಿತಂ ವಸು. ಇದೆಲ್ಲ ಕಾಳಿದಾಸನ ಮಾತುಗಳು. ಅಂದರೆ ಒಬ್ಬರು ವಿರೂಪಾಕ್ಷಂ, ಮೂರು ಕಣ್ಣು ಅಷ್ಟು ಚೆನ್ನಾಗಿ ಕಾಣುತ್ತಾ, ಸರಿಯಲ್ಲ. ಇದೇ ಮಾತನ್ನು ದಕ್ಷ ಪ್ರಜಾಪತಿ ಹೇಳ್ತಾನೆ ಭಾಗವತದಲ್ಲಿ. ಯಾವಾಗ ರುದ್ರದ ಹೇಳೋದಿಲ್ವಲ್ಲ, ಬೈಲಕ್ಕೆ ಶುರು ಮಾಡ್ತಾನಾಗ, ನನ್ನ ಮಗಳು ಹರಿಣಾಕ್ಷಿ, ಈತ ವಿರೂಪಾಕ್ಷ ಎಂಥವ್ರಿಗೆ ಕೊಟ್ಟುಬಿಟ್ಟೆ ಅಂತ ಹೇಳ್ತಾನೆ. ಅದು ಸೌರ್ಯದ ರುದ್ರದೇವರ ನಿಂದೆಗೆ ಮಾತಲ್ಲ, ನಹಿ ನಿಂದಾ ನ್ಯಾಯ ಅಂತಾರೆ ವಾದಿರಾಜ ಸ್ವಾಮಿಗಳು. ವಿಷ್ಣುವಿಗೆ ಕಂಪೇರ್ ಮಾಡಿದಾಗ ರುದ್ರದೇವರು ಕಡಿಮೆ ಅಂತ ತಿಳ್ಕೊಂಡ್ಬಿಡ್ಬೇಡಿ, 28 ದೇಹ ಲಕ್ಷಣ ಅವರಿಗೆ. ಆದರೆ ವಿಷ್ಣುವಿನ ಮುಂದೆ ಅವ್ರ ರೂಪ ಅಲ್ಲ, ವಿಷ್ಣುವಿನ ಮುಂದೆ ಅವ್ರ ಮಹಿಮೆ ಅಲ್ಲ. ಅದಕ್ಕಾಗಿ ಒಬ್ಬರು ವಿರೂಪಾಕ್ಷ ವಲಕ್ಷ ಜನ್ಮದ. ಕಾಳಿದಾಸ ಶಿವಭಕ್ತ, ಮತ್ತೆ ಯಾರು ವೈಷ್ಣವರು ಬರೆದಿದ್ದಾರೆ ಅಂತ ಬೈಲಕ್ಕೆ ಬರೆದಿದ್ದೇನೆ ಅಂತ ಹೇಳಿಬಿಡ್ತಿದ್ರು. ವೈಷ್ಣವರು ಕುಮಾರಸ್ವಾಮಿ ಬರೆದಾಗಿದ್ದರೆ ಬೈಲಕ್ಕೆ ಹೇಳ್ತೀರಿ ಒಬ್ಬರು ವಿರೂಪಾಕ್ಷಂ. ಕಾಳಿದಾಸ ದೊಡ್ಡ ಶಿವಭಕ್ತ, ಅವನು ಶುರು ಮಾಡದೆ ಶಿವಸ್ತೋತ್ರದಿಂದ ರಘುವಂಶಾದಿಗಳನ್ನು ಅಂತ ಕಾಳಿದಾಸ ಸ್ಪಷ್ಟವಾಗಿ ಹೇಳ್ತಾನೆ. ಲಾವಣ್ಯಕ್ಕೋಸ್ಕರ ಹೇಳಿದ್ದಲ್ಲ ಶಿವನ ಮೂರ್ತಿನ, ಇನ್ನೂ ಬಿಡಿ, ನಾಮಕರಣಕ್ಕೆ ಹೋಗಿರ್ತೀರಿ, ಮಗುನ ನೋಡ್ತೀರಿ, ತಂದೆ ತಾಯಿ ನೋಡಿ ತೋರಿಸ್ತೇವೆ ಭಾರಿ ಖುಷಿಯಿಂದ. ಮಗು ಹೇಗೆ ಇದ್ರು ಖುಷಿಯಿಂದನೇ ತೋರಿಸ್ತಾರೆ. ಮಗುವನ್ನು ನೋಡಿ ಏನಂತೀರಿ ನೀವಾಗ, ಕೃಷ್ಣ ಇದ್ದಾಗಿದ್ದಾನೆ ಆನಂದವೇ ಆನಂದ. ಶೈವರು ಕೂಡ ಕೃಷ್ಣ ಇದ್ದಾಗಿದ್ದಾನೆ ಸುಖ ಆಗೋದು ಅವರಿಗೆ, ಅಕಸ್ಮಾತ್ ಗಣೇಶ ಇದ್ದಾಗಿದ್ದಾನೆ ಕತೆ ಮುಗಿದೋಯ್ತು, ಬಯಸ್ಕೊಂಡು ಬರ್ತಾರೆ, ಗ್ಯಾರಂಟಿ ಬಯಸ್ಕೊಂಡು ಬರ್ತಾರೆ. ಎಷ್ಟೇ ಗಣೇಶನ ಭಕ್ತರಿದ್ದರೂ ಕೂಡ ಗಣೇಶ ಸೌಂದರ್ಯಕ್ಕೆ ಹೆಸರಾಗಲಿಲ್ಲ. ಅಲ್ಲ ವಕ್ರತುಂಡ ಮಹಾಕಾಯ ಸ್ತೋತ್ರದಲ್ಲೇ ಆ ಮಾತು ಉಂಟು, ವಕ್ರತುಂಡನೂ ಸರಿಯಲ್ಲ, ಮಹಾಕಾಯನೂ ಸರಿಯಲ್ಲ. ಆದರೆ ವಿಷ್ಣುವಿಗೆ ಹಾಗಲ್ಲ, ನೀವು ಎಂಥ ಅವೈಷ್ಣವ ಮನೆಗೆ ಹೋಗಿದ್ರು ಕೂಡ ಕೃಷ್ಣ ಇಷ್ಟ ಆಗಿದ್ದಾನೆ ಅಂದರೆ ಆ ಮಗು ಹೇಗೇ ಇರಲಿ, ನಿಮಗೆ ಭಾರಿ ಉಡುಗೊರೆ ಗ್ಯಾರಂಟಿ, ನಿಮಗೊಂದು ಭಾರಿ ಸನ್ಮಾನ ಮಾಡ್ತಾರೆ. ಅಕಸ್ಮಾತ್ ಶಿವ ಇದ್ದಾಗೆ ಅಂತ ಹೇಳಿದರೆ ಕೂಡ ಭಾರಿ ಸಿಟ್ಟು ಬರುತ್ತೆ, ನಮ್ಮ ಹುಡುಗಿನ ಆಕಾರನೇ ಇಲ್ವೇನು ಅಂತ ಕೇಳ್ತಾರೆ. ಗಣೇಶನಿಗೆ ವಕ್ರತುಂಡ ಅಂತ ಕೇಳ್ತಾರೆ. ಇನ್ನು ಅಕಸ್ಮಾತ್ ಹೆಣ್ಮಗುನ ಏನಾದರೂ ಕಾಳಿ ಅಂದ್ಬಿಟ್ರೆ ಗೊತ್ತೆ ಮುಗಿತು, ಚಾಮುಂಡಿ ಅಂದರೆ ಮಹಾಲಕ್ಷ್ಮಿ ಅಂದ್ರೇ ಸಮಾಧಾನ. ಹೆಣ್ಣಾದರೆ ಮಹಾಲಕ್ಷ್ಮಿ, ಗಂಡಾದರೆ ನಾರಾಯಣ. ಅಂದರೆ ಲಾವಣ್ಯದಲ್ಲಿ ನೋಡಿ ಲೋಕಮೋಹಕನಯ್ಯ. ಪುರಂದ್ರದಾಸರ ಒಂದೊಂದು ಮಾತಿನಲ್ಲೂ ಕೂಡ ಹರಿ ಸರ್ವೋತ್ತಮತ್ವ ಯಾತಕ್ಕೆ ಬಂದರೆ ತಿಳಿಸ್ಕೊಡ್ತಾರೆ. ಘಂಟಾಕರ್ಣ ಕರ್ಣರ ಕಥೆ ಹೇಳ್ತಾ ಇದ್ದೆ. ಘಂಟಾಕರ್ಣ ಕರ್ಣರು ಒಳ್ಳೆ ಭಾರಿ ಶಿವ ಭಕ್ತರು, ವಿಷ್ಣು ದ್ವೇಷಿಗಳು. ಕೊನೆಗೇನು ಮಾಡಿದರು, ಶಿವನನ್ನು ಆರಾಧನೆ ಮಾಡಿ ಶಿವ ಪ್ರತ್ಯಕ್ಷನೂ ಆಗಿದ್ದಾಯಿತು. ಏನು ಬೇಕು ಅಂದರು, ಹರಿವಂಶದ ಕಥೆ ಅದು, ಮೋಕ್ಷ ಬೇಕು ಅಂತ ಕೇಳಿದೆ. ಎಷ್ಟು ವಿಷ್ಣು ದ್ವೇಷಗಳು ಗೊತ್ತವರು, ವಿಷ್ಣುವಿನ ಹೆಸರು ತಂಬಾಯಿಂದ ಬರಬಾರ್ದು ಅಲ್ಲ, ಇನ್ನೊಬ್ಬರು ಬಾಯಿಂದ ಬಂದರೆ ತಮ್ಮ ಕಿವಿ ಬಿಡಬಾರ್ದು, ಎಷ್ಟು ಹಠ ಅವರಿಗೆ, ಇನ್ನೊಬ್ಬರು ಬಾಯಿಂದ ಬಂದರೆ ತಮ್ಮ ಕಿವಿ ಬಿಡಬಾರ್ದು ಅಂಥೇಳಿ ಉಳಿದವ್ರನ್ನ ಮಿಸ್ಸುಮಿಸಕ್ಕಾಗೋದಿಲ್ಲ. ಅಕಸ್ಮಾತ್ ಕಿವಿ ಬಿದ್ದರೆ ಕಿವಿ ಗಂಟೆ ಕಟ್ಕೊಂಡ್ಬಿಟ್ಟಿದ್ರಂತೆ, ಹರಿನಾಮ ಉಚ್ಚಾರ ಗಂಟೆ ಅಳ್ಳಾಡಿಸ್ಬಿಡೋದು. ಗಂಟೆ ಶಬ್ದ ಕೇಳಬೇಕೆ ಹೊರತು ಅವರಿಗೆ ವಿಷ್ಣು ನಾಮೋಚ್ಚಾರಣೆ ಕೇಳಬಾರ್ದು. ಎಷ್ಟು ಹಠ ಇತ್ತು ಅಂದರೆ ಅಷ್ಟು ಹಠ ಇತ್ತು ಅವರಿಗೆ. ಇದು ಘಂಟಾಕರ್ಣರ ಕಥೆ, ಇದು ನಂಬೇಕಂತ ಕೇಳೋಗಿಲ್ಲ. ಇವತ್ತು ಇಯರ್ಫೋನ್ ಹಾಕ್ಕೊಂಡ್ಬಿಟ್ಟಿರ್ತಾರಲ್ಲ, ಕಿವಿಯಲ್ಲಿ ಏನು ಕೇಳೋದಿಲ್ಲ ಹರಿಕತೆ, ಸಿನಿಮಾ ಹಾಡಿ ಹಿಡಿದು ಕೂತ್ಬಿಟ್ಟಿರ್ತಾರೆ, ಸಿನಿಮಾ ಹೇಳ್ತಾ ಕೂತಿರ್ತಾರೆ, ಒಳಗೊಳಗೆ ಧ್ವನಿ ಕೇಳಿಸುತ್ತೆ, ಹೊರಗಿನ ಇವನ ಪ್ರವಚನ ಕೇಳ್ತಾನೆ ತಿಳ್ಕೊಂಡ್ಬಿಟ್ಟಿರ್ತಾರೆ ಪಾಪ. ಸಿನಿಮಾ ಹೇಳ್ತಾ ಕೂತಿರ್ತಾರೆ ಅವ್ರು, ಘಂಟಾಕರ್ಣರು ಇಯರ್ಫೋನ್ ಕರ್ಣರು, ಇವತ್ತು ಮೊಬೈಲ್ ಕರ್ಣರು, ಮೊಬೈಲ್ ಕಿವಿಯಲ್ಲಿರುತ್ತಲ್ಲ ಕತೆ ಮುಗಿದೋಯ್ತು. ದೇವ್ರ ಹೆಸರು ಅಪ್ಪಿ ತಪ್ಪಿ ಕಿವಿ ಬಿಡಬಾರ್ದಲ್ಲ, ಪ್ರಾಣನೇ ಕಳ್ಕೊಂಡ್ಬಿಡ್ತಾರೆ ಎಷ್ಟೋ ಸಲ. ಆ ಗಲಾಟೆಯೊಳಗೆ ಪ್ರಾಣನೇ ಕಳ್ಕೊಂಡ್ಬಿಡ್ತಾರೆ. ಆಗ ರುದ್ರದೇವರು ಹೇಳ್ತಾರೆ, ಮೋಕ್ಷ ಬೇಕಾ ನಿಮಗೆ? ಮೋಕ್ಷ ಕೂಡ ಸಿಕ್ತಿ ನನಗಿಲ್ಲ. ಸರ್ವೇಷಾಂ ಮುಕ್ತಿದಾತ ಹಿ ವಿಷ್ಣುರೇವ ನ ಸಂಶಯ. ಹರಿವಂಶದ ಮಾತು, ಸರ್ವೇಷಾಂ ಮುಕ್ತಿದಾತ ಹಿ ವಿಷ್ಣುರೇವ ನ ಸಂಶಯ. ಶಿವನ ಬಾಯಲ್ಲಿ ಬಂದ ಮಾತಿದು. ಶಿವನ ಬಗ್ಗೆ ಉಳಿದವರು ಹೇಳಿದ್ದಲ್ಲ, ಶಿವ ತನ್ನ ಬಗ್ಗೆ ತಾನು ಹೇಳಿಕೊಂಡ ಮಾತು. ಪತ್ಯು ರಸಾಮಂಜಸ್ಯ, ಬ್ರಹ್ಮಸೂತ್ರದ ಅರ್ಥ ಅದು. ನನಗೆ ಮೋಕ್ಷ ಕೊಡೋ ಶಕ್ತಿ ಇಲ್ಲ, ಆದರೆ ನೀವು ಭಕ್ತಿಯಿಂದ ಸೇವೆ ಮಾಡಿದ್ದೀರಿ, ನಾನು ಮೋಕ್ಷ ಕೊಡೋದಿಲ್ಲ. ಆದರೆ ಮೋಕ್ಷ ಕೊಡೋದು ಯಾರು ಅಂತ ಹೇಳ್ತಾರೆ ಅಲ್ಲಿಗೆ ಹೋಗಿ ಅಂತ ಹೇಳಿದ. ರಾವಣಾದಿಗಳು ಇರ್ತಿ ಕೇಳಲಿಲ್ಲ, ಅದಕ್ಕೆ ಅವ್ರು ಹೇಳಕ್ಕೆ ಹೋಗಲಿಲ್ಲ. ಅವ್ರು ಏನೇನೋ ಕೇಳಿದ್ರು ಏನೇನೋ ಕೊಟ್ಟುಬಿಟ್ರು. ಮೋಕ್ಷ ಕೇಳಿದ್ದಕ್ಕೋಸ್ಕರ ಮೋಕ್ಷ ಕೊಡೋ ಬೇರೆ ದೇವರಿದ್ದಾರೆ. ಆತ ಯಾರು? ವಿಷ್ಣುರೇವ. ಅಷ್ಟೇ ಅಲ್ಲ, ನಸಂಶಯ ವಿಷ್ಣು, ವಿಷ್ಣುರೇವ ಮತ್ತು ನಸಂಶಯ, ಇಷ್ಟು ಒತ್ತು ಕೊಟ್ಟು ಹೇಳಿದಾಗ ಘಂಟಾಕರ್ಣರು, ಮುಂದಿನ ಕಥೆ ನಮಗೆ ಗೊತ್ತಿರ್ತದೆ, ಎಷ್ಟು ದುಃಖ ಪಡ್ತಾರೋ. ಯಾರು ಮೋಕ್ಷ ಕೊಡ್ತಾನೋ ಅವನ್ನ ದ್ವೇಷ ಮಾಡಿದ್ವಲ್ಲ, ಅವನ ಹೆಸರನ್ನೂ ಕೇಳದಂತೆ ಮಾಡಿಕೊಂಡವಲ್ಲ ಅಂಥೇಳಿ ಭಾರಿ ಪಶ್ಚಾತ್ತಾಪ ಪಟ್ಟು ಅಲ್ಲಿಂದ ರುದ್ರದೇವರ ಆದೇಶದಿಂದ ಹೋಗ್ತಾರೆ. ಕೃಷ್ಣ ಕಾಣ್ತಾನೆ, ಸದ್ಯದ್ದು ಪಡದೇ ಪಡಿತಾರೆ, ತಕ್ಷಣವೇ ಪಡಿತಾರೆ. ಹೊರಟಿದ್ದು ಮರುದಿವಸ ಭಕ್ತ ದರ್ಶನ ಆಗಿದ್ದು ಮೋಕ್ಷ ಹೊರಟಿದ್ದೇ ಕೆಲಸ. ಯಾವುದನ್ನು ರುದ್ರದೇವರು ಎಂದೂ ಕೊಡಲಾರನೋ ಅದನ್ನು ವಿಷ್ಣು ಒಂದೇ ದಿವಸ ಕೊಟ್ಬಿಟ್ಟಿದ್ದಾನೆ. ಆಗಲೇ ಶ್ರೀ ಸಾಕ್ಷಾತ್ತ ಕೊಡ್ತಾರೆ ಅಂತ ಹೇಳ್ಕೊಂಡ್ರೆ ಹರಿಹಿ ಪರತರಹ, ವಿಷ್ಣುವೇ ಸರ್ವೋತ್ತ ಅನ್ನೋದನ್ನು ಎಲ್ಲೆಲ್ಲಿ ಕಥೆ ಕೇಳಿರ್ತೇವೆ ಎಲ್ಲ ಅಲ್ಲಿಗೆ ತಾತ್ಪರ್ಯ. ವಿಷ್ಣು ಭಕ್ತಿ ವಿಧಾನಾರ್ಥಂ ಸರ್ವಂ ಶಾಸ್ತ್ರಂ ಪ್ರವರ್ತತೆ, ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧೇಯೋ ನಾರಾಯಣ ಸರ. ಎಲ್ಲೆಲ್ಲಿ ಬಡಿಸಿರ್ತಾರೆ, ಬಡಿಸಿದ್ದೆಲ್ಲ ಯಾತಕ್ಕೆ? ಭುಕ್ತಿ ಆಗಲಿಕ್ಕೆ. ಏನೇ ಬಡಿಸಿದ್ರು ಕೂಡ ಭುಕ್ತಿ. ಶಾಸ್ತ್ರದಲ್ಲಿ ಏನು ಹೇಳಿರ್ತಾರೆ, ಏನು ಹೇಳಿದ್ದೆಲ್ಲ ಭಕ್ತಿ. ಎಲ್ಲೆಲ್ಲಿ ಬಡಿಸಿದ್ದೆಲ್ಲ ಭುಕ್ತಿ, ಅಲ್ಲಿಲ್ಲನ ಭಕ್ತಿ. ಅದಕ್ಕೆ ನಮ್ಮಲ್ಲಿ ಸುಧಾದಿ ಗ್ರಂಥಗಳನ್ನು ಪತ್ರ ಅಂತ ಕರೀತಾರೆ. ಇದು ಊಟದ ಪತ್ರ, ಅದು ಪತ್ರಾವಳಿ ಅಂತ ಹೆಸರಲ್ಲ ಇದಕ್ಕೆ, ಅದು ಪತ್ರಾವಳಿನೇ. ಇದು ಅನ್ನದ ಪತ್ರಾವಳಿ, ಅದು ಜ್ಞಾನದ ಪತ್ರಾವಳಿ. ಜ್ಞಾನದ ಪತ್ರಾವಳಿ ಅದರಲ್ಲಿ ಬರೀ ಜ್ಞಾನದ ವಿಷಯ, ಬರೀ ಅನ್ನದ ವಿಷಯ. ಅಲ್ಲಿ ಭುಕ್ತಿ ಆದರೆ ಅನ್ನ ಸಾರ್ಥಕ, ಭಕ್ತಿ ಬಂದರೆ ಜ್ಞಾನ ಸಾರ್ಥಕ. ಅನ್ನ ಇದೆ ನೋಡಿ ಹೋದ ಏನು ಉಪಯೋಗ ಇಲ್ಲ. ತಿಂದರೆ ಭುಕ್ತಿ ಆದರೆ ಮಾತ್ರ ಫಲ ಹೇಗೋ, ಜ್ಞಾನ ಫಲ ಕೊಡೋದು ಯಾವಾಗ? ಅದು ಭಕ್ತಿಯಾಗಿ ಕನ್ವರ್ಟ್ ಆದರೆ ಮಾತ್ರ. ಭಕ್ತಿ ಆಗದೆ ಹೋದರೆ ಜ್ಞಾನಕ್ಕೆ ಮಹತ್ವ ಇಲ್ಲ. ಹಿರಣ್ಯಕಶಿಪು ದಡ್ಡ ಅಲ್ಲ, ರಾವಣಾದಿಗಳು ದಡ್ಡರಲ್ಲ. ಉಳಿದ ದೇವತೆಗಳನ್ನು ಬಿಟ್ಟು ಬ್ರಹ್ಮದೇವರ ಹತ್ರ ಹೋಗಬೇಕಾದ್ರೆ ಎಷ್ಟು ನಿಮ್ಮ ಆಧುನಿಕ ಜನಕ್ಕಿಂತ ಕೋಟಿ ಕೋಟಿ ಪಾಲಿ ವಾಸವು. ಯಾರೋ ಬಾಬಾನ ಹತ್ರ ಹೋಗಲಿಲ್ಲ, ಯಾರತ್ರ ಹೋಗಲಿಲ್ಲ, ಬ್ರಹ್ಮದೇವರ ಹತ್ರ ಹೋದ. ಎಷ್ಟು ಜ್ಞಾನ ಇತ್ತಲ್ಲ ಅವನಿಗೆ, ಆದರೆ ನಿಜವಾದ ಭಕ್ತಿ ಅಲ್ಲೂ ಇರಲಿಲ್ಲ, ದೇವರಲ್ಲಂತೂ ಇರಲೇ ಇಲ್ಲ, ಹಾಳಾಗಿ ಹೋಗ್ತಾರೆ. ಸೊ ಭಕ್ತಿಗೋಸ್ಕರವಾಗಿ ಶಾಸ್ತ್ರ, ಅದನ್ನು ತಿಳ್ಕೊಂಡಾಗ ಎಲ್ಲ ಶಾಸ್ತ್ರಗಳು ವಿಷ್ಣುಪರನೇ. ಅದಕ್ಕೆ ಬೇಕಾಷ್ಟು ದೃಷ್ಟಾಂತ ಇದೆ. ಮಹಾಭಾರತ ಶುರು ಮಾಡಿ, ಶುರುವಾಗದೆ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂಚ. ಮಹಾಭಾರತದ ಮೊದಲ ಶ್ಲೋಕ ನಾರಾಯಣೆಂದರೆ ಪ್ರಾರಂಭ ವರ್ಣನೆಯಿಂದಲೇ. ಇನ್ನು ಪುರಾಣ ತೆಗಿಲಕ್ಕೆ ಹೋದರೆ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರೆ ಅನ್ನೋ ಶ್ಲೋಕ ಇಲ್ಲಿ ಗ್ರಂಥ ಮುದೀರೆ ಎಲ್ಲದಕ್ಕೂ ಬರುತ್ತೆ. 18 ಪುರಾಣಕ್ಕೂ ಅದೇ ಮಂಗಲ ಶ್ಲೋಕ, 18 ಉಪಪುರಾಣಕ್ಕೂ ಅದೇ ಮಂಗಲ ಶ್ಲೋಕ. ಎಲ್ಲ ಪುರಾಣಗಳು ನಾರಾಯಣ ಪರ. ಸ್ಕಂದ ಪುರಾಣ ಕೂಡ ನಾರಾಯಣ ನಮಸ್ಕೃತ್ಯನೇ ಹೇಳಬೇಕು. ಎಲ್ಲ ಪುರಾಣಗಳು ವೈಷ್ಣವನೇ ಅಂತ ಆಯಿತು. ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರು ಎರಡು ಭಾಗ ಇದೆ, ಸಾತ್ವಿಕ ರಾಜಸ ತಾಮಸ ಅಂತ ಪುರಾಣಗಳನ್ನು ಭಾಗ ಮಾಡಿ, ಸಾತ್ವಿಕೇಶು ಮಹಾತ್ಮ್ಯಂ ಅಧಿಕಂ ಹರೇಹಿ, ಹರಿಯ ಮಹಾತ್ಮೆ ಹೇಳಿದರೆ ಸಾತ್ವಿಕ, ಹರಣ ಮಹಾತ್ಮೆ ಹೇಳಿದರೆ ತಾಮಸ, ಉಳಿದವರ ಮಹಾತ್ಮೆ ಹೇಳಿದರೆ ರಾಜಸ ಅಂತ ವಿಭಾಗ ಮಾಡಿದ್ದಾರೆ. ಇದು ಒಂದು ಗುಂಪು. ತ್ರಿವಿಕ್ರಮ ಪಂಡಿತಾಚಾರ್ಯರು ಮತ್ತೊಂದು ರೀತಿಯಲ್ಲಿ ಅದನ್ನು ಒಳ್ಳೆ ಸಮನ್ವಯ ಮಾಡುತ್ತಾರೆ. ಎಲ್ಲ ಪುರಾಣಗಳು ಸಾತ್ವಿಕ ರಾಜಸ ತಾಮಸ ಬೇಡ, ಬೇಕಾಗಿಲ್ಲ ನಮಗೆ. ಅರ್ಥನೇ ಎಲ್ಲ ಪುರಾಣಗಳು ವಿಷ್ಣುಪುರಾಣ, ಎಲ್ಲ ವೈಷ್ಣವ ಪುರಾಣಗಳೇನೆ. ನಮಗೆ ಆಶ್ಚರ್ಯ, ಎಲ್ಲ ವೈಷ್ಣವ ಪುರಾಣ ಹೇಗಾಗುತ್ತೆ? ಸ್ಕಂದ ಪುರಾಣದಲ್ಲಿ ಏನೇಳಿದೆ ಅಂತ ಕೇಳಿದರೆ ಏನೂ ಇಲ್ಲ, ಪೂರ್ವಪಕ್ಷ ಅಷ್ಟೇ. ಅದು ಪೂರ್ವಪಕ್ಷ, ಅದು ಸಿದ್ಧಾಂತ. ಪೂರ್ವಪಕ್ಷ ಅಧಿಕವಾಗಿದ್ದರೆ ತಾಮಸ ಪುರಾಣ ಅಂತಾರೆ ಹೊರತು ಅಲ್ಲೂ ಸಿದ್ಧಾಂತ ಇದೆ. ಎಲ್ಲ ಪುರಾಣದಲ್ಲೂ ಸಿದ್ಧ. ಸಾತ್ವಿಕ ಪುರಾಣದಲ್ಲಿ ಆಚಾರ ಶುರು ಮಾಡೋದೇ ಅದರಿಂದ, ತಚ್ಚೋತ್ತಮ ಸ್ಕಾಂದೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮೊದಲ ಕೊಟೇಶನ್ನೇ ಸ್ಕಂದ ಪುರಾಣ. ಅಥವಾ ತಾಮಸ ಅಲ್ಲ ಅಂತ ಆಯ್ತಲ್ಲ. ಈಗ ಎಲ್ಲ ಪುರಾಣಗಳು ಒಬ್ಬರೇ ಬರೆದಿದ್ದ, ಅದು ಒಂದೇ ಒಂದು ಘಟ್ಟ. 18 ಪುರಾಣ 18 ಅಧ್ಯಾಯದ ಒಂದು ಗ್ರಂಥ ಇದ್ದ ಹಾಗೆ, 18 ಪುರಾಣಗಳು 18 ಅಧ್ಯಾಯದ ಗ್ರಂಥ ಇದ್ದ ಹಾಗೆ. ಅದರಲ್ಲಿ ತಾಮಸ ಪುರಾಣಗಳೆಲ್ಲ ಪೂರ್ವಪಕ್ಷ ಹೇಳೋವು, ಸಾತ್ವಿಕ ಪುರಾಣ ಸಿದ್ಧಾಂತ ಹೇಳೋವು ಅಷ್ಟೇ. ಆ ಬಗ್ಗೆ ವಿಭಾಗ ಒಂದೇ ವಿಭಾಗ, ಎಲ್ಲ ಪುರಾಣಗಳು ಒಂದೇ ಆಗಿದೆ. ಎಷ್ಟು ಸುಲಭವಾದ ಸಮನ್ವಯ ಮಾಡ್ತಾರೆ. ಅದು ದೃಷ್ಟಾಂತ ಸುಬೋಧ್ಯ ಓದಿಬೇಕಾದ ಒಂದು ವಾಕ್ಯ ಕೊಟ್ಟು ಬಿಡೋದು. ವಿಶ್ವಂ ವಿಶ್ವಂ ಮಿಥ್ಯಾ ವಿಭುರ ಗುಣವಾನ್ ಆತ್ಮನಾಂ ನಾಸ್ತಿ ಭೇದ ಇತಿ ನಾರಾಯಣ ಪಂಡಿತಾಚಾರ್ಯ ಅಂತ ಹೇಳಿಬಿಟ್ರೆ, ಇದು ಸುಬೋಧ್ಯ ವಿಜಯ ಅಂತ ಹೇಳಿಬಿಟ್ರೆ ಕತೆ ಮುಗಿದೋಯ್ತು. ಅವರು ಪೂರ್ವ ಅನ್ನು ಅದ್ವೈತ ಚೇಂಜ್ ಮಾಡಿಕೊಂಡಿಲ್ಲ ಅಂತ ಆಗಿಬಿಡುತ್ತೆ. ವಿಶ್ವಂ ಮಿಥ್ಯಾ ವಿಭುರ ಗುಣವಾನ್ ಆತ್ಮನಾಮ್ ನಾಸ್ತಿ ಭೇದ. ಸ್ಪಷ್ಟ ಮಧ್ವಯುಜದ ವಾಕ್ಯ, ನಾರಾಯಣ ಪಂಡಿತಾಚಾರ್ಯರ ವಾಕ್ಯ. ಇವ್ರು ಬೇರೆಯವ್ರು ಕೋಟ್ ಮಾಡ್ಕೊಂಡ್ಬಿಟ್ರೆ ಏನೋ ಹೇಳಿದ್ರೆ ತಿಳ್ಕೊಂಡ್ಬಿಡ್ತೇವೆ. ಮುಂದೆ ಹೇಳಿದ್ದಾರೆ ಗೊತ್ತಾ, ದೈತ್ಯ ಇತ್ತಂ ಮೆದಂತಗಿರಾಮ್ ನಿಷ್ಠುಭೂಯ ಪ್ರಸಿದ್ಧಿ. ಇದ್ರ ಹೇಳಿದ್ದು ದೈತ್ಯರು ನಮ್ಮತ ಅಲ್ಲ ಅಂತ ಮುಗಿದೋಯ್ತು ಅಲ್ಲಿಗೆ. ಒಂದು ವಾಕ್ಯಕ್ಕೆ ಇನ್ನೊಂದು ವಾಕ್ಯದಲ್ಲಿ ಉತ್ತರ, ಒಂದು ಪುರಾಣಕ್ಕೆ ಇನ್ನೊಂದು ಪುರಾಣದಲ್ಲಿ ಉತ್ತರ, ಸಮಸ್ಯೆನೇ ಇಲ್ಲ. ಈಗ ಎಲ್ಲ ಪುರಾಣಗಳು ವಿಷ್ಣುಪರ ಆದ್ದರಿಂದ ವಿಷ್ಣು ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ. ಪುರಾಣ ಯಾತಕ್ಕೆ ವೇದಗಳಲ್ಲಿ ಸೇರಿಕೊಡ್ತು ಅಂದರೆ ವಿಷ್ಣು ಪ್ರತಿಪಾದಕವಾಗಿದ್ದು ಸೇರಿಕೊಂಡಿದೆ. ಸಮಸ್ಯೆನೇ ಬರದಂತೆ ಉತ್ತರ ಸಿಗುತ್ತೆ. ಎಲ್ಲ ಪುರಾಣಗಳು ವಿಷ್ಣುಪರ, ಮಹಾಭಾರತ ವಿಷ್ಣುಪರ. ಮಹಾಭಾರತದ ಸರ್ವಶ್ರೇಷ್ಠವಾದ ಭಾಗ ಭಗವದ್ಗೀತೆ, ಅದು ವಿಷ್ಣು ಸರ್ವೋತ್ತಮೋತ್ತರ ಸ್ಪಷ್ಟ ಹೇಳ್ತಕ್ಕಂಥದ್ದು. ಮತ್ತಃ ಪರತರಂ ನಾಣ್ಯತ ಕಿಂಚಿದಸ್ತಿ ಧನಂಜಯ. ಇನ್ನೊಂದು ಸಾರಭೂತವಾದ ಭಾಗ ವಿಷ್ಣು ಸಹಸ್ರನಾಮ, ಅದಕ್ಕೆ ಸವನಾದ ಇನ್ನೊಂದು ಸಹಸ್ರನಾಮನೇ ಇಲ್ಲ. ನೇಯಂ ಪಾಠ್ಯಂಚ ತದ್ವಯಂ. ವಿಷ್ಣು ಸಹಸ್ರನಾಮ ಅಂದರೆ ಸರ್ವಸಹಸ್ರನಾಮಗಳಲ್ಲೂ ಅತಿಶ್ರೇಷ್ಠವಾದ ಸಹಸ್ರನಾಮ ವಿಷ್ಣು ಸಹಸ್ರನಾಮ. ಅಂದರೆ ಸರ್ವಶ್ರೇಷ್ಠ ದೇವತೆ ಯಾರು? ವಿಷ್ಣುವೇ. ಬಹಳ ಸುಲಭ. ಬೇರೆ ಯಾವ ದೇವರ ಸಹಸ್ರನಾಮಕ್ಕೂ ಕೂಡ ಒಂದೊಂದಕ್ಕೆ ನೂರರ್ಥ ಅಂತಿಲ್ಲ. ಬೇರೆ ಯಾವ ದೇವರ ಸಹಸ್ರನಾಮಕ್ಕೂ ಒಂದೊಂದು ನಾಮಕ್ಕೂ ನೂರರ್ಥ ಅಂತಿಲ್ಲ. ಅಲ್ಲಿ ವಿಷ್ಣು ಸಹಸ್ರನಾಮಕ್ಕೆ ಒಂದೊಂದು ಪದಕ್ಕೂ ನೂರರ್ಥ ಅಂತ ಇದೆ. ಎಷ್ಟು ಮಹತ್ವ ಅಂತ ಯೋಚನೆ ಮಾಡಿ. ಒಂದೊಂದು ಪದಕ್ಕೆ ನೂರರ್ಥ ಅಂತ ಹೇಳಿದೆ, ಅದು ಮ್ಯಾಕ್ಸಿಮಮ್ ಅಲ್ಲ, ಮಿನಿಮಮ್. ಕನಿಷ್ಠ ನೂರರ್ಥ, ಇನ್ನೂ ಹೆಚ್ಚಾಗಿ ಬೇಕಾಷ್ಟು ಅರ್ಥ ಇರ್ಬೋದು ಅಂತ ತಿಳ್ಕೊಂಡಾಗ ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣು ಸಹಸ್ರನಾಮ ಸರ್ವೋತ್ಕೃಷ್ಟವಾದ ಸಹಸ್ರನಾಮ. ಆದ್ದರಿಂದ ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯನಾದ ಮಹಾವಿಷ್ಣು ಸರ್ವೋತ್ತಮ. ಹರಿರೇವ ಪರಃ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ ಅನ್ನೋ ವಿಷಯ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಯುತ್ತೆ. ಇದು ಒಂದು ಭಾಗ. ಇನ್ನು ಹರಿರೇವ ಪರಹ ಅನ್ನೋದಕ್ಕೆ ಅನೇಕ ಅರ್ಥ ನಿನ್ನೆ ಹೇಳಿದ್ದೇನೆ. ಪರಹ ಶಬ್ದಕ್ಕೆ ವಿಲಕ್ಷಣ ಅಂತ ಅರ್ಥ. ಪರಹ ವಿಲಕ್ಷಣ, ಹರಿಹಿ ವಿಲಕ್ಷಣ. ಎಷ್ಟರ್ಥ ಬಂತು? ಎಲ್ಲರಿಂದ ಭಿನ್ನ ಅಂತ. ಹರಿ ಎಲ್ಲರಿಂದಲೂ ಭಿನ್ನ. ವಿಲಕ್ಷಣ ಇನ್ನೊಂದು ಅರ್ಥ ಅದೇ, ವಿರುದ್ಧ ಲಕ್ಷಣ. ವಿರುದ್ಧ ಲಕ್ಷಣ ಅಂದ್ರೇನು? ವಿರುದ್ಧಾನಿ ಲಕ್ಷಣಾನಿ ಎಸ್ ಸಹ ವಿಲಕ್ಷಣ. ವಿರುದ್ಧ ಲಕ್ಷಣ ಯಾವುದು? ಜೀವತ್ವ ಈಶ್ವರತ್ವ, ಅಣುತ್ವ ವ್ಯಾಪ್ತತ್ವ, ಅಜ್ಞತ್ವ ಸರ್ವಜ್ಞತ್ವ. ಎಷ್ಟು ವ್ಯತ್ಯಾಸ ಇದೆ. ಅದಕ್ಕೆ ಹರಿರೇವ ಪರಹ ವಿಲಕ್ಷಣ ಸರ್ವ ವಿಲಕ್ಷಣ, ಸರ್ವಜೀವ ವಿಲಕ್ಷಣ, ಸರ್ವಜಡ ವಿಲಕ್ಷಣ, ಮತ್ತು ಸರ್ವ ದೇವತಾ ವಿಲಕ್ಷಣ, ಮಹಾಲಕ್ಷ್ಮಿ ವಿಲಕ್ಷಣ, ಎಲ್ಲ ಬಂದೋಯ್ತು. ಅದರ ಅರ್ಥನೇ ದ್ವಾಯುಮೋ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ. ಭಗವಂತ ಗೀತೆ ಸ್ಪಷ್ಟ ಹೇಳ್ತಾನೆ, ಯಸ್ಮಾಕ್ಷರ ಮತೀತೋಹಂ ಅಕ್ಷರಾದಪಿ ಚೋತ್ತಮ ಅಥೋಸ್ಮಿ ಲೋಕೇ ವೇದೇ ಚ ಪ್ರಥಿತಃ ಪುರುಷೋತ್ತಮ. ಈ ಅರ್ಥದಲ್ಲಿ ಯಾವ ಸಮಸ್ಯೆನೂ ಬರದಂತೆ ಪರತರಹ ಎಂಬುದಕ್ಕೆ ವಿಷ್ಣು ವಿಲಕ್ಷಣ ತರಹ, ವಿಲಕ್ಷಣ ತಮಃ, ಅಲ್ಲೂ ವ್ಯತ್ಯಾಸ ಇದೆ. ಸಾತ್ವಿಕ ರಾಜರು ವಿಲಕ್ಷಣ, ಸಾತ್ವಿಕ ಸಾತ್ವಿಕರ ವಿಲಕ್ಷಣ, ಮೇಲಿನವರು ಕೆಳಗಿಂತ ವಿಲಕ್ಷಣ, ಮಹಾಲಕ್ಷ್ಮಿ ಎಲ್ಲರಿಗಿಂತ ವಿಲಕ್ಷಣ, ಪರಮಾತ್ಮ ವಿಲಕ್ಷಣ ತರ, ವಿಲಕ್ಷಣ ತಮ. ಅಂಥ ವೈಲಕ್ಷಣ್ಯ ಯಾರಿಗೂ ಇಲ್ಲ. ಅದರಿಂದಾಗೇನೆ ಹರಿರೇವ ಪರಹ ಅಂತ ಇದ್ದಾರೆ. ಮತ್ತು ಇನ್ನೂ ಅನೇಕ ಅರ್ಥಗಳು. ಹರಿರೇವ ಪರಹ, ಪರಹ ಶಬ್ದಕ್ಕೆ ಶತ್ರು ಅಂತ ಒಂದು ಅರ್ಥ ಇದೆ. ಕೋಶಗಳಲ್ಲಿ ಶತ್ರು ಅಂತ ಅರ್ಥ ಇದೆ. ಪರರು ಬಂದಾಗ ಎಚ್ಚರಿಕೆ ಅಂತೆ, ಪರರು ಬಂದಾಗ ಎಚ್ಚರಿಕೆ, ಶತ್ರುಗಳು ಬಂದರೆ ಹುಷಾರು ಅಂತ ಅರ್ಥ. ಹರಿಹಿ ಶತ್ರು, ಅಷ್ಟೇ ಅಲ್ಲ, ಹರಿಹಿ ಶತ್ರು ತರಹ, ಶತ್ರು ತಮಃ ಅಂದರೆ ಅತಿಶಯೇನ ಶತ್ರು ಅಂತ ಅರ್ಥ. ಹರಿ ಶತ್ರು ಹೇಗಾಗ್ತಾನೆ ಅಂದರೆ ಭಗವದ್ಗೀತೆ, ತಾನಹಂ ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಂಬಜಸ್ರ ವಶುಭಾನ್ ಆಸುರೀಶ್ವೇವ ಯೋನಿಷು. ಕೃಷ್ಣ ಹೇಳ್ತಾನೆ ಈ ಮಾತನ್ನು, ನಾನು ತಮಯೋಗ್ಯರನ್ನ ಶತ್ರು ಆಗಿದ್ದೇನೆ, ಅವರಿಗೆ ನಾಶ ಮಾಡ್ತೇನೆ. ಶತ್ರುವಿನ ಗುಣ ಏನು? ನಾಶ ಮಾಡೋದು. ವಿಷ್ಣು ಏನು ಮಾಡ್ತಾನೆ? ನಾಶ ಮಾಡ್ತಾನೆ. ಅವನಷ್ಟು ನಾಶ ಮಾಡೋ ಶಕ್ತಿ ಯಾರಿಗೂ ಇಲ್ಲ. ಜೈಲಿಗೆ ಹಾಕ್ಬೋದು, ಕೊಲೆ ಮಾಡಬಹುದು, ನರಕಕ್ಕೆ ಹಾಕ್ಬೋದು. ತಮಸ್ಸು ಕೊಡೋ ಶಕ್ತಿ ಯಾರಿಗಿದೆ? ವಿಷ್ಣುವಿ ಮಾತ್ರ ಇರೋದು. ಇವತ್ತು ಉಳಿದವ್ರು ಜೈಲಿಗೆ ಹಾಕಿದರೆ ಇವರು ಜೈಲಿಗೆ ಹಾಕ್ತಾರೆ, ಗೊತ್ತಾಯ್ತಾ? ಯಾರು ಮನೇಲಿ ಹೌಸ್ ಅರೆಸ್ಟ್ ಅಂತ ಮಾಡಿಬಿಟ್ರೆ ಜೈಲಿಗೆ ಹಾಕ್ತಾರ, ಹಕ್ಕಿಲ್ಲ ಅವರಿಗೆ. ಸರ್ಕಾರ ಮಾಡಿದರೆ ಹೋಗ್ತಾರೆ. ಮೊನ್ನೆ ಯಾರೋ ನೋಡಿದ್ರಿ, ಮಗಳನ್ನೇ ಜೈಲಿ ಅರೆಸ್ಟ್ ಮಾಡಿದ್ದಾರೆ, ಮಗಳನ್ನೇ ಒಳಕೊಟ್ಟು ಬೀಗ ಹಾಕಿಬಿಟ್ಟಿದ್ದಾರೆ. ಸರ್ಕಾರ ಪನಿಷ್ ಮಾಡ್ತದೆ ಅವ್ರು. ನಿನಗೇನು ಶಕ್ತಿ ಇದೆ ಈಗ? ಸರ್ಕಾರ ಮಾಡ್ಬೋದು ಅದನ್ನು, ಇನ್ನೊಬ್ಬರು ಮಾಡೋಕ್ಕೆ ಬರೋದಿಲ್ಲ. ಭಗವಂತ ಜೀವಾಧಿಷ್ಠ ಒಬ್ಬರು ಕೊಟ್ಟರೆ ಕೊಲೆ ಆಗುತ್ತೆ, ಸರ್ಕಾರ ಕೊಟ್ಟರೆ ಶಿಕ್ಷೆ ಆಗುತ್ತೆ. ದೇವರು ಶತ್ರು ಯಾತಕ್ಕೆ ಅಂದರೆ ಅವರಷ್ಟು ಶಿಕ್ಷೆ ಕೊಡೋರು ಯಾರೂ ಇಲ್ಲ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಪರಮಾತ್ಮ ಹೇಳ್ತಾನೆ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾವಿ ಯುಗೆ ಯುಗೆ. ಇಂಥ ಶತ್ರು ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ, ವಿಲಕ್ಷಣ ಶತ್ರು. ಪ್ರಶ್ನೆ ಬಂತು, ಪರತರಹ ಅಂತ ಬಂತಲ್ಲಿ ಯಾತಕ್ಕೆ ಅಂದರೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಮೋಕ್ಷ ಕೊಡಲಿಕ್ಕೂ ಬೇರೆಯವ್ರಿಗೆ ಶಕ್ತಿ ಇಲ್ಲ, ತಮಸ್ಕೊಳ್ಳೋಕ್ಕೂ ಬೇರೆಯವ್ರಿಗೆ ಶಕ್ತಿ ಇಲ್ಲ, ರಿಲೀಸ್ ಮಾಡೋಕ್ಕೂ ಸರ್ಕಾರ ಬೇಕು, ಅರೆಸ್ಟ್ ಮಾಡೋಕ್ಕೂ ಸರ್ಕಾರ ಬೇಕು. ಉಳಿದವ್ರು ಅರೆಸ್ಟ್ ಮಾಡಿದರೆ ಅವ್ರು ಅರೆಸ್ಟ್ ಆಗ್ತಾರೆ, ಬಿಡುಗಡೆ ಮಾಡಿ ಅವ್ರು ಮತ್ತೆ ಅರೆಸ್ಟ್ ಆಗ್ತಾರೆ. ಬಿಡುಗಡೆ ಮಾಡೋ ಶಕ್ತಿ ಅವರಿಗಿಲ್ಲ, ಹಿಡಿದವನೇ ಬಿಡುಗಡೆ ಮಾಡಬೇಕು. ಬಂದಕೋ ಭವಪಾಶೇನ ಭವಪಾಶಾಚ ಮೋಚಕ ಪರತರಹ ಅರ್ಥನು ಬಂದೋಯ್ತದೆ. ಅವರ ಕೋಶದಲ್ಲಿ ಪರತರ ಶಬ್ದಕ್ಕೆ ಉದಾಸೀನ ಅಂತ ಅರ್ಥ ಇದೆ. ಉದಾಸೀನ ಪರತರಹ, ದೇವರು ಊರೇ ಉದಾಸೀನಾಗಿದ್ದಾನೆ. ಉದಾಸೀನಾಗಿದ್ದಾದ್ರೆ ಏನರ್ಥ? ಓ ನವಿಷಮ್ಯ ನಿರ್ಗಣ್ಯೇನ ಸಾಪೇಕ್ಷತ್ವ ತಥಾ ಹಿ ದರ್ಶಯತಿ. ಓ ಪರಮಾತ್ಮ ಉದಾಸೀನ ಅಂದ್ರೇನು? ವೈಷಮ್ಯ ನಿರ್ಗಣ್ಯ ಅವರಿಗಿಲ್ಲ, ಅವರು ಯಾರ ಮೇಲೂ ಪಕ್ಷಪಾತ ಇಲ್ಲ, ಯಾರಲ್ಲೂ ದ್ವೇಷ ಇಲ್ಲ. ಇಷ್ಟೊತ್ತು ದ್ವೇಷ ಅಂತ ಹೇಳಿದ್ರಲ್ಲ ಅಂತ ಕೇಳಿದರೆ ನಿರ್ನಿಮಿತ್ತವಾದ ದ್ವೇಷ ಇಲ್ಲ, ಅದೇ ರೀತಿ ನಿರ್ನಿಮಿತ್ತವಾದ ಪಕ್ಷಪಾತ ಇಲ್ಲ. ಕೃಷ್ಣ ಪಾಂಡವ ಪಕ್ಷಪಾತಿ ಆದರೂ ಪಕ್ಷಪಾತಿ ಅಲ್ಲ, ಕೃಷ್ಣ ದುರ್ಯೋಧನ ದ್ವೇಷಿ ಆದರೂ ದ್ವೇಷಿ ಅಲ್ಲ. ನಾವು ದ್ವೇಷಿಗಳಾದರೆ ವೈಯಕ್ತಿಕವಾಗಿ ಮಾಡ್ತೇವೆ, ಆದರೆ ದೇವರು ಮಾಡಿದಾಗ ದೋಷ ನಿಮಿತ್ತಕವಾದ ದ್ವೇಷ, ಗುಣನಿಮಿತ್ತಕವಾದ ಪ್ರೀತಿ, ಅದು ಪಕ್ಷಪಾತ ಅಂತ ಕರೆಯೋದಿಲ್ಲ, ದ್ವೇಷ ಅಂತಲೂ ಕರೆಯೋದಿಲ್ಲ. ಸರ್ಕಾರ ಯಾರನ್ನು ವರದಂಡ ವಿಸಿಬಿಡುತ್ತೆ, ದ್ವೇಷ ಅಂತ ಕರೀತಾರೆ, ಅದನ್ನು ಕರೆಯೋದಿಲ್ಲ, ಪನಿಷ್ಮೆಂಟ್ ಅಂತ ಕರೀತಾರೆ. ಆ ದೃಷ್ಟಿಯಿಂದ ಉದಾಸೀನ ಪರತರಹ, ಪರತರಹ ಅನ್ನೋ ಶಬ್ದವನ್ನು ಅಲ್ಲಿ ಹಾಕಬೇಕಾದ್ರೆ ಎಷ್ಟು ಶಾಸ್ತ್ರಾರ್ಥ ಇದೆ ಯೋಚನೆ ಮಾಡ್ತಾ ಹೋಗಬೇಕು. ಹರಿರೇವ ಪರಹ ಶ್ರೀಮನ್ ಮಧ್ವಮತೆ ಹರಿಹಿ ಪರತರಹ ಮತ್ತ ಪರತರಂ ನಾಣ್ಯತ ಕಿಂಚಿದಸ್ತಿ ಧನಂಜಯ. ಮಾತು ಇನ್ನೂ ಅನೇಕ ಅರ್ಥಗಳು ಉಂಟು. ಮೊದಲೇ ಹೇಳಿದಂತೆ ಇದಿಷ್ಟು ಕೂಡ ನಮಗೆ ಸುಮ್ಮನೆ ಆ ಶ್ಲೋಕ ನೋಡಿದಾಗ ಹರಿಸರ್ವತ್ವತ್ವ ಬಂತು, ವಾಯುದೇವತ್ವತ್ತನೇ ಬಂದಿಲ್ಲ ಅನಿಸುತ್ತೆ. ವಾಯುದೇವತ್ವತ್ವ ಬಂದೇ ಇಲ್ಲ. ಇದೆಂಥ ಮತ್ತು ಸಿದ್ಧಾಂತ, ಮತ್ತು ಸಿದ್ಧಾಂತ ಎರಡು ದೊಡ್ಡ ಮುಖಗಳು, ಹರಿಹಿ ಸರ್ವೋತ್ತಮ, ವಾಯು ಜೀವೋತ್ತಮ, ಅದೇ ಬಂದಿಲ್ಲ ಅಂತ ಕೇಳಿದರೆ ತಪ್ಪದು, ಅದೂ ಬಂದಿದೆ. ಹರಿಹಿ ಪರತರಹ, ಹರಿಹಿ ಅಂದರೆ ವಾಯು ಅಂತ ಅರ್ಥ, ಹರಿ ಶಬ್ದಕ್ಕೆ ವಾಯು ಅಂತ ಅರ್ಥ. ಅವರ ಕೋಶದಲ್ಲಿದೆ, ಮೇದಿನಿ ಕೋಶದಲ್ಲಿದೆ, ಎಲ್ಲ ಕೋಶದಲ್ಲೂ ಇದೆ. ಯಾವ ಡಿಕ್ಷನರಿ ತೊಗೊಂಡ್ರು ಕೂಡ ಸಂಸ್ಕೃತ ತೊಗೊಂಡ್ರೆ ವಾಯು ಅಂತ ಅರ್ಥ ಇದೆ. ಹರಿಹಿ ಚಂದ್ರ ವಾತ ಅಗ್ನಿ ಮತ್ತು ಕಪ್ಪೆ ಕುದುರೆ ಇವೆಲ್ಲ ಸಿಂಹ ಇವೆಲ್ಲ ಹರಿಶಬ್ದ ವಾಚ್ಯವಾಗಿರೋದ್ರಿಂದ ವಾಯುದೇವರು ಹರಿಶಬ್ದ ವಾಚ್ಯರಾದ್ದರಿಂದ ಹರಿಹಿ ಪರತರಹ, ವಾಯುದೇವರು ಪರತರರು, ಅದು ಕಷ್ಟಪಡಬೇಕಾಗಿಲ್ಲ. ಹರಿಹಿ ಪರತರಹ, ಹರಿಹಿ ಪರತರಹ, ವಾಯು ಪರತರಹ, ಹರಿಹಿ ಪರತಮ ಮುಂದೋಯ್ತಲ್ಲಿ ವಾಯುದೇವರು ಜೀವೋತ್ತಮರು ಪರತರರು, ಹರಿ ಪರತಮ ಎರಡರ್ಥರೂ ಬಂದೋಯ್ತು. ಇನ್ನೂ ತುಂಬ ಅರ್ಥ ಇದೆ ಅದಕ್ಕೆ. ಪರ ಅಂತ ಹೇಳಿದಾಗ ನಿನ್ನೆ ಹೇಳಿದ್ದೆ, ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಸತ್ಯಂ ಪರಂ ಧೀಮಹಿ ಅಂತ ಹೇಳಿದಾಗ ಪರಂ ಶಬ್ದಕ್ಕೆ ಸಂಪೂರ್ಣ ಗುಣಂ ಅಂತ ಅರ್ಥ ಮಾಡಿದ್ರು. ಅರ್ಥ ನಿನ್ನೆ ನೋಡಿದ್ದೇವೆ ಈಗಾಗಲೇ. ಎಷ್ಟು ಗುಣ ಇದೆ ಗೊತ್ತಾ ದೇವರಲ್ಲಿ? ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ಮೇದಿನಿ ಪರಮಾಣ್ವಂಬು ಕಣಂಗಣನು ಐದಬಹುದು ಪರಿಗಣನೆಯನು ಮಾಧವನಾನಂದಾದಿ ಗುಣಗಳು ಅನಾದಿ ಕಾಲದಿಂದ ಅಗಣಿತವೆಂಬುದೇ ಫಲಬಿದು ಬಾಳುವುದಕ್ಕೆ. ಜಗನ್ನಾಥದಾಸರ ಮಾತದು, ಹರಿಕಥಾಮೃತಸಾರ ಬರೆದವರ ಮಾತು. ಅದಕ್ಕೆ ಈ ಪದ್ಯಕ್ಕೆ ಅಣುಹರಿಕಥಾಮೃತ ಸಾರ ಅಂತಲೇ ಹೆಸರು. ಫಲವಿದು ಬಾಳುವುದಕ್ಕೆ ಅನ್ನೋದನ್ನು ಅಣುಹರಿಕಥಾಮೃತ ಸಾರ ಅಂತ ಕರೀತಾರೆ. ಅದರಲ್ಲಿ ಹೇಳ್ತಾರೆ ದೇವರ ಮಹಿಮೆ ಎಷ್ಟು ಗೊತ್ತಾ? ಅದು ವೇದದ ಅರ್ಥ, ಭಾಗವತದ ಅರ್ಥ, ಅದಕ್ಕೆ ವ್ಯಾಖ್ಯಾನ ಎರಡು ಮಾಡಿದ್ದಾರೆ ದಾಸರು. ಭಾಗವತ ಪುರಾಣ ಹೇಳಿತು, ಯೋ ಪಾರ್ಥಿವಾನ್ಯಪಿ ವಿಮೇ ರಜಾಂಸಿ, ಪಾರ್ಥಿವಾನ್ಯಪಿ ರಮಾಂಸಿ ವಿಮೆ ಅಂದರೆ ಮಣ್ಣಿನ ಕಣಕಣಗಳನ್ನು ಯಾವನು ಎಣಿಸಬಲ್ಲ ಅವನಿಗೂ ದೇವ್ರ ಗುಣ ಎಣಿಸೋಕ್ಕಾಗೋದಿಲ್ಲ. ವಿಷ್ಣೋರ್ನು ವೀರ್ಯಗಳನಾಂ ಕಥಮೋರ್ಹತೀಹ ಯಹ್ ಪಾರ್ಥಿವಾನ್ಯಪಿ ಕಣ ರಜಾಂಸಿ ವಿಮಮೆ ಕವಿಹಿ, ಅಂಥವನಿಗೂ ಆಗೋದಿಲ್ಲ ಅಂತ ದೃಷ್ಟಾಂತ ಕೊಟ್ಟುಬಿಟ್ರು. ದಾಸರು ವ್ಯಾಖ್ಯಾನ ಮಾಡ್ತಾರೆ, ಒಳ್ಳೆ ವ್ಯಾಖ್ಯಾನ ಮಾಡ್ತಾರೆ. ಏನು ಗೊತ್ತಾ? ಹರಿಕಥಾಮೃತ ಸಾರ ಹರಿದಾಸ ಸಾಹಿತ್ಯದ ಕಾಣಿಕೆ ಅಂದರೆ ಅದು ಬರೀ ಸಂಗ್ರಹ ಅಲ್ಲ, ಅದು ವಿವರಣೆ ಕೂಡ ಹೌದು, ಅದು ಉಪಪಾದನೆ ಕೂಡ ಹೌದು. ದಾಸರು ಹೊಸ ರೀತಿ ಬರೀತಾರೆ ಅದನ್ನು. ಅಲ್ಲಿ ಭಾಗವತಲ್ಲಿ ಹೇಳಿದ್ದೇನು? ಮೇದಿನಿ ಪರಮಾಣು ತಗೊಂಡ್ರು ಅಷ್ಟೇ. ದಾಸರು ಬರೀತಾರೆ ಮೇದಿನಿ ಪರಮಾಣು ಅಂಬು ಕಣಗಳ ನೈದಬಹುದು ಪರಿಗಣನೆಯನು, ಮಣ್ಣಿನ ಕಣಕಣಗಳನ್ನು ಎಣಿಸೋಕ್ಕಾಗೋದಿಲ್ಲ ಅಲ್ಲ, ನೀರಿನ ಹನಿಹನಿಗಳನ್ನು ಎಣಿಸೋಕ್ಕಾಗೋದಿಲ್ಲ, ಎಕ್ಸ್ಟೆಂಡ್ ಮಾಡ್ತಾರೆ ಅದು. ಪಾರ್ಥಿವ ಕಣಗಳು ಅಂದರೆ ಮಣ್ಣು, ಅಂಬು ಕಣಗಳು ನೀರು. ಜಗತ್ತಿನ ಯಾವನೂ ಕೂಡ ಒಂದು ಮಣ್ಣಿನ ಕಣ ಎಣಿಸೋ ನಿಧಾನ ಯಾರೂ ಕೂಡ ಅಕಸ್ಮಾತ್ ಇದ್ದರೆ ಅವರಿಗೂ ದೇವ್ರ ಗುಣ ಎಣಿಸೋಕ್ಕಾಗೋದಿಲ್ಲ. ಮುಗಿದೋಯ್ತು. ದಾಸರು ಹೇಳ್ತಾರೆ ಅಂಬು ಕಣಗಳು ನೀರಿನ ಹನಿಹನಿ ಎಣಿಸೋ ನಿಧಾನ ಯಾರು ಕೂಡ, ನಮಗೆ ಸೈನ್ಸ್ ಹೋದರೆ ಅರ್ಥ ಅದು ಮಾಲಿಕ್ಯೂಲ್ ಅನ್ನೋ ಪದ ಬರ್ತದೆ. ಹನಿ ಹನಿ ಎಣಿಸೋಕ್ಕೆ ಹೋದರೆ ಹೆಚ್ಚಿಟ್ಟು ಹೋ ಬಂತ ಅಷ್ಟೇ, ನಮಗೆ ಇದರಲ್ಲಿ ನೋಡಿದ್ರೆ ಹನಿಗಳು ಅರ್ಥ ಆಗೋದಿಲ್ಲ. ಸೈನ್ಸ್ನಲ್ಲಿ ಹೆಚ್ಚಿಟ್ಟು ಹೋ ಅರ್ಥ ಆಗ್ತದೆ ನಮಗೆ. ಎರಡು ಹೆಚ್ ಕಣಗಳು ಹೈಡ್ರೋಜನ್ನು, ಒಂದು ಆಕ್ಸಿಜನ್ ಕಣ. ಈ ರೀತಿ ಎಣಿಸೋಕ್ಕೆ ಹೋದರೆ ಇಡೀ ಜಗತ್ತಿನಲ್ಲಿ ಎಷ್ಟು ನೀರಿದೆ, ಎಷ್ಟು ಹೆಚ್ಚು ಓಟು ಇರ್ಬೋದು ಅದರೊಳಗೆ, ಎಣಿಸೋಕ್ಕಾಗತ್ತಾ? ಆಗಬಹುದು, ವಾಯುದೇವರಿಗೆ ಆಗಬಹುದು, ಮಹಾಲಕ್ಷ್ಮಿಗೆ ಆಗ್ತದೆ, ಆದರೆ ಅವರು ಕೂಡ ದೇವ್ರ ಮೇಲೆ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಹರಿಕಥಾಮೃತ ಜಗನ್ನಾಥದಾಸರು ಒಂದು ಸೇರಿಸಿದರು, ಅದು ಹೊಸ ಅರ್ಥ, ಅದು ಶಾಸ್ತ್ರಾರ್ಥವನ್ನೇ ಬಿಡಿಸಿದ್ರು ಅಷ್ಟೇ. ಮೇದಿನಿ ಉಪಲಕ್ಷಣ ಅಂತ ಕರೀತಾರೆ, ಲಕ್ಷಣ ಉಪಲಕ್ಷಣ. ಮೇದಿನಿ ಪರಮಾಣ್ವಂಬು ಕಣಗಳನ್ನು ಐದಬಹುದು ಪರಿಗಣನೆಯನು ಮಾಧವನಾನಂದಾದಿ ಗುಣಗಳು ಅನಾದಿ ಕಾಲದಿಂದ ಅಗಣಿತವೆಂಬುದೇ ಫಲವಿದು ಬಾಳದುದಕ್ಕೆ. ಸರಿ ಹೋಯ್ತು, ಹರಿ ಪರತರ ಆಯಿತು. ನೀವು ವಾಯುದೇವರ ಹೇಳ್ಮೆ ಮಾಡ್ತೀರಿ ನಿಮಗೆ ಅಂತ ಕೇಳಿದರೆ ಭಾರಿ ಸುಲಭ. ಹರಿಯಲ್ಲಿ ಗುಣಗಳಿವೆ ಅಂತ ಹೇಳಿದರಲ್ಲ, ವಾಯುದೇವರು ಹೇಳಿದ್ದಾರೆ. ಏ ಏ ಗುಣಾನಾಮ ಜಗತ್ ಪ್ರಸಿದ್ಧಾ ಯಂ ತೇಷು ತೇಷು ಸ್ಪರಿದರ್ಶಯಂತಿ ಸಾಕ್ಷಾತ್ ಮಹಾಭಾಗವತ ಪ್ರವರ್ಹಂ ಶ್ರೀಮಂತಮೇನಂ ಹನುಮಂತ ಮಾಹುಹು. ಹರಿ ಪರತರ ಸರಿ ಹೋಯ್ತಾನೆ. ಇವರು ಗುಣಕೂಡರು, ಅವರು ಗುಣಕೂಡರೆ, ಸಮಸ್ಯೆನೇ ಇಲ್ಲ. ಆಗ ಸಮರಾಗಿಬಿಡ್ತಾರೋ ಅಂದರೆ ಇಲ್ಲ, ಅವರು ಪರತರ ಅಷ್ಟೇ. ಪರತಮ ಬೇಲಿದ್ದಾನಲ್ಲ, ಇವರು ಪರತರ ಪರತಮ. ಆ ಪದ ಬರಿಬೇಕಾದ್ರೆ ನಾರಾಯಣ ಪಂಡಿತಾಚಾರ್ಯ ಎಷ್ಟು ಅರ್ಥ ಬರೆದಿದ್ದಾರೆ ಅಂದರೆ, ದೇವರು ಗುಣಪೂರ್ಣ ಅಂತ ಹೇಳಿದರು. ನಾರಾಯಣಾಯ ಕಾಂತಾಯ ಕಲ್ಯಾಣ ಗುಣೈಕ ಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ. ಇಲ್ಲಿ ಏ ಗುಣಾನಾಮ ಅಂತ ಹೇಳಿದರು. ಇಬ್ಬರಿಗೂ ಒಂದೇ ಪದ ಹೇಳಿದಾಗಾಯಿತು, ಇಲ್ಲ ವ್ಯತ್ಯಾಸ ಮಾಡಿದ್ದಾರೆ. ನಾರಾಯಣಗೆ ಹೇಳಬೇಕಾದ್ರೆ ಎಲ್ಲ ಗುಣಪೂರ್ಣ ಅಂತ ಹೇಳಿಬಿಟ್ರು. ವಾಯುದೇವರು ಹೇಳಬೇಕಾದ್ರೆ ಏ ಗುಣಾನಾಮ ಜಗತ್ ಪ್ರಸಿದ್ಧ ಅಂತ ಪದ ಸೇರಿಸಿದರು. ಜಗತ್ ಪ್ರಸಿದ್ಧ ಗುಣಗಳೆಲ್ಲ ವಾಯುದೇವರಲ್ಲಿದೆ ಅಷ್ಟೇ, ಆದರೆ ಜಗತ್ ಅಪ್ರಸಿದ್ಧ ಗುಣಗಳು ವಾಯುದೇವರಿಲ್ಲ. ಗುಣಾಶ್ರುತಃ ಸುವಿರುದ್ಧಾಶ್ಚ ದೇವೇ ಓಂ ಸರ್ವಧರ್ಮೋಪತ್ಯೆಶ್ಚ. ಓಂ ಬ್ರಹ್ಮಸೂತ್ರ ಸರ್ವಧರ್ಮೋಪತ್ಯೆಶ್ಚ ಆಚಾರ್ಯ ಹೇಳ್ತಾರೆ. ಎಷ್ಟು ಗುಣ ವೇದಗಳಲ್ಲಿ ಬಂದಿದೆ, ಎಷ್ಟು ಗುಣ ಬಂದಿಲ್ಲ, ಎಲ್ಲದೂ ದೇವರಲ್ಲಿದೆ. ಇನ್ನೂ ಆಶ್ಚರ್ಯ, ವಿರುದ್ಧ ಗುಣಗಳಿವೆ ದೇವರಲ್ಲಿ, ವಿರುದ್ಧ ಗುಣಗಳಿವೆ. ಅಣುವಾಗಬಲ್ಲ, ಬೃಹತ್ತಾಗಬಲ್ಲ, ಅಣುಮಹತ್ತೆರಡೊಂದಾಗಬಲ್ಲ. ವಾಯುದೇವರ ಅನಂತ ರೂಪ ಇಲ್ಲ, ಪರಮಾತ್ಮ ಅನಂತ ರೂಪ ಇದೆ. ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಸಂಪ್ರದಾಯಗತ ಅನಂತಾನಂತ ಗುಣ ದೇವರಲ್ಲಿದೆ, ಬ್ರಹ್ಮದೇವರಿಗೆ ಆಗಲ್ಲ. ಬ್ರಹ್ಮಣಾತು ಅಖಿಲೇರ್ ಗುಣ ಹೀ ಅಷ್ಟೇ. ವೇದೋಕ್ತವಾದ ಗುಣಗಳಿದೆ, ಪ್ರಸಿದ್ಧ ಗುಣಗಳಿದೆ, ಅಪ್ರಸಿದ್ಧ ಗುಣಗಳಿಲ್ಲ. ಆದ್ದರಿಂದ ಹರಿ ಅಂದರೆ ವಾಯುದೇವರು ಅಂತ ಅರ್ಥ. ತಾರತಮ್ಯ ಬಿಡದಂತೆ ವಾಯುದೇವರ ಮಹಿಮೆ ಹೇಳ್ತಾರೆ. ಹರಿ ಸರ್ವೋತ್ತಮತ್ವಕ್ಕೂ ಉಪಯೋಗ ಬರುತ್ತೆ, ವಾಯು ದೈವತ್ತವತ್ವಕ್ಕೂ ಬರುತ್ತೆ. ಮತ್ತೆ ಆದರೆ ವಿಸ್ತಾರ ಮಾಡ್ತಾ ಹೊರಟ್ರೆ ಭಾಳ ಸ್ವಾರಸ್ಯವಾದ ಅರ್ಥ ಬರುತ್ತೆ. ಇನ್ನೂ ಕೆಲವರು ಕೇಳ್ಬೋದು, ಪರಹ ವಿಲಕ್ಷಣ ಅಂತ ಹೇಳಿದಿರಲ್ಲ, ಅದನ್ನು ಕುಡ್ಸಕ್ಕೆ ಬರುತ್ತಾ? ಅದನ್ನು ಕುಡ್ಸಕ್ಕೆ ಬರುತ್ತೆ. ವಾಯುದೇವರು ವಿಲಕ್ಷಣರು. ಹೇಗೆ ವಿಲಕ್ಷಣರು ಗೊತ್ತಾ? ಅವರು ಜೀವರು, ಜೀವರ ಲಕ್ಷಣ ಅವರಲ್ಲಿಲ್ಲ, ಅವರು ದೇವರ ಲಕ್ಷಣ ಅವರಲ್ಲಿಲ್ಲ. ಜೀವರ ಲಕ್ಷಣ ಏನು ಆಚಾರ್ಯ ಉಲ್ಲೇಖ ಮಾಡ್ತಾರೆ? ಅದುಃಖ ಬಿತರತ್ ಸರ್ವಂ ಜೀವಾ ಏವತು ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷಾ ಪ್ರವರ್ತತೆ. ದುಃಖಿತ್ವ ಜೀವರ ಲಕ್ಷಣ. ವಾಯುದೇವರ ಜೀವತ್ವ ಇದೆ, ದುಃಖಿತ್ವ ಇಲ್ಲ. ಇದು ಬಹಳ ಆಶ್ಚರ್ಯ. ಅಂದರೆ ವಾಯುದೇವ ದುಃಖಿತ್ವ ಇಲ್ಲ, ಆಚಾರ್ಯ ಬರೀತಾರೆ, ವಾಕ್ಯವನ್ನು ಕೊಡ್ತಾರೆ. ವಾಯುದೇವರು ದುಃಖ ಅಸಂಭಿನ್ನ ರೂಪತ್ವ ಮಧ್ಯಮೋ ವಾಯುರೀರಿತಃ. ವಾಯುದೇವರಿಗೆ ದುಃಖ ಇಲ್ಲ, ಆದ್ದರಿಂದ ಮಧ್ಯಮ ಅಂತ ಹೆಸರು ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ಜೀವರ ಲಕ್ಷಣ ಇದೆ, ಆದರೆ ಜೀವರ ಗುಣ ಅವರಲ್ಲಿಲ್ಲ. ಅದಕ್ಕೆ ವಿಲಕ್ಷಣ, ವಿಲಕ್ಷಣ ಜೀವ ವಾಯುದೇವರು. ಅದಕ್ಕೆ ಜೀವೋತ್ತಮತ್ವ ಬಂತವರಿಗೆ. ಜೀವರಾಗಿಯೂ ಜೀವೋತ್ತಮರಾಗಿದ್ದಾರೆ. ಪರಮಾತ್ಮ ಸರ್ವೋತ್ತಮ, ಜೀವೋತ್ತಮ. ಇನ್ನೂ ಹೇಳೋದಾದರೆ ಜೀವರಿಗೆ ಲಿಂಗ ಶರೀರ ಇದೆ, ವಾಯುದೇವರ ಲಿಂಗ ಶರೀರ ಇದೆ, ಆದರೆ ವಿಲಕ್ಷಣ. ಯಾತಕ್ಕೆ ಗೊತ್ತಾ? ದಗ್ಧ ಪಟಾಯಮಾನ ಎಫೆಕ್ಟ್ ಇಲ್ಲ, ಅದಕ್ಕೆ ಇಲ್ದಾಗಾಯಿತು. ಇದ್ರೂ ಇಲ್ದಾಗಾಯ್ತು ಅವರಿಗೆ. ಇದೆ ಅಂದರೆ ಜೀವಿಗಾಗ್ತಾರೆ, ಇಲ್ಲ ಅಂದರೆ ದೇವರಾಗ್ತಾರೆ. ಮಧ್ಯಾಹ್ನಾಗಿದ್ದರೆ ಇದ್ದು ಇಲ್ದಾಗಿದ್ದಾರೆ. ಇದು ವಾಯುದೇವರ ಹಿಮ್ಮೆ. ಅದಕ್ಕಾಗಿ ಪರತ್ವ ಅವರಿಗೆ ಬಂತು, ವಾಯುದೇವರು ವಿಲಕ್ಷಣ ಬಂತು. ಇದನ್ನು ಹರಿಕಥಾಮೃತಸಾರದಲ್ಲಿ ಬರೀತಾರೆ. ಹರಿಕಥಾಮೃತ ಸಾರ ಒಳ್ಳೆ ಶಾಸ್ತ್ರಜ್ಞರು ಬರೆದಂತಹ ಗ್ರಂಥವಾದ್ದರಿಂದ ಅರ್ಥ ಬರುತ್ತೆ ಅದರಲ್ಲಿ. ಕ್ಷಿತಿಯೊಳಗೆ ಮಡಿಮಂತ ಮೊದಲಾದ ಅತಿ ದುರಾತ್ಮರು ಒಂದಧಿಕ ವಿಂಶತಿ ಕುಭಾಷ್ಯವ ರಚಿಸೆ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳು ಅವತರಿಸಿ ಭಾರತೀ ರಮಣ ಮಧ್ವಾಭಿಧಾನದಲ್ಲಿ ಚತುರದಶ ಲೋಕದಲ್ಲಿ ಮೆರೆದ ಅಪ್ರತಿಮಗೊಂದಿಸುವೆ. ಅಪ್ರತಿಮಗೊಂದಿಸುವೆ ಪದ ನೋಡಬೇಕದು. ಒಂದರ್ಥ ಸುಲಭ, ಅಪ್ರತಿಮ ಅನುಪಮ ಹೇಳ್ತೇವಲ್ಲ, ಜ್ಞಾನೇ ವಿರಾಗಿ ಹರಿಭಕ್ತಿ ಭಾವಿ ಹೇಳ್ಬಿಟ್ಟಿದ್ದೇವೆ. ಭೀಮಸೇನ ಸಮೋ ನಾಸ್ತಿ ಅಪ್ರತಿಮ. ಪ್ರತಿಮ ಅಂದರೆ ಪ್ರತೀಕ, ಪ್ರತೀಕ ಅಂದರೆ ದೇಹ, ಅಪ್ರತೀಕ ಅಂದರೆ ದೇಹ ಇಲ್ಲದವರು ಅಂತ ಅರ್ಥ. ಬ್ರಹ್ಮ ನಿರಭೀಮಾನತ್ವಾತ್ ಶರೀರೋಪಿ ಅಶರೀರೋಪಿ ಅಶರೀರವಾನ್ ಅಂತ ಆಚಾರ್ಯರ ಮಾತು. ಶರೀರಿಯಪಿ ಅಶರೀರವಾನ್, ಅವರ ಶರೀರ ಇದ್ದರೂ ಶರೀರ ಇಲ್ಲ ಅಂತ ತಿಳ್ಕೋಬೇಕು. ಯಾಕೆ ಅಪ್ರತಿಮ? ಹರಿಕಥಾಮೃತ ಸಾರ ಅವರೇ ಹೇಳ್ತಾರೆ, ನಾವು ಸುಮ್ಮನೆ ಬರೋದಿಲ್ಲ. ಯುಕ್ತಿ ಮಾತುಗಳಲ್ಲ, ಶ್ರುತಿ ಸ್ಮೃತ್ಯುಕ್ತ ಮಾತುಗಳಿವು. ಜಗನ್ನಾಥಾಸರಿ ಮಾತಿನಲ್ಲಿ ಅಪ್ರತಿಮ ಅನ್ನೋ ಪದ ಕಾವ್ಯವಾಗಿಯೂ ಅರ್ಥ, ಶಾಸ್ತ್ರವಾಗಿ ಅರ್ಥ, ಮತ್ತು ವಾಯುದೇವರ ವಿಶೇಷ ಮಹಿಮೆ ಹೇಳೋದ್ರಲ್ಲೂ ಸಾರ್ಥಕವಾದಂಥ ಪದ ಅದು. ಶ್ರೀಹರಿಹಿ ಶ್ರೀಮನ್ಮಧ್ವಮತೆ ಹರಿಹಿ ಪರತರಹ. ಇನ್ನೂ ಭಾರಿ ಸ್ವಾರಸ್ಯ ಇದೆ. ಹರಿಹಿ ಪರತರಹ, ವಾಯುದೇವರು. ಹರಿ ಎದುರು ಕಪಿಹಿ, ಕಪಿಯಾಗಿಯೂ ಪರತರ. ಮತ್ತೆ ಕಪಿ ರೂಪದಲ್ಲೂ ಚೇಂಜ್ ಇಲ್ಲ ಅವರು. ವಾಯುದೇವರಿಗೆ ಹನುಮಂತನಾಗಿದ್ದಾಗಲೂ ಎಲ್ಲರೂ ಬೇಲೆ ಇದ್ದಾರೆ ಅವರು. ಅಶ್ವತ್ಥಮಾಚಾರ್ಯರು ಬ್ರಾಹ್ಮಣರು, ಬ್ರಹ್ಮಚಾರಿಗಳು. ಆದರೆ ವಿದುರ ಶೂದ್ರ, ಗೊತ್ತಾಯ್ತಾ? ಬ್ರಹ್ಮಚಾರಿನೂ ಅಲ್ಲ. ಆದರೆ ತುಂಬಿದ ಸಭೆಯಲ್ಲಿ ಅಶ್ವತ್ಥಾಮರು ತಪ್ಪಿದರು. ವಿದ್ರೆ ತಪ್ಪಲಿಲ್ಲ, ಅರ್ಥ ಆಯ್ತಾ? ಅಂದರೆ ಅವರು ಉತ್ತಮರಾಗಿದ್ದರೂ ಕೂಡ ಆ ಎಫೆಕ್ಟ್ ತರಲಿಕ್ಕಾಗಲಿಲ್ಲ ಅವ್ರ ಕೈಲಿ. ಅದಕ್ಕೆ ಬೇರೆ ಕಾರಣ ಇದೆ, ಬಿಟ್ಟುಬಿಡೋದು. ತಾರತಮ್ಯಕ್ಕೆ ಭಂಗ ಬರೋದಿಲ್ಲ, ಆದರೆ ಸ್ವರೂಪದಲ್ಲಿ ಚೇಂಜ್ ತೋರಿಸುತ್ತಾಗ. ಅಂದರೆ ವಿಶ್ವತ್ಥಾಮಾಚಾರ್ಯ ಏನು ಮಾಡಲಿಕ್ಕಾಗಲಿಲ್ಲ, ವಿದ್ರೆ ಮಾಡಿದ. ತಾರತಮ್ಯದಲ್ಲಿ ಯಮದೇವರು, ಆಶ್ರಮದಲ್ಲಿ ಗೃಹಸ್ಥ, ಗೊತ್ತಾಯ್ತಾ? ಇದರಲ್ಲಿ ಶೂದ್ರ. ಇಷ್ಟಾದರೂ ಕೂಡ ಅಶ್ವತ್ಥಾಮರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿಬಿಟ್ರು. ಯಾತಕ್ಕೆ ಅಂದರೆ ವಾಯುದೇವರ ವಿಶೇಷವಾದಂಥ ಅನುಗ್ರಹದಿಂದ ಮೇಲೆ ಹೋದರು. ಆದರೆ ಕಪಿ, ಹನುಮಂತ ಕಪಿ, ಕಪಿ ರೂಪ ಎಂಥದ್ದು ಗೊತ್ತಾ? ಮನುಷ್ಯ ತಪ್ಪು ಮಾಡಿದರೆ ಕಪಿ ಅಂತಾರೆ, ಮನುಷ್ಯ ತಪ್ಪು ಮಾಡಿದರೆ ಕಪಿ ಅಂತಾರೆ. ಕಪಿ ರೂಪದಲ್ಲಿ ಒಂದೂ ತಪ್ಪು ಮಾಡದೇನೆ ರಾಮದೇವರು ಹೇಳ್ತಾರೆ, ಇಂಥ ದೇವತೆಗಳಿಲ್ಲ ಅಂತ ಹೇಳ್ಬಿಡ್ತಾನೆ. ಒಂದು ಇಂಥ ಮನುಷ್ಯರಿಲ್ಲ ಅಲ್ಲ, ಇಂಥ ದೇವತೆಗಳೇ ಇಲ್ಲ. ಕೃತಂ ಹನುಮತಾ ಕಾರ್ಯಂ ಸುಮಹದ್ಭುವಿ ದುರ್ಲಭಂ ಮನಸಾಪಿ ಯದನ್ನೇನ ನಶಕ್ಯಂ ಧರಣೀತಲೆ. ರುದ್ರಾದಿ ದೇವತೆಗಳು ಮನಸ್ಸಿನಲ್ಲೂ ಯೋಚನೆ ಮಾಡಲಾರದ್ದನ್ನು ಹನುಮಂತ ಎಫರ್ಟ್ಲೆಸ್ ಮಾಡಿದ್ದಾನೆ ಅಂತ ರಾಮದೇವರು ಹೇಳಿದ ಮೇಲೆ ಹರಿಹಿ ಪರತರಹ, ಕಪಿ ರೂಪದಲ್ಲೂ ಪರತರರಾಗಿದ್ದಾರೆ. ಆಚಾರ್ಯ ಹೇಳಿದ ಮಾತು, ಯಶೆ ತ್ರೀಣ್ಯುಜಿತಾನಿ ವೇದ ವಚನೆ ರೂಪಾಣಿ ದಿವ್ಯಾನ್ಯನಂ ಭಟ್ಟದರ್ಶತ ವಿತ್ತಮೇವ ನಿಹಿತಂ ಇತ್ತಮೇವ ನಿಹಿತಂ ಅಂತ ಟೀಕಾರಾರು ಬರೀತಾರೆ. ಮೂಲರೂಪ ವದೇವ, ಸುಧಾದಲ್ಲಿ ಮೂಲರೂಪದಂತೆಯೇ ಇದ್ದಾರೆ ವಾಯುದೇವರು. ಅದಕ್ಕೆ ಹರಿಹಿ ಪರತರಹ ಅರ್ಥ. ನಿನ್ನೆ ಎರಡು ದಿವಸ ಆಯ್ತು, ನಿಮಗೆ ಈಗಾಗಲೇ 9 ದಿವಸದಲ್ಲಿ ಪೂರ್ತಿ ಶ್ಲೋಕ ಮುಗಿಸ್ಬೇಕು. 2 ದಿವಸದಲ್ಲಿ ಇನ್ನೂ ಇಲ್ಲೂ ಶುರು ಹರಿಪರತರನೇ ಮುಗಿದಿಲ್ಲ, ಅದು ನಾಳೆಗೂ ಮುಗಿಯೋದಿಲ್ಲ. ಇನ್ನೂ ಕೂಡ ಹರಿಯ ಅನೇಕ ಮುಖಗಳನ್ನು ಹೇಳ್ತಕ್ಕಂಥ ಮಾತಿನಲ್ಲಿ ಅನೇಕ ಪುರಾಣದ ಕಥೆ, ಮಹಾಭಾರತ, ರಾಮಾಯಣ ಎಲ್ಲ ನೋಡ್ಲಿಕ್ಕೆ ಹೊರಟಾಗ ಆ ಒಂದು ಪದ ಎಷ್ಟು ಪ್ಯಾಕ್ ಮಾಡಿದ್ದಾನೆ, ಎಷ್ಟು ಶಾಸ್ತ್ರೀಯವಾದ ಪದ ಅಂತ ನಮ್ಗೆ ಅರ್ಥವಾಗುತ್ತೆ. ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ಇವತ್ತು ಮತ್ತೊಂದು ವಿಚಾರ, ಪರಮಪೂಜ್ಯ ಶ್ರೀಪಾದಗಳು ಆಗಮಿಸಿದ್ದಾರೆ, ನಮ್ಮ ದೊಡ್ಡ ಭಾಗ್ಯ. ಹರಿದಿನ ಹರಿ ಸರ್ವತ್ತು ಹರಿದಿನೋ ಅದಕ್ಕೆ ಸೇರ್ಕೊಳ್ತೀವಿ. ಮತ್ತೆ ವಿಷ್ಣು ದಿನ ಅನ್ನೋದಿಲ್ಲ, ಬೇರೆ ದಿನ ಹರಿದಿನ ಅಂತಲೇ ಕರೆದು ಬಿಡ್ತಾರೆ. ಅದು ಹರಿದಿನ ಹರಿ ಪರತರ ಅಂತ ಹೇಳಬೇಕಾದ್ರೆ ಹರಿಯನ್ನು ಬರೀ ಬಾಯಿ ಪರತರ ಅಂತ ಹೇಳ್ತೇವಷ್ಟೇ. ಅಂತ ಕೃಷ್ಣನನ್ನು, ಪರತರನಾದ ಕೃಷ್ಣನ 4 ಪರ್ಯಾಯ ಮುಗಿಸಿ 5ನೇ ಪರ್ಯಾಯ ತಯಾರಾಗ್ತಿದ್ದಾರೆ ಅಂದರೆ ನಿಜವಾಗಲೂ ಕೂಡ ಹರಿ ಸರ್ವತ್ವ ಅಂತ ಒಪ್ಪಿದವರ ಮಹಿಮೆನೇ ಹೇಗಿದ್ದರೆ ಹರಿಮಹಿಮೆ ಹೇಗಿರುತ್ತೆ ಅಂತ ಹೇಳಿ ಸುಖವಾಗಿ ತಿಳ್ಕೊಂಡ್ಬಿಡ್ಬಹುದು. ನಾವು ಅರ್ಥ ಮಾಡ್ಕೋಬೇಕು, ಇಲ್ಲೆಲ್ಲ ಬಂದಿದ್ದೀರಿ, ಎಲ್ಲ ದುರ್ಗದವರು ಇದ್ದೀರಿ. 85 ವರ್ಷ ಸ್ವಾಮಿಗಳು 80 ದಾಟಿದೆ, 85 ವರ್ಷ ಏಕಾದಶಿ ಉಪವಾಸ ಆರಾಮ ಮಾಡ್ಕೊಂಡಿದ್ದಾರೆ ಅಂದರೆ ಗುಂಡ್ಕಲ್ಲಿದ್ದಾಗಿರ್ತಾರೆ 30 ವರ್ಷಕ್ಕೆ ಮಾಡೋದಿಲ್ಲ ಅಂದರೆ ನಾಚಿಕೆ ಆಗಿಬಿಡುತ್ತೆ. ನಮಗಾಗಿ ನಾಚಿಕೆ ಆಗಲಿಕ್ಕೆ ಸಾಧ್ಯ ನಿಜವಾಗಲೂ ಕೂಡ ಅವ್ರು ಏಕಾದಶಿ ಸುಮ್ಮನೆ ಕೂತವರಲ್ಲ, ಮತ್ತೆ ಎಷ್ಟು ಕಡೆ ಓಡಾಡೋದಿಲ್ಲ, ಕಡೆ ಇಲ್ಲ. ನಿನ್ನೆ ಬೇರೆ ಊರು, ಇವತ್ತು ನಾಳೆ ಮತ್ತು ಸಂಚಾರ ಮಾಡ್ತಾನೆ ಇರ್ತಾರೆ, ಎಫೆಕ್ಟೇ ಆಗೋದಿಲ್ಲ ಅವ್ರಿಗೆ. ನಿಜವಾಗಲೂ ಕೂಡ ಇವತ್ತಿನ ದಿವಸದಲ್ಲಿ ನಾವು ಹೆಮ್ಮೆಯಿಂದ ವೈಷ್ಣವರಲ್ಲಿ ಬಹಳ ಹೆಮ್ಮೆಯಿಂದ ನಮ್ಮ ಗುರುಗಳು ಅಂತ ಹೇಳ್ಕೊಳ್ತಕ್ಕಂಥ ವಿಶಿಷ್ಟವಾದ ವ್ಯಕ್ತಿತ್ವದ ದೊಡ್ಡ ಸ್ವಾಮಿಗಳು ಅವರು ಬೇಜಾವರ ಶ್ರೀಮಾನವರು. ಮತ್ತು ಏಕಾದಶಿ ಮನೆಯಲ್ಲೇ ಉಪನ್ಯಾಸ ಯಾರೂ ಕೇಳೋದಿಲ್ಲ, ಅದು ಸಣ್ಣವ್ರ ಉಪನ್ಯಾಸ ಯಾರೂ ಕೇಳೋದಿಲ್ಲ. ಸ್ವಾಮಿಗಳು ಅಂದರೆ ಜ್ಞಾನ ಕಾರ್ಯ ಯಾರೇ ಮಾಡಿದರೂ ಕೂಡ ಉಪಸ್ಥಿತ ಅನುಗ್ರಹ ಮಾಡ್ತಕ್ಕಂಥ ವಿಶಾಲ. ಇವತ್ತಲ್ಲ, ಚಿಕ್ಕ ಹುಡುಗನಾಗಿದ್ದಾಗ ಹಾಗೆ ಮಾಡ್ತಾ ಇದ್ದಾರೆ ಶ್ರೀಗಳವರು, ಇವತ್ತು ಹಾಗೆ ಮಾಡ್ತಾ ಇದ್ದಾರೆ. ಅವರ ಒಂದು ಸ್ಫೂರ್ತಿಯಿಂದಾಗಿ ನಮಗೊಂದಿಷ್ಟು ಕೆಲಸ ಮಾಡ್ತಕ್ಕಂಥ ಒಂದು ಧೈರ್ಯ ಬರ್ತದೆ ಅಂತ ಹೇಳ್ತಾ ನಮಸ್ಕಾರವನ್ನು ಅರ್ಪಣೆ ಮಾಡ್ತೇನೆ. ಒಂದು ವಿಷಯ, ಪವಿತ್ರ ತುಳಸಿ ಅನ್ನೋ ಒಂದು ಪುಸ್ತಕ ಮೊನ್ನೆ ಬಿಡುಗಡೆ ಆಯಿತು, ಸುಮಾರು 1.5 ತಿಂಗಳ ಹಿಂದೆ ಬಿಡುಗಡೆ ಆಯಿತು. ಅದು ಪ್ರಾಪಿಸ್ ಆಗೋಗ್ಬಿಡ್ತು, ಮತ್ತೆ ಪ್ರಿಂಟ್ ಆಗಿದೆ ಈಗಾಗಲೇ. ಶ್ರೀಗಳ ರಾಯಸ ಬಂದಿದ್ದಾರೆ, ಅವ್ರ ಕೈಯಿಂದ ಅಷ್ಟು ಬಿಟ್ಟು ಕೊಟ್ಟು ಬಿಟ್ಟರೆ ಇನ್ನು ಬಹಳಷ್ಟು ಸಿದ್ಧಿ ಬರುತ್ತೆ ಅಂತ ಪ್ರಾರ್ಥನೆ ಮಾಡ್ತಾ, ಆ ಪುಸ್ತಕ ಸಿಗುತ್ತೆ ಈಗ. ಆ ಪುಸ್ತಕ ಈಗ ಇದರ ಬೆಲೆ 130 ರೂಪಾಯಿ ಇದೆ, ಇವತ್ತೊಳಗೆ 120 ರೂಪಾಯಿಗೆ ಸಿಗ, ದೊಡ್ಡ ಪುಸ್ತಕ ಇದು, 350 ಪುಟದ ಮೇಲಿದೆ, ಭಾಳ ಕಡಿಮೆ ಬೆಲೆ ಇಟ್ಟಿದೆ. ಇನ್ನೂ ಕಡಿಮೆ ಬೆಲೆಗೆ 120 ರೂಪಾಯಿಗೆ ಸಿಗೋ ವ್ಯವಸ್ಥೆ ಇದೆ, ಹೊರಗಡೆ ಸಿಗುತ್ತೆ, ಬೇಕಾದವರು ತೊಗೊಳ್ಬೋದು ಅಂತ ಹೇಳ್ತಾ. ನಾಳೆ ಸರಿಯಾಗಿ ಮತ್ತೆ 6:30 ಪ್ರಾರಂಭವಾಗುತ್ತೆ ಶ್ರೀಗಳವರು. ನಾಳೆ ಶ್ರೀಗಳವರು ಉಪಸ್ಥಿತರದ ಅನುಗ್ರಹ ವಚನವನ್ನು ನಾಳೆ ನೀಡ್ತಾರೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಇದು ಆನ್ ಮಾಡಿದ್ದಾರೆ. ಕೃಷ್ಣ ಕೊಟ್ಟು 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 ಕೊಟ್ಟು.
ಅಮೃತಕ್ಕೆ ಕೂಡ ನಾಶ ಮಾಡ್ತೀವಿ.
ಈ ಪ್ರವಚನ, ಈ 9 ದಿವಸಗಳ ಕಾಲದ ಪ್ರವಚನವನ್ನು ಯೂಟ್ಯೂಬಲ್ಲಿ ಹಾಕೋ ವ್ಯವಸ್ಥೆ ಮಾಡಿದ್ದಾರೆ. ಅದು ಲೈವ್ ಕೇಳಬಹುದು, ಆಮೇಲೂ ಯಾವಾಗಲೂ ಸಿಗುತ್ತೆ, ಮನೆಯಲ್ಲೂ ಕೂಡ ಮತ್ತೆ ಕೇಳ್ಕೊಳ್ಬಹುದು. ಅದರ ಸಂಪರ್ಕದ ವಿಳಾಸ ನೀವು ಕೊಟ್ಟಿದ್ದಾರೆ, ಎಲ್ಲರೂ ಕೂಡ ಅದನ್ನು ತೊಗೊಂಡು ಹೋಗಿ ಹೊರಗಡೆ ಕೊಟ್ಬಿಡಿ, ಯಾರು ಒಬ್ಬರು ಎಲ್ಲರೂ ತೊಗೊಂಡು ಅದು ಉಪಯೋಗ ಮಾಡ್ಕೊಳ್ಬೋದು, ಹೇಗಾದರೆ ಮಾಡಬೇಕು.